ಬೆಳಕು ತಂದಿದ್ರಲ್ಲ ಸರ್, ನಿನ್ನೆ ತಂದು
ಅನ್ಯಾಂಶ್ಚ ಹಸ್ತಚರಣಶ್ರವಣಪಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಗಣಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಏಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮನೋಮೇ ಮಧ್ವಭಾಪದಂ. ಶ್ರೀಮಧ್ವಃ ಕಲಾರ್ಯಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪತಾಶ್ರಯಾನ್. ಇವತ್ತು ಶ್ರೀ ವ್ಯಾಸರಾಜರ ಆರಾಧನೆ, ಆದರೆ ನಿನ್ನೆ ದಿವಸ ಶ್ರೀ ವಾದಿರಾಜಸ್ವಾಮಿಗಳ ಆರಾಧನೆ, ಇವತ್ತು ವಾದಿರಾಜರ ಉತ್ತರಾರಾಧನೆ, ವ್ಯಾಸರಾಜರ ಮಧ್ಯಾರಾಧನೆ. ಅವರಿಬ್ಬರೂ ಸಹ ವಿಶಿಷ್ಟ ಮಹಾತ್ಮ್ಯದ ಮಹಾನುಭಾವರು, ಇಬ್ಬರೂ ಸಹ ಒಂದೇ ಕಾಲದಲ್ಲಿದ್ದವರು. ವ್ಯಾಸರಾಜರು, ವಾದಿರಾಜರು, ಇಬ್ಬರ ಹೆಸರಿಗೂ ರಾಜರು ಅಂತಕ್ಕಂತಹ ವಿಶಿಷ್ಟವಾದ ಹಿರಿಮೆ ಇದೆ. ಇಬ್ಬರಲ್ಲೂ ಅನೇಕ ವಿಧವಾದ ಸಾಮ್ಯಾಂಶಗಳನ್ನು ನೋಡಿದರೆ ಇಬ್ಬರೂ ಸಹ ಅವತಾರ ಮಾಡಿದ್ದು, ಇವರು ಬ್ರಹ್ಮಣ್ಯತೀರ್ಥರ ಅನುಗ್ರಹದಿಂದ ವ್ಯಾಸರಾಜರ ಅವತಾರ, ಇದು ವಾಗೀಶ ತೀರ್ಥರ ಅನುಗ್ರಹದಿಂದ ಇದು ವಾದಿರಾಜ ಸ್ವಾಮಿಗಳ ಅವತಾರ. ಹಿಂದೆನೇನು ಹಾಗೇ ಇತ್ತು, ಅವರ ತಂದೆ ಅಪಮೃತ್ಯು ಯೋಗ ಬಂದಾಗ ಬ್ರಹ್ಮಣ್ಯತೀರ್ಥರು ದೀರ್ಘ ಸುಮಂಗಲಿ ಭವ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿ ಅವರ ರಾಮಾಚಾರ್ಯರು ವಿಶೇಷ ಮತ್ತೆ ಆರೋಗ್ಯವಂತರಾಗಿ ವ್ಯಾಸರಾಜರ ಅವತಾರ ಆಯಿತು. ಇವರು ರಾಮಾಚಾರ್ಯರು, ಗೌರಿದೇವಿ ಅಂತ ತಾಯಿ ಹೆಸರು. ಅದರ ಇವರು ಸಹ ಅಂತದ್ದೇ ಪರಿಸ್ಥಿತಿಯಲ್ಲಿದ್ದಾಗ ವಾಗೀಶರ ಅನುಗ್ರಹದಿಂದ ವಾದಿರಾಜ ಅವತಾರವನ್ನು ಮಾಡಿದರು. ಆ ರೀತಿ ಸಾಮ್ಯಾಂಶವಾದರೆ ಇಬ್ಬರು ಕೂಡ ಭೂಸ್ಪರ್ಶವಿಲ್ಲದೆ ಅವತಾರ ಮಾಡಿದರು. ಇಬ್ಬರು ಭೂಸ್ಪರ್ಶ ಇಲ್ಲ, ಚಿನ್ನದ ಹರಿವಾಣದಲ್ಲಿ ಅವರ ಜನನ ಆಯಿತು. ಇವತ್ತು ಸಹ ವಾದಿರಾಜ ಸ್ವಾಮಿಗಳು ಅವತಾರ ಮಾಡಿದ ಜಾಗ ನೋಡಬಹುದು, ಸರಿ, ವ್ಯಾಸರಾಜರ ಅವತಾರ ಮಾಡಿದ ಜಾಗನೂ ನೋಡಬಹುದು. ಬನ್ನೂರಲ್ಲಿ ಅಲ್ಲಿ ಅವತಾರ ಮಾಡಿದ್ದವರು, ಹೂವಿನ ಕೆರೆಗಳ ಅವತಾರ ಮಾಡಿದ್ದಿವರು. ಈ ಸಾಮ್ಯಾಂಶಗಳು ಇಬ್ಬರಿಗೂ ಸಹ ಆಮೇಲೆ ಈ ಒಂದು ಕಡೆ ಇಲ್ಲಿ ಬಂದರೆ ಐದನೇ ವರ್ಷಕ್ಕೇನೆ ಉಪನಯನ, ಇಬ್ಬರಿಗೂ ಸಹ ಐದನೇ ವರ್ಷಕ್ಕೆ ಉಪನಯನ, ಎಂಟನೇ ವರ್ಷಕ್ಕೆ ಸನ್ಯಾಸ, ಅದು ಮತ್ತೆ ಕಾಮನ್ ಫ್ಯಾಕ್ಟರ್. ಇಬ್ಬರಿಗೂ ಸಹ ಮೊದಲು ಬ್ರಹ್ಮಣ್ಯ ತೀರ್ಥರಲ್ಲಿ ಅಧ್ಯಯನ ವ್ಯಾಸರಾಜರಿಗೆ, ವಾಗೀಶೀರ್ಥ ಅಧ್ಯಯನ ಶ್ರೀ ವಾದಿರಾಜ ಸ್ವಾಮಿಗಳಿಗೆ. ಮುಂದೆ ಇಬ್ಬರು ಸಹ ಇವರು ಶ್ರೀಮದ್ ಆಚಾರ್ಯರ ಸೋದೆಮಠಕ್ಕೆ ಅಧಿಪತಿಗಳಾಗಿ ಬಂದರೆ ಅವರು ಈ ಪದ್ಮನಾಭ ತೀರ್ಥರಿಂದ ಮುಂದುವರೆದ ಪರಂಪರೆಯಲ್ಲಿ ಮಠಗಳು ಮೂರಾಯಿತು. ಅದರಲ್ಲಿ ವ್ಯಾಸರಾಜ ಮಠ ಅಂತ ಹೆಸರು ಇವರಿಂದನೇ ಬಂತು, ವಾದಿರಾಜ ಮಠ ಅಂತ ಹೆಸರು ಅವರಿಂದ ಬಂತು, ವ್ಯಾಸರಾಜ ಮಠ ಅಂತ ಇವರಿಂದ ಹೆಸರು ಬಂತು. ಹೀಗೆ ಇಬ್ಬರಿಗಳು ಸಾಮಾಂಶಗಳು ತುಂಬ ಉಂಟು. ಅದರ ಜೊತೆಗೆ ಮುಂದೆ ಅವರು ಬಹಳಷ್ಟು ವಿಶಿಷ್ಟ ರೀತಿಯಲ್ಲಿ ತಮ್ಮ ಸಾಧನೆ ಮಾಡ್ತಾರೆ. ಅವರಿಬ್ಬರಲ್ಲಿರ್ತಕ್ಕಂಥ ಇನ್ನೊಂದು ವಿಶಿಷ್ಟ ವ್ಯತ್ಯಾಸ ಅಂದರೆ ಶ್ರೀ ವ್ಯಾಸರಾಜರಲ್ಲಿ ವಾದಿರಾಜರ ಅಧ್ಯಯನ ಆಯಿತು ಅದು ಬಹಳ ಮುಖ್ಯವಾದ ಅಂಶ. 1467ರಲ್ಲಿ ವ್ಯಾಸರಾಜರ ಅವತಾರ. ಅಧಿಕ ಮಾಸದ ವೈಶಾಖ ಮಾಸದ ಶುಕ್ಲಪಕ್ಷದ ದಶಮಿ ಅಂದರೆ ವೆಂಕಟೇಶ ಕಲ್ಯಾಣ ದಿವಸ, ಅದು ಅಧಿಕ ಮಾಸ ಆಗಿದ್ದರಿಂದ ಅದು ಬೇರೆ ಆಯಿತು. ಅವರು ವಾದಿರಾಜರ ಜಯಂತಿ ಅವತ್ತಾಯಿತು. ಇವ್ರದ್ದು ಮಾಘಶುದ್ಧ ದ್ವಾದಶಿ, ಭೀಮದ್ವಾದಶಿ ಎಂದು ವಾದಿರಾಜರ ಅವತಾರ ಆಯಿತು. ಈ ರೀತಿ ಅವರು ಮಾಘ ಮಾಸ, ಅವರು ವೈಶಾಖ ಮಾಸ. ಮುಂದೆ ಚಿಕ್ಕ ವಯಸ್ಸಿಗೆ ಸನ್ಯಾಸ ಆದ ಮೇಲೆ ಬ್ರಹ್ಮಣ್ಯತೀರ್ಥರ ಅಧ್ಯಯನಕ್ಕೆ ಅಂತ ಕಳಿಸ್ಕೊಡ್ತಾರೆ. ಶ್ರೀಪಾದರಾಜರ ಹತ್ರ ಅವರ ಅಧ್ಯಯನ ಆಯಿತು, ಶ್ರೀ ವ್ಯಾಸರಾಜರ ಹತ್ರ ವಾದಿರಾಜರ ಅಧ್ಯಯನ ಆಯಿತು. ಇಬ್ಬರಲ್ಲಿ ಇನ್ನೂ ಅನೇಕ ಅಂಶಗಳು ಅಂದರೆ, ಇಬ್ಬರು ದೊಡ್ಡ ಗ್ರಂಥಕಾರರು, ಇಬ್ಬರು ವಾದಕೋವಿತರು, ಎಂತೆಂಥ ದುರ್ವಾದಿಗಳನ್ನು ಕೂಡ ಲೀಲಾಜಾಲವಾಗಿ ಸೋಲಿಸಿದವರು ವ್ಯಾಸರಾಜರು ಮತ್ತು ವಾದಿರಾಜರು. ಇಬ್ಬರೂ ಸಹ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ, ಕನ್ನಡದಲ್ಲೂ ಗ್ರಂಥಗಳನ್ನು ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಉದ್ಗ್ರಂಥಕಾರರಾಗಿ ತಾತ್ಪರ್ಯ ಚಂದ್ರಿಕ, ನ್ಯಾಯಾಮೃತ, ತರ್ಕತಾಂಡವಾದಿ ಗ್ರಂಥಗಳನ್ನು ಬರೆದಿದ್ದು ಶ್ರೀ ವ್ಯಾಸರಾಜರ ಹಿರಿಮೆಯಾದರೆ, ಯುಕ್ತಿಮಲ್ಲಿಕಾದಿ ಗ್ರಂಥಗಳನ್ನು ಬರೆದು ವಾದಿರಾಜರ ಹಿರಿಮೆಯಾಯಿತು. ತಾತ್ಪರ್ಯ ಚಂದ್ರಿಕಾ ಗ್ರಂಥದಿಂದ ಚಂದ್ರಿಕಾಚಾರ್ಯರು ಅಂತ ಅವ್ರ ಹೆಸರಾದರೆ, ಯುಕ್ತಿಮಲ್ಲಿಕಾ ಗ್ರಂಥ ಯುಕ್ತಿಮಲ್ಲಿಕಾಚಾರ್ಯರು ಅಂತ ಹೆಸರು ಇವರಿಗೆ ಬಂತು. ಇಬ್ಬರೂ ಸಹ ಇಡೀ ಭರತಖಂಡವನ್ನು ಸಂಚಾರ ಮಾಡಿದವರು, ಇಬ್ಬರೂ ರಾಜರಿಗೆ ಗುರುಗಳಾಗಿದ್ದವರು. ವ್ಯಾಸರಾಜರು ವಿಜಯನಗರದ 6 ಜನ ರಾಜರಿಗೆ ಗುರುಗಳಾಗಿರ್ತಾರೆ, 6 ಜನರಿಗೆ ಅಂದರೆ ಇಡೀ ಪರಂಪರೆಗೆ ಗುರುಗಳಾಗಿದ್ದವರು. ಅಷ್ಟು ದೀರ್ಘಕಾಲ ಒಬ್ಬ ವೈಷ್ಣವ ಗುರುಗಳು ಒಂದು ಸಂಸ್ಥಾನಕ್ಕೆ, ದೊಡ್ಡ ಚಕ್ರಾಧಿಪತ್ಯಕ್ಕೇನೆ ರಾಜಗುರುಗಳಾಗಿದ್ದು ಅಂದರೆ ವ್ಯಾಸರಾಜರ ದೊಡ್ಡ ದಾಖಲೆ. ಆ ಕಡೆಯಿಂದ ವ್ಯಾಸರಾಜರ ಒಂದು ಅನುಗ್ರಹದಿಂದ ನಡೆದು ಬಂದ ರಾಜ್ಯಭಾರದಿಂದಾಗಿ ಕೃಷ್ಣದೇವರಾಜನ ಕಾಲ ಸುವರ್ಣಯುಗ ಅಂತ ಹೆಸರನ್ನು ಪಡೆಯಿತು. ಇಡೀ ವಿಜಯನಗರ ಕಾಲದ ಸುವರ್ಣಯುಗ, ದಕ್ಷಿಣ ಭಾರತ ಖಂಡದ ಅತಿ ಶ್ರೇಷ್ಠವಾದ ಸಾಮ್ರಾಜ್ಯ ಅಂದರೆ ಕೃಷ್ಣದೇವರಾಜನ ಸಾಮ್ರಾಜ್ಯ. ಅದರಲ್ಲಿ ದೊಡ್ಡ ಪಾತ್ರ ಅಂದರೆ ವ್ಯಾಸರಾಜರದೇ ಪಾತ್ರ. ವ್ಯಾಸರಾಜರ ಒಂದು ನಿರ್ದೇಶನದಲ್ಲಿ ಆತ ರಾಜ್ಯ ಆಡಿದ್ದರ ಪ್ರಭಾವ ಅಂದರೆ, ವ್ಯಾಸರಾಜರು ಸನ್ಯಾಸಿಗಳು, ಬಾಲ ಸನ್ಯಾಸಿಗಳು, ಆದರೆ ಎಷ್ಟು ಶಾಸ್ತ್ರದಲ್ಲಿ ಪ್ರಾವೀಣ್ಯ ಪಡೆದಿದ್ದರು ಅಂದರೆ ರಾಜನೀತಿ ಮೊದಲಾದ ಎಲ್ಲದರಲ್ಲೂ ಅವರ ಕಾಣಿಕೆ ಭಾರಿ ದೊಡ್ಡದಾಗಿತ್ತು. ಅದರ ಪ್ರಭಾವದಿಂದ ವ್ಯಾಸರಾಜರಿರೋವರೆಗೂ ವಿಜಯನಗರಕ್ಕೆ ಯಾವ ಶತ್ರುಗಳು ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ. ಅವ್ರ ಮುಂದೆ ವೃಂದಾವನಸ್ಥರ 1564 ವಿಜಯನಗರ ಸಾಮ್ರಾಜ್ಯ ಹೋಯಿತು. ವ್ಯಾಸರಾಜರ ರಕ್ಷಾ ಕವಚ ಇರೋವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯ ಸುರಕ್ಷಿತವಾಗಿತ್ತು, ಸಂಪದ್ಭರಿತವಾದ ರಾಜ್ಯವಾಗಿತ್ತು. ಇದು ವ್ಯಾಸರಾಜರ ಒಂದು ರಾಜಕೀಯ ವ್ಯಕ್ತಿತ್ವದಲ್ಲಿ ಹಿನ್ನೆಲೆ ನೋಡಿದರೆ ಕಾಣತಕ್ಕಂಥ ಮಹಿಮೆ. ಆ ಮೊದಲು ನರಹರಿ ತೀರ್ಥರು ಶ್ರೀಮದ್ ಆಚಾರ್ಯರ ಆದೇಶದಂತೆ ಕಳಿಂಗ ದೇಶವನ್ನು ಪಾಲಿಸಿಬಿಟ್ಟು ಸ್ವತಃ ಯುದ್ಧವನ್ನೇ ಮಾಡಿದ್ರಂತ. ರಾಜ್ಯಪಾಲನ ಜೊತೆ ಯಾವುದೋ ಒಂದು ಬೇರೆ ರಾಜರ ಮೇಲೆ ಯುದ್ಧ ಒದಗಿದಾಗ ನರಹರಿ ತೀರ್ಥರು ಸ್ವತಃ ಶಸ್ತ್ರವನ್ನು ಯುದ್ಧ ಮಾಡಿ ಜಯಿಸಿದವರು ನರಹರಿ ತೀರ್ಥರು. ಆಚಾರ್ಯ ಸಾಕ್ಷಾತ್ ಶಿಷ್ಯರಾಗಿ ಆ ಕೆಲಸ ಅವರು ಮಾಡಿದರೆ, ಮುಂದೆ ವ್ಯಾಸರಾಜರು ರಾಜಗುರುಗಳಾಗಿ ರಾಜ್ಯಕ್ಕೆ ಮಾರ್ಗದರ್ಶನವನ್ನು ಮಾಡಿದರು. ವಾದಿರಾಜರು ಅರಸಪ್ಪ ನಾಯಕರ ರಾಜಗುರುಗಳಾಗಿಬಿಟ್ಟು ಸೋದೆಯಲ್ಲಿ ಆ ಸಂಸ್ಥಾನವನ್ನೇ ಉಳಿಸಿದರು. ಅದರಿಂದಾಗಿ ಪೂರ್ಣವಾಗಿ ಕೃಷ್ಣದೇವರಾಜ ಇವರಿಗೆ ಶರಣಾಗತನಾಗಿದ್ದರೆ, ಅರಸಪ್ಪ ನಾಯಕ ಪೂರ್ಣ ವಾದಿರಾಜ ಸ್ವಾಮಿಗಳಿಗೆ ಶರಣಾಗತನಾದ. ಅಲ್ಲೂ ಅಷ್ಟೇ, ಇಬ್ಬರು ಕೂಡ ಅಲ್ಲಿದ್ದಂತಹ ಅಲ್ಲೊಬ್ಬ ವೀರಶೈವವಾದಿ ಅರಸಪ್ಪ ನಾಯಕನನ್ನು ತಪ್ಪುದಾರಿಗೆಡೆದು ಬಿಟ್ಟು ಸಮಾಜದಲ್ಲಿ ದೊಡ್ಡ ಒಂದು ಕೋಲಾಹಲಕ್ಕೆ, ಗೊಂದಲಕ್ಕೆ ಕಾರಣವಾಗಿದ್ದ. ವಾದಿರಾಜ ಸ್ವಾಮಿಗಳಿಗೆ ಪ್ರವೇಶ ಮಾಡಿಬಿಟ್ಟು ಅದನ್ನು ಪರಿಹಾರ ಮಾಡಿದರು. ಆಗ ಅವನು ವಾದದಲ್ಲಿ ಸೋತು ಬಿಡ್ತಾನೆ. ಸೋತು ಒಂದು ಬಸವನ ಗಂಟೆ ತನ್ನ ಸೋಲಿಗೆ ಗುರುತಾಗಿ ಬಸವನ ಗಂಟೆಯನ್ನು ಕೊಟ್ಟು ಪರಾಜಿತನಾಗಿ ಹೋಗಿಬಿಡ್ತಾನೆ. ಇವರು ಹಾಗೆ ಬಸವಭಟ್ಟ ಅಂತ ಒಬ್ಬ ವಾದಿ ವಿಜಯನಗರದಲ್ಲಿರ್ತಾನೆ. ವ್ಯಾಸರಾಜರಿಂದ ಸೋತು ಇವರಿಗೂ ಒಂದು ಬಸವನ ಗಂಟೆ ಕೊಡ್ತಾನೆ, ತಾನು ಪಚ್ಚಲಿಂಗವನ್ನು ಕೊಡ್ತಾನೆ. ಇಬ್ಬರಲ್ಲೂ ಅಂತ ಸಾಮ್ಯಾಂಶಗಳು ಬಹಳಷ್ಟು ಜಾಸ್ತಿ ಕಾಣುತ್ತೆ. ಇಬ್ಬರು ಸಹ ಹರಿದಾಸ ಸಾಹಿತ್ಯ ಕೊಟ್ಟ ಕಾಣಿಕೆನೂ ಭಾರಿ ದೊಡ್ಡದು. ಅಲ್ಲೂ ಕೂಡ ಸ್ವಾರಸ್ಯ ಅಂತ ಹೇಳಿದರೆ, ಇಬ್ಬರಿಗೂ ವಿಠಲ ಅಂಕಿತ ಇಲ್ಲ. ಕೃಷ್ಣ ಅವರ ಹಯವದನ, ಆ ಕೃಷ್ಣ ಒಲಿದು ಬಂದ ದೇವರು, ಹಯವದನ ಒಲಿದು ಬಂದ ದೇವರು, ಮತ್ತೆ ಇಬ್ಬರಿಗೂ ಅಲ್ಲಿ ಕೂಡ ಸಾಮಾಂಶ ಕಾಣುತ್ತೆ. ಹಯವದನ ಒಲಿದು ಬಂದ ದೇವರಾಗಿ ಯಾರೋ ಒಬ್ಬ ಮಾಡಿದ್ದ ಶಿಲ್ಪಿ ಗಣೇಶನ ಮಾಡಲಿಕ್ಕೆ ಅಂತ ಹೇಳಿ ಎರಕ ಒಯ್ದು ಹಾಕಿದ, ಅದು ಹಯಗ್ರೀವ ಆಗಿ ಹೋಗ್ಬಿಡ್ತು. ಎಷ್ಟು ತಮಾಷೆ ಹೇಳ್ತಾರೆ, ಗಣಪನ ಮಾಡಕ್ಕೆ ಅವ್ರ ಅಪ್ಪನ ಮಾಡ್ದ ಅಂತ ಹೇಳ್ತಾರಲ್ಲ, ಅವ್ರ ತಾತನ ಮಾಡ್ದ, ಅಷ್ಟೇ ವ್ಯತ್ಯಾಸ. ಗಣೇಶನಪ್ಪ ಶಿವ, ಶಿವನಪ್ಪ ಬ್ರಹ್ಮದೇವರು, ಅವರಪ್ಪ ಮುತ್ತಾತನ ಮಾಡಿ ಕೂತ್ಕೊಂಡಾಗಾಯ್ತು. ಅವನಿಗೆ ಭಾರಿ ಬೇಜಾರಾಗೋಯ್ತು, ಇದೇನು ಏನೋ ಮಾಡಿ ಆರ್ಡರ್ ಯಾರೋ ಕೊಟ್ಬಿಟ್ಟಿದ್ದಾರೆ, ಪಾಪ ಗಣೇಶನ ವಿಗ್ರಹ ಬೇಕು ಅಂತ ತಿಳಿದಾಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಹೇಳಿ ಅವರು ತಕ್ಷಣ ಭಾರಿ ಇದಿರ್ತದೆ, ಮಾಡಿ ಹಾಕಿರ್ತಾರಲ್ಲ ಫರ್ನೇಸಲ್ಲಿ ಹಾಕಿರೋದ್ರಿಂದ ತುಂಬ ಹಾಟ್ ಇರ್ತದೆ, ಅದು ಆರಿದ ಮೇಲೆ ಸರಿ ಮಾಡಬೇಕು ಅಂತ ಹೇಳಿ ಟಚಪ್ ಮಾಡಬೇಕು ಅಂದ್ರೆ ಕಾಯ್ತಾ ಇರ್ತಾರೆ. 3 ಹಸ ಆರದೇ ಇಲ್ಲ, ಅದು ಯಾವಾಗ ಮುಟ್ಟಿದ್ರು ಅಷ್ಟು ಬಿಸಿ ಇರುತ್ತೆ. ಕೊನೆಗೆ ಅವನು ಏನಾದರೂ ಮಾಡಿ ಮಾಡ ಅಂತ ತೊಗೊಂಡಾಗ ಅವ್ರಿಗೆ ಸ್ವಪ್ನ ಆಯ್ತಂತೆ, ನಾನು ಮುಟ್ಟಬೇಡ ನೀನೀಗ, ಒಬ್ಬರು ಮಹಾಜ್ಞಾನಿಗಳು ಬಂದಿದ್ದಾರೆ, ನನ್ನ ಭಕ್ತರು ಅವರಿಗೆ ಕೊಟ್ಟುಬಿಡು ಅಂತ ಆದೇಶ ಮಾಡಿದಂತೆ ಭಗವಂತ. ಅವರ ಸಮರ್ಪಣೆ ಕಾಯ್ಕೋತ ಕೂತಿರ್ತಾನೆ, ಹಾಗೆ ವಾದಿರಾಜ ಸ್ವಾಮಿಗಳು ಬಂದು ಅವರು ಅರ್ಪಣೆ ಮಾಡ್ತಾನೆ. ಈಗ ಒಲಿದು ಬಂದ ದೇವರು ಹಯಗ್ರೀವ ದೇವರು ವಾದಿರಾಜ ಸ್ವಾಮಿಗಳಿಗೆ ಇಷ್ಟ ದೈವ ಅವರಿಗೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್ತೆ. ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಬರೆದಿದ್ದಾರೆ ಮೂರೇ ಶ್ಲೋಕಗಳು. ಮೂರೇ ಶ್ಲೋಕವನ್ನು ಸರಿಯಾಗಿ ಹಿಡಿದಿದ್ರೆ ಎಷ್ಟು ಜ್ಞಾನಾದಿ ಸಿದ್ಧಿಗಳು ಬರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಒಲಿದು ಬಂದ ದೇವರು ಇವರು ಹಾಗೇನೆ. ಮಠದ ದೇವರು ಕೃಷ್ಣ ಅಲ್ಲ, ಪಟ್ಟಾಭಿರಾಮ ದೇವರು ಶ್ರೀಮದ್ ಆಚಾರ್ಯರು ಕೊಟ್ಟಿತ್ತು. ಆ ಶ್ರೀಪಾದರಾಜರದ ಅಧ್ಯಯನ ಮಾಡಬೇಕಾದ್ರೆ ಪಂಡರಪುರದಲ್ಲಿ ಅವರಿಗೆ ಎರಡು ಸಂಪುಟಗಳು ಸಿಕ್ಕಿತ್ತು. ರಂಗವಿಠಲ ಶ್ರೀಪಾದರಾಜರು ಪಂಡರಪುರದ ಯಾತ್ರೆಗೆ ಹೋದ ಕಾಲಕ್ಕೆ ಸ್ವಪ್ನ ಸೂಚನೆಯಾಗಿ ಒಂದು ಸ್ಥಳದಲ್ಲಿ ಎರಡು ಸಂಪುಟ ಸಿಕ್ಕು. ಒಂದು ಸಂಪುಟನ ಓಪನ್ ಮಾಡಿದರು, ರಂಗವಿಠಲ ದೇವರಿತ್ತು. ಅದನ್ನೇ ಅಂಕಿತ ಮಾಡ್ಕೊಂಡ್ಬಿಟ್ಟು ರಂಗವಿಠಲ ಅಂಕಿತದಿಂದ ಹರಿದಾಸ ಸಾಹಿತ್ಯಕ್ಕೆ ತುಂಬ ಅದ್ಭುತವಾದ ಕಾಣಿಕೆಯನ್ನು ಶ್ರೀಪಾದರಾಜರು ಕೊಟ್ಟರು. ಇನ್ನೊಂದು ಸಂಪುಟ ತೆಗಲಕ್ಕೆ ಹೋದಾಗ ನೀವು ತೆಗಿಬೇಡಿ, ಇನ್ನೊಬ್ಬರು ತೆಗಿತಾರೆ ಸೂಚನೆಯಾಗಿ. ಸಂಪುಟಕ್ಕೆ ಪೂಜೆ ಮಾಡ್ತಾ ಇದ್ದರು. ಇವತ್ತು ಹೇಗೆ ಸುಬ್ರಹ್ಮಣ್ಯ ಮಾಡಿದ್ರೆ ಇವತ್ತಿಗೂ ಸಂಪುಟಕ್ಕೆ ಪೂಜೆ. ಆ ರೀತಿ ಮೊದಲಾಗ ಸಂಪುಟಕ್ಕೆ ಪೂಜೆ ಆಗ್ತಾಯಿತ್ತು. ಮುಂದೊಬ್ರು ತೆಗಿತಾರೆ ಅಂತ ಹೇಳಿದರು. ಮುಡಬಾಗಲು ಅಧ್ಯಯನ ಮಾಡಲಿಕ್ಕೆ ಹೋದಾಗ ಒಂದು ಸತ್ಯವರಿಗೆ ನಿರ್ಮಾಲ್ಯ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಅವರು ಅಭ್ಯಂಜನಕ್ಕೆ ಅಂತ ಹೊರಟಿದ್ರು ಶ್ರೀಪಾದರಾಜರು. ಇವರು ಯಾವ ಅವರು ಎದಗಂತ ಹೇಳಿದ್ರು ಅದನ್ನು ತೆಗೆದ್ರು ಬಂದೇ ಬಿಡುತ್ತೆ. ತಕ್ಷಣ ಕೃಷ್ಣನ ದರ್ಶನ ಆಯಿತು ಅವರಿಗೆ. ಆ ಸಮಯಕ್ಕೆ ಶ್ರೀಪಾದರಾಜ ನೋಡ್ತಾ ಇದ್ರಂತೆ ಅಲ್ಲಿಂದಲೇ. ನೋಡಿದರೆ ಭಾರಿ ಆಶ್ಚರ್ಯ ಆಯಿತು. ಕೃಷ್ಣ ದರ್ಶನ ಕೊಟ್ಟು ನರ್ತನ ಮಾಡ್ದ ಅಂತ ಹೇಳ್ತಾರೆ. ಆಗ ಅವರು ಆ ಶ್ರೀಪಾದ ನೋಡ್ತಿರೋಕ್ಕೆ ಮತ್ತೆ ಮೂರ್ತಿಯಾಗಿ ನಿಂತುಬಿಟ್ಟನಂತೆ. ಅದಕ್ಕೆ ಶಿಲ್ಪಶಾಸ್ತ್ರಕ್ಕೆ ವಿರುದ್ಧ ಪೊಲಗಾಲ ಮೇಲೆ ಎಡಗಾಲ ನಿಂತು ಹಾಕಿಕೊಂಡು ನಿಂತಿರತಕ್ಕಂಥ ಚಿತ್ರ ಕಂಡು ಅದೇ ಕೃಷ್ಣ ಅದೇ ಅಂಕಿತ ಮಾಡಿಕೊಂಡು ಅವರು ಕೃತಿಗಳನ್ನು ಬರೀತಾರೆ. ಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ ಅಂಕಿತದಿಂದ ವ್ಯಾಸರಾಜರು ಅನೇಕ ಕೃತಿಗಳನ್ನು ಬರೆದು ವಿಠಲ ಇಲ್ಲದ ವಿಶೇಷವಾದ ರೀತಿಯಲ್ಲಿ ಹೀಗೆ ಅಲ್ಲೂ ಕೂಡ ಅವರಲ್ಲಿ ಸಾಮ್ಯಾಂಶ ಇದೆ. ಮುಂದೆ ಸಂಚಾರ ಮಾಡ್ತಾ ಹೊರಟ್ರೆ ವ್ಯಾಸನ ಕೆರೆ ಇವ್ರು ಮಾಡಿದ್ದು, ಹೂವಿನ ಕೆರೆ ಅವ್ರದ್ದು, ಇಬ್ಬರದ್ದು ಕೆರೆ ಸಂಬಂಧಪಟ್ಟವರೇ. ಇವತ್ತಿಗೂ ಹೂವಿನ ಕೆರೆ ಇದೆ, ಇವ್ರು ಮಾಡಿದ ವ್ಯಾಸಮುದ್ರ ಆದ ಅನೇಕ ಕೆರೆಗಳನ್ನು ವ್ಯಾಸರಾಜರು ಮಾಡ್ತಾರೆ. ಜೊತೆಗೆ ವ್ಯಾಸರಾಜರ ಮೇಲೆ ವಾದಿರಾಜ ಸ್ವಾಮಿಗಳಿಗೆ ಭಾರಿ ಗೌರವ. ಅವರು ಏಕಾದಶಿ ನಿರ್ಣಯನ ಕೃತಿ ಬರೀಬೇಕಾದ್ರೆ ಲಕ್ಷ್ಮೀನಾರಾಯಣ ಮುನೇಹೇ ವ್ಯಾಸತೀರ್ಥಾರ್ಯ ಯೋಗಿನಃ ಅಂಥೇಳಿ ವ್ಯಾಸತೀರ್ಥ ಆರ್ಯ ಯೋಗಿನಃ ಎಷ್ಟು ಅಬ್ಜೆಕ್ಟಿವ್ಸ್ ಆಗ್ತಾರೆ. ವ್ಯಾಸತೀರ್ಥರು ಆರ್ಯರು ಯೋಗಿಗಳು ಅಂತ ಹೇಳಿ ಆರ್ಯರು ಭಾರಿ ಪೂಜ್ಯರು, ಯೋಗಿಗಳು ಯೋಗ ಪುರುಷರು. ಸೀದ ಕುಹಯೋಗ ಪರಿಹಾರ ಮಾಡಬೇಕಾದ್ರೆ ಯೋಗಿ ಅಲ್ಲದವರಿಗೆ ಸಾಧ್ಯನ ಅದು? ಕುಹಯೋಗ ಭಾರಿ ದೊಡ್ಡ ಮಹಾ ಅಪತ್ಕರವಾದ ಯೋಗ. ಅದು ಎಲ್ಲರನ್ನ ಅಟ್ಯಾಕ್ ಮಾಡೋದಿಲ್ಲ, ಮುಖ್ಯಸ್ಥ ರಾಜ್ಯದ ಮುಖಂಡನ್ನೇ ಕೊಲ್ತಕ್ಕಂಥ ರೋಗ. ಅಂಥ ಒಂದು ಯೋಗವನ್ನು ವ್ಯಾಸರಾದರು ನಗನಗತ ಪರಿಹಾರ ಮಾಡಿಬಿಡ್ತಾರೆ. ಎಂಥ ಯೋಗಿಯಾಗಿರಬೇಕು ಅಂತ ನಿದರ್ಶನ. ಹೀಗೆ ಅವರು ಕುಹಯೋಗವನ್ನು ಪರಿಹಾರ ಮಾಡಿ ಇಲ್ಲಿ ಕೃಷ್ಣದೇವರಾಜನ ಉಳಿಸಿದರು, ರಾಜ್ಯವನ್ನೇ ಉಳಿಸಿದರು. ಆ ಮೂಲಕವಾಗಿ ತುಂಬ ಜ್ಞಾನ ಕಾರ್ಯಕ್ಕೆ ರಕ್ಷಣೆ ಬಿಡಿಸೋಕ್ಕೇನು ಕಾರಣ? ಕೃಷ್ಣದೇವರಾಜನ ಆಳ್ವಿಕೆಯಲ್ಲಿ ಜ್ಞಾನಕ್ಕೆ ಭಾರಿ ಪ್ರಾಧಾನ್ಯ ಇತ್ತು. ಹಂಪಿಯಂಥ ಊರಿನೊಳಗೆ ವಿಶ್ವಪಾವನ ಮಠ, ಲೋಕಪಾವನ ಮಠ, 10,000 ವಿದ್ಯಾರ್ಥಿಗಳು ಓದ್ತಿದ್ದರು ಅಂತ ನೆನಪಿಟ್ಕೊಳ್ಳಿ. ಇವತ್ತು ಯಾವ ಯೂನಿವರ್ಸಿಟಿ 10,000 ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಸಿಗೋದಿಲ್ಲ. 10,000 ವಿದ್ಯಾರ್ಥಿಗಳು ಪ್ರೌಢ ವಿದ್ಯಾರ್ಥಿಗಳು ಮತ್ತೆ ನಾನು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕ್ಲಾಸಸ್ ಅಲ್ಲ, ಬರೀ ಇದೇ ನಡೀತಿರೋದು. ಅಷ್ಟು ಜನ ಅಲ್ಲಿ ಇರಬೇಕಾದ್ರೆ ವಿದ್ಯೆಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದ. ವ್ಯಾಸರಾಜರನ್ನು ಮೇಣಿಯಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಬರ್ತಾ, ರಾಜ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇದ್ದಂತೆ, ಚಕ್ರವರ್ತಿ ನಡ್ಕೊಂಡು ಬರ್ತಾ ಇವರನ್ನು ಮೇಣಿಯಲ್ಲಿ ಕೂರಿಸಿದ್ದ ಅಂತ ಹೇಳಿದರೆ ಎಂಥ ಒಂದು ವ್ಯಾಸರಾಜರಿಗಿದ್ದ ಗೌರವ. ಮತ್ತು ಎಷ್ಟು ವಿದ್ಯಾಪ್ರಿಯರು ಆ ರಾಜರು, ವಿದ್ಯಾಪ್ರಿಯರು ವ್ಯಾಸರಾಜರು ಭಾರಿ ವಿದ್ಯಾಪ್ರಿಯರು. ಅವರಿಬ್ಬರು ಬಗ್ಗೆನೂ ಹೇಳೋದು ಗಂಟೆ ಗಂಟೆ ಬೇಕಾದರೂ ಇಬ್ಬರು ಸೇರಿಸಿ ಹೇಳ್ತಿದ್ದೀನಿ ಅಷ್ಟೇ, ಚಿಕ್ಕದಾಗಿ ಹೇಳೋದಕ್ಕೋಸ್ಕರ ಸೇರಿಸಿ ಹೇಳ್ತಿರೋದು. ಎಷ್ಟು ವ್ಯಾಸರಾಜರಿಗೆ ವಿದ್ಯಾಪ್ರೀತಿ ಇತ್ತು ಅಂದರೆ ಅವರು ಅಧ್ಯಯನ ಮಾಡಿದರು. ಆಮೇಲೆ ಶ್ರೀಪಾದರಾಜರ ಆದೇಶದಂತೆ ತಿರುಪತಿಗೆ ಹೋದರು. 12 ವರ್ಷಗಳ ಕಾಲ ಶ್ರೀನಿವಾಸ ದೇವರನ್ನು ಪೂಜೆ ಮಾಡ್ತಕ್ಕ ದೊಡ್ಡ ಯೋಗ ಅದು. 12 ನಿಮಿಷ ನಿಲ್ಲೋದು ಕಷ್ಟ ಅಲ್ಲಿ, 12 ನಿಮಿಷ ನಿಂತರು ಅದು ದೂರ ನಿಲ್ಲಿಸಿರ್ತಾರೆ, ಹತ್ರ ಕೂಡ ಬಿಡೋದಿಲ್ಲ. ಅಂಥದ್ದು ಮುಟ್ಟಿ 12 ವರ್ಷ ಪೂಜೆ ಮಾಡಿದ್ದಾರೆ ವ್ಯಾಸರಾಜರು ಅಂದರೆ ಎಷ್ಟವರು ವಿಶೇಷ ಅನುಗ್ರಹ ಇತ್ತು ಅವ್ರ ಮೇಲೆ ಎಂಬುದಕ್ಕೆ ಸಾಕ್ಷಿ. ಅದಿದ್ದಿದ್ದಕ್ಕೆ ಎಷ್ಟು ಗುರುತಿವೆ ವ್ಯಾಸರಾಜರು ಇದ್ದಿದ್ದಕ್ಕೆ. ಇವತ್ತಿಗೂ ಅನ್ನಿಕ ಮಂಟಪ ಹಾಗೆ ಇದೆ, ಅಲ್ಲಿ ಪ್ರಾಣದೇವರಿದ್ದಾರೆ. ಒಳಗೆಲ್ಲ ಹಿಂದೆ ಇತ್ತು, ಅದು ಒಳಗೆ ಸಂಚಾರ ಹೊಡೆದಾಗ ಒಂದು ವ್ಯಾಸರಾಜರ ಧ್ಯಾನ ಮಂಟಪ ಒಳಗೊಂದಿತ್ತು, ಕ್ಯೂ ಅದನ್ನು ಗುಂಡ್ ಹಾಕೊಂಡೇ ಹೋಗಬೇಕಾಗಿತ್ತು. ಅದು ಬದಲಾಯಿಸಿಬಿಟ್ಟಿದ್ದಾರೆ, ಈಗ ಅದು ಸಿಗೋದಿಲ್ಲ. ಅದು ದೇವಸ್ಥಾನದಲ್ಲಿ ಅಂಥ ಒಂದು ಪ್ರವೇಶ ಇತ್ತು ವ್ಯಾಸರಾಜರಿಗೆ. 12 ವರ್ಷಗಳ ಕಾಲ ಅದ್ಭುತವಾದ ಪೂಜಾದಿಗಳನ್ನು ಮಾಡಿ ಕೃಷ್ಣರ ಶ್ರೀನಿವಾಸರ ಅನುಗ್ರಹಕ್ಕೆ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದವರು ಶ್ರೀ ವ್ಯಾಸರಾಜ. ಆಮೇಲೆ ವಿಜಯನಗರದ ಅರಸರು ಅಲ್ಲಿ 12 ವರ್ಷ ಮುಗಿದ ತಕ್ಷಣ ಎಷ್ಟು ದೊಡ್ಡವರು ಅಂತ ಹೇಳಿದರೆ, ಒಂದು ತ್ಯಾಗ ಆ ರೀತಿ ಶ್ರೀನಿವಾಸ ದೇವರು ಪೂಜೆ ಒಂದ್ಸರ್ತಿ ಬಿಟ್ಟು ಬಂದರೆ ಯಾರು ಬಿಡಲಿಕ್ಕೆ, ಎಷ್ಟು ಅಭಿಡವೇಟ್ ಕೊಟ್ಟು ತೊಗೊಂಡಿದ್ರು ಆಮೇಲೆ ಬಿಡೋದಿಲ್ಲ, ಬಿಟ್ಬಿಡ್ತಾರೆ. ಎಷ್ಟೇ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ರು ಏನೋ ಕಾರಣ ಕೊಟ್ಟು ಹಾರಿಸಿಬಿಡ್ತಾರೆ. ಅಂಥದ್ದು ಅಲ್ಲಿ ಅರ್ಚಕರ ಒಂದು ವಂಶದ ಹುಡುಗ ಬಿಡದ, ಅವನಿಗೆ ಉಪನಯನ ಟ್ರೈನಿಂಗ್ ಎಲ್ಲ ಕೊಟ್ಟರು. ಮತ್ತೆ 12 ವರ್ಷ ಬಂತು ಅವನಿಗೆ, ಅಲ್ಲಿ ಪೂಜೆ ಒಪ್ಪಿಸಿದ್ದು ಬಂದಿದ್ದೇ ಕೆಲಸ. ಅತ್ತತ್ಯಾಗಿ ಯಾರು ಮಾಡ್ತಾರೆ, ಟಿಕೆಟ್ ಸಿಕ್ಕರೆ ಇನ್ನೊಬ್ರಿಗೆ ಕೊಡೋದಿಲ್ಲ, ಸಾಮಾನ್ಯ ನಾನೇ ದರ್ಶನ ಮಾಡಬೇಕು ಅಂತ ಹೋಗ್ತಿರ್ತಾರೆ. ಅಂಥ ಹೊತ್ತಿನಲ್ಲಿ ಎಂಥ ತ್ಯಾಗ ವ್ಯಾಸರಾಜರು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾರಿಗಿಂತ ತ್ಯಾಗ ಸಾಧ್ಯ ಅಂದರೆ ಅದಕ್ಕಿಂತ ದೊಡ್ಡ ವಸ್ತು ಗೊತ್ತಿದೆ ಅಂದರೆ ತ್ಯಾಗ ಮಾಡ್ತಾರೆ. ಚಿಕ್ಕ ಮಕ್ಕಳೇನು ಆಡ್ತಾ ಇರ್ತಾರೆ, ಕೊಡೋದಿಲ್ಲ ಅಂತಾರೆ, ಅದಕ್ಕಿಂತ ಪ್ರಿಯವಾಗಿ ಕೊಡಿ ತಕ್ಷಣ ಬಿಸಾಕಿ ಅಂದ್ಬಿಟ್ಟು ತೊಗೊಂಡು ಕೊಟ್ಬಿಡ್ತಾರೆ. ಒಳ್ಳೆ ಒಳ್ಳೆ ಪೋಟ್ ಸಿಕ್ಕರೆ ಕಡಿಮೆ ಪೋಟ್ ರಿಸೈನ್ ಮಾಡಿ ಹೋಗ್ತಾರಲ್ಲ. ಸಾಕ್ಷಾತ್ ಕೃಷ್ಣನನ್ನು ಸದಾ ನೋಡಿ ಆರಾಧನೆ ಮಾಡ್ತಕ್ಕಂಥ ಯೋಗ ಇರತಕ್ಕಂಥ ಆಚಾರ್ಯರ ಪೀಠ ಅದು, ಅದರಲ್ಲಿ ಕೂತ ನಮಗೆ ಯಾವ ಲೆಕ್ಕ ಇದು. ಆಚಾರ್ಯ ತ್ಯಾಗ ಮಾಡಿದರು, ರಾಜ್ಯಾರ್ಥಂ ಸಪತಿ ಸಮರ್ಪಯಾಂ ಬಹುವ, ಅರ್ಧ ರಾಜ್ಯವನ್ನು ನಾವು ತುರುಷ್ಕ ರಾಜ ಕೊಟ್ಟರೆ ಆಚಾರ್ಯರು ಕಣ್ಣೆತ್ತಿ ನೋಡಲಿಲ್ಲ ಅದನ್ನು. ಅವರು ಅವನಿಗೆ ಗಂಗಾ ನದಿ ದಾಟಿದ್ದು ಅಷ್ಟು ಆಶ್ಚರ್ಯ ಆಗಿತ್ತು, ಅರ್ಧ ರಾಜ್ಯ ತಿರಸ್ಕಾರ ಮಾಡಿದ್ದು ಅಷ್ಟು ಆಶ್ಚರ್ಯ ಆಗಿತ್ತು. ಆ ರಾಜ್ಯದ ರಕ್ಷಣೆಗೋಸ್ಕರವಾಗಿ ನೌಕೆಗಳನ್ನು ಸ್ಟಾಪ್ ಮಾಡಿ ಸೈನ್ಯ ನಿಲ್ಲಿಸಿದ್ದವನು. ಅಂಥ ರಾಜ್ಯ ತಾನೇ ಕೊಡ್ಲಕ್ಕೆ ಬಂದರೆ ಆಚಾರ್ಯನನ್ನು ಬೇಡ ಅಂತೇಳೋದಕ್ಕೂ ಅವರು ನಾಯಕಿರಲಿಲ್ಲ, ಅಷ್ಟು ಮೇಲಿದ್ದಾರೆ ಆಚಾರ್ಯರು. ಆಚಾರ್ಯರ ಸಿದ್ಧಾಂತ ಅನುಸರಣೆ ಮಾಡಿದವರಲ್ಲ ಅಂಥ ಮಹಾತ್ಯಾಗಿಗಳವರು. ಆ ದೃಷ್ಟಿಯಿಂದ ಅಂಥ ತ್ಯಾಗ ಮಾಡಿ ಬಂದರು. ಈ ರಾಜ ಕರೆದ, ಅಲ್ಲಿಗೆ ಬಂದರು. ಅವರು ಸ್ವಾಗತ ಮಾಡಲಿಕ್ಕೆ ಅಂತ ಇಡೀ ವಿಜಯನಗರದ ದೊಡ್ಡ ಸಂಸ್ಥಾನ ಅಂತ ರಾಜವೈಭವದಿಂದ ಕಾಯ್ತಾ ಕೂತಿದ್ರೆ ಮೀಣೆ ನಿಂತಿದೆ. ಆ ರಾಜ ನಿವಾಸಕ್ಕೆ ಅಂತ ಬಂದು ನೋಡ್ತಾನೆ. ವ್ಯಾಸಯೋಗಿ ಚರಿತ್ರೆಯಲ್ಲಿ ಬರೀತಾನೆ ಸೋಮನಾಥ ಕವಿ, ವ್ಯಾಸರಾಜರು ಓದ್ತಾ ಕೂತಿದ್ರಂತೆ. ಅವನಿಗೆ ಆಶ್ಚರ್ಯ ಆಗೋಗುತ್ತೆ, ರಾಜನ ಮಾನದ ಆತ ಅಷ್ಟು ಜನ ಕಾಯ್ತಾ ಇದ್ರೆ ಅವ್ರು ಗ್ರಂಥ ಓದ್ತಾ ಕೂತಿದ್ದಾರೆ ಮೇಣೆಯಲ್ಲಿ ಕೂತ ಕಾಲಕ್ಕೆ. ಅಂದರೆ ರಾಜ ಸನ್ಮಾನ ಮಾಡ್ತಾರೆ ಅಂದರೆ ಇವರು ಪ್ರಿಪ್ರೇಷನ್ನೇ ಜಾಸ್ತಿ ಆಗಿಬಿಟ್ಟಿದ್ರು. ಫೋಟೋ ತೆಗಿತಾರೆ ಅಂದರೆ ಉಚ್ಚಾಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟಿರ್ತಾರೆ ಅಂಥದ್ದು ಅತ್ಯಂತ ಓದ್ತಾ ಕೂತಿದ್ರು. ಎಂಥ ಆಶ್ಚರ್ಯ ವ್ಯಾಸರಾಜರು. ಆ ರಾಜ ವ್ಯಾಸರಾಜರು ಏನು ಗೌರವ ಇತ್ತಲ್ಲ ಅದು ನೂರಾರು ಪಟ್ಟು ಜಾಸ್ತಿ ಆಯ್ತಂತ ತಕ್ಷಣ ಅವನಿಗೆ ಅದನ್ನು ನೋಡಿ ಅಷ್ಟು ಜಾಸ್ತಿ ಆಯ್ತಂತೆ. ಎಂಥ ಮಹಾನುಭಾವರು, ಇಂಥವ್ರು ನನ್ನ ಗುರುಗಳಾಗಿ ಸಿಕ್ಕಿದ್ದಾರೆ ಅಂತ ಖುಷಿ ಪಟ್ಟುಬಿಡ್ತಾನೆ. ಮುಂದೆ ಸವಾಲಾಗುತ್ತೆ, ಅದು ಹೇಳ್ತಾನೆ. ರಾಜಗುರು ಅಂತ ಡಿಕ್ಲೇರ್ ಮಾಡಿಬಿಡ್ತಾನೆ ರಾಜ, ನಮ್ಮ ರಾಜಗುರುಗಳು ಅಂತ ಪದವಿಯನ್ನು ಕೊಟ್ಟ ತಕ್ಷಣ ಹುಡುಗರು ಗಲಾಟೆ ಎಬ್ಬಿಸ್ತಾರೆ. ಪಂಡಿತರೆಲ್ಲ ಪಂಡಿತ ಮಂಡಳಿ ಅಲ್ಲಿ ಇತ್ತು. ಇವತ್ತು ಯಾವ ಸರ್ಕಾರದಲ್ಲೂ ಪಂಡಿತರ ಕಾನ್ಸೆಪ್ಟೇ ಇಲ್ಲ, ಗೊತ್ತಾಯ್ತಿಲ್ಲ. ಆ ಪ್ಲೇಯರ್ಸ್ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ, ಪ್ಲೇಯರ್ಸ್ ಇಟ್ಕೊಂಡಿರ್ತಾರೆ, ಪಂಡಿತರಿರೋದಿಲ್ಲ. ಹಿಂದೆ ಪಂಡಿತರಲ್ಲಿನವರು ಆಸ್ಥಾನನೇ ಅಲ್ಲ ಅವು, ನೂರಾರು ಪಂಡಿತರು. ಅದೆಲ್ಲ ಅಂತಿಂತ ಪಂಡಿತರು ರಾಜಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಸ್ಕಾಲರ್ಸ್ ಅವರು, ಅವರೆಲ್ಲ ಗಲಾಟೆ ಮಾಡ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಅದು ನಾವೆಲ್ಲ ನಾವಿದ್ದೇವೆ, ಎಷ್ಟು ಜನ ಇಲ್ಲೇ ಇದ್ದೇವೆ ಎಷ್ಟೋ ವರ್ಷಗಳಿಂದ, ತಲೆತಲಾಂತರದಿಂದ ಇದ್ದೇವೆ. ನಮ್ಮನ್ನು ಬಿಟ್ಟು ಅವ್ರಿಗೆ ಯಾಕೆ ಕೊಟ್ಟೆ ಅಂತ ಕೇಳಿದಾಗ ಅವ್ರಿಗೆ ಅರ್ಹತೆ ಇದೆ ಕೊಟ್ಟೆ ಅಂತ ಹೇಳಿದ್ದಾರೆ. ನಮಗೆ ಯಾಕೆ ಗೊತ್ತಾಗಬೇಕು, ರುಜುವಾತು ಮಾಡಬೇಕು ಫಸ್ಟ್. ವ್ಯಾಸರಾಜ ನಾವು ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ವ್ಯಾಸರಾಜರು ಇಂಥ ವಾದಕ್ಕೆ ಇಳಿಬೇಕಾದ್ರೆ ಒಂದೊಂದು ವಿಷಯದಲ್ಲಿ ವಾದ ಮಾಡಬೇಕಾದ್ರೇ ಪ್ರಾವೀಣ್ಯ ಬೇಕು. ಅಲ್ಲಿರ್ತಕ್ಕಂಥವ್ರು ಬೇರೆ ಬೇರೆ ಶಾಸ್ತ್ರದಲ್ಲಿ ಪಾರಂಗತರು. ಅಷ್ಟು ಜನ ಸೋಲಿಸ್ಬೇಕಾದ್ರೆ ಎಷ್ಟು ವಿದ್ಯಾವಂತರಾಗಿರಬೇಕು. ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ಆಯಿತು, ದಿವಸ ಒಂದು ವಾದ ನಡೆದಿದ್ದು ನಡೆದಿದ್ದೆ ನಡೆದಿದ್ದೆ. ಆ ಬಸವಭಟ್ಟ ಪ್ರಧಾನ, ಅವನು ಮೂಲತಃ ಗಡಿಂಗ ದೇಶದವನು, ಇಲ್ಲಿಗೆ ರಾಜ ಕರೆಸಿರ್ತಾನೆ, ಉನ್ನತ ಸ್ಥಾನದಲ್ಲಿರ್ತಾನೆ. ಅವನ ನೇತೃತ್ವದಲ್ಲಿ ವಾದಗಳು ನಡೀತಾ ಹೋಗುತ್ತೆ. ಎಲ್ಲ ಶಾಸ್ತ್ರ ದಿವಸ ಒಂದೊಂದು ವಾದ ನಡೆದು ಎಷ್ಟೋ ದಿವಸಗಳು ನಡೆದು ಕೊನೆಗೆ ಎಲ್ಲರೂ ಸೋತು ಬಿಡ್ತಾರೆ. ಆಗ ಬಸವಭಟ್ಟನೂ ಸೋತು ಬಿಟ್ಟು ತನ್ನ ಪಚ್ಚಲಿಂಗ ಮತ್ತು ಬಸವನ ಗಂಟೆ ಎರಡನ್ನೂ ಸಮರ್ಪಣೆ ಮಾಡಿ ತಾನು ಅದರಿಂದ ಪದಚ್ಯುತನ ಹೊರಟೋಗಿಬಿಡ್ತಾನೆ. ವ್ಯಾಸರಾಜರ ವಿದ್ವತ್ ಎಷ್ಟಿರಬೇಕು ಯೋಚನೆ ಮಾಡಬೇಕು. ಅಗಾಧ ಪಾಂಡಿತ್ಯದ ಮತ್ತೊಂದು ಹೆಸರು ವ್ಯಾಸರಾಜ. ಕೆಲವ್ರ ಬಗ್ಗೆ ಕಥೆ ಕೇಳುತ್ತೇವೆ, ದಾಖಲೆಗಳಿರೋದಿಲ್ಲ. ವ್ಯಾಸರಾಜರ ಬಗ್ಗೆ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ತಾತ್ಪರ್ಯ ಚಂದ್ರಿಕ ಆದಿ ಗ್ರಂಥಗಳು ಓದೋದೇ ಒಂದು ದೊಡ್ಡ ದಾಖಲೆ. ತಾತ್ಪರ್ಯ ಚಂದ್ರಿಕ ಓದೋದೇ ದಾಖಲೆ ಇದ್ರೆ ಬರದವರು ಎಂಥ ದಾಖಲೆ ಮಾಡಿರಬೇಕು. ವ್ಯಾಸರಾಜರ ಪಾಂಡಿತ್ಯ ಎಷ್ಟಿರಬೇಕು. ವ್ಯಾಸರಾಜರ ಪಾಂಡಿತ್ಯದ ಮುಂದೆ ಆಗಿನ ಕಾಲಕ್ಕೊಂದು ಒಳ್ಳೆ ಒಂದು ದಂತಕಥೆ ಇದ್ದಂತೆ ಇದೆ. ಪಕ್ಷಧರ ಮಿಶ್ರ ಅಂತ ಒಬ್ಬ ನೈಯಾಯಿಕ ಭಾರಿ ಪ್ರಸಿದ್ಧರಾದ ನ್ಯಾಯಶಾಸ್ತ್ರದಲ್ಲಿ, ಅವನು ಬರ್ತಾನೆ ವ್ಯಾಸರಾಜ ಹೆಸರಿಗೆ ವಾದ ಮಾಡಲಿಕ್ಕೆ ಅಂತ ಬರ್ತಾನೆ. ವ್ಯಾಸರಾಜರ ವಾದ ಕೌಶಲ ನೋಡ್ತಾರೆ, ಸಂಪೂರ್ಣ ಸೋತು ಬಿಡ್ತಾರೆ. ಸೋತು ಬಿಟ್ಟು ಎಂಥ ಪ್ರಶಂಸೆ ಮಾಡ್ತಾನೆ ಗೊತ್ತಾ ಅವರನ್ನ. ಹೇಳ್ತಾನೆ, ಯದಧೀತಂ ತದಧೀತಂ, ಯದನಧೀತಂ ತದಪ್ಯಧೀತಂ. ನಾವೇನೇನು ಓದಿದ್ದೇವೆ ಅದೆಲ್ಲ ವ್ಯಾಸರಾಜರು ಓದಿದ್ದಾರೆ, ನಾವೇನೇನು ಓದಿಲ್ಲ ಅದನ್ನು ವ್ಯಾಸರಾಜರು ಓದಿದ್ದಾರೆ. ಹೇಳ್ತಾರೆ, ಪಕ್ಷಧರ ವಿಪಕ್ಷ ನಾವೈಕ್ಷ ವಿನಾ ನವೀನ ವ್ಯಾಸೇನ. ಇವರು ಹೊಸ ವೇದವ್ಯಾಸ ದೇವರು ಅಂತ ಅಷ್ಟು ಕೊಂಡಾಡಿಬಿಡ್ತಾನೆ ಅವರನ್ನು. ಅಂದರೆ ವ್ಯಾಸರಾಜರ ಪಾಂಡಿತ್ಯ ಅಷ್ಟು ಅದ್ಭುತ ಪಾಂಡಿತ್ಯ ಆಗಿತ್ತು. ಅವ್ರು ದಾಖಲೆಯ ಪಾಂಡಿತ್ಯ. ಶ್ರೀ ಆಚಾರ್ಯರಂತೂ ಸಾಕ್ಷಾತ್ ಪೂರ್ಣಪ್ರಜ್ಞರು, ವಾಯುದೇವರು, ಅವ್ರ ಬಗ್ಗೆ ಮಾತಾಡೋ ಸಾಧ್ಯತೆಯೇ ಇಲ್ಲ, ಅಷ್ಟು ಮೇಲಿದ್ದಾರೆ. ಆಮೇಲೆ ಜಯತೀರ್ಥರ ಪಾಂಡಿತ್ಯ, ವಿಶ್ವದಾಖಲೆಯ ಪಾಂಡಿತ್ಯ ಜಯತೀರ್ಥರು. ಆಭಾಸತ್ವಮೇಯ ತಾರ್ಕಿಕ ಮತಂ ಪ್ರಭಾಕರ ಪ್ರಕ್ರಿಯಾ ಶೋಭಾಂ ನೈವ ಭವಾರ ಅಂತ ಹೇಳಬೇಕಾದ್ರೆ ಎಲ್ಲ ಶಾಸ್ತ್ರದವರನ್ನು ಮಂಕು ಮಾಡಿದವರು ಜಯತೀರ್ಥರು. ಅನಂತರದ ದಾಖಲೆ ಅಂದರೆ ವ್ಯಾಸರಾಜರೇ. ವ್ಯಾಸರಾಜ ಮುನಿತ್ರ ಇರಲಿ ಒಬ್ಬರು, ಶ್ರೀಮಧ್ವ ಕಲ್ಪವೃಷ್ಠಸ್ತು ಜಯಾರ್ಯ ಕಾಮಸುಕ್ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತ. ಮುನಿತ್ರಯರು ವ್ಯಾಕರಣಾದಿಗಳಿಗೆ ಮುನಿತ್ರಯರು ಹೇಗೋ, ದ್ವೈತ ವೇದಾಂತದ ಮುನಿತ್ರಯರು ಅಂದರೆ ಮೂರು ಜನ ಅಂತ ಹೇಳಿದ್ದಾರೆ. ಅಂತ ವಿದ್ವತ್ತಿನ ಒಂದು ಮೇರು ಪರ್ವತ ಇದ್ದಾಗಿದ್ದವರು ವ್ಯಾಸರಾಜರು. ಅವರ ಪಾಂಡಿತ್ಯದ ಬಗ್ಗೆ ಸೋಮನಾಥ ಕವಿ ಹೇಳ್ತಾನೆ, ಯಾರು ಗ್ರಂಥಗಳನ್ನು ಬರ್ಕೊಂಡು ಬಂದುಬಿಟ್ಟು ವ್ಯಾಸರಾಜರ ಮುಂದೆ ಅದನ್ನ ಒಪ್ಪಿಸಿಬಿಟ್ರೆ ವ್ಯಾಸರಾಜರು ಯೂನಿವರ್ಸಿಟಿ ಅಡ್ಮಿಷನ್ ಸಿಕ್ಕರೆ ಗೇಟ್ ಅಂತಾರಲ್ಲ, ಈ ಕ್ರಿಕೆಟ್ ಬ್ಯಾಚಿಗೆ ಟಿಕೆಟ್ ಸಿಕ್ಕರೆ ಗೇಟ್ ಅಂತ ಕಾಲ ಬಂದೋಗಿದೆ. ಅಡ್ಮಿಷನ್ ಸಿಕ್ಕರೆ ಅಷ್ಟು ಖುಷಿ ಪಡ್ತಾರೆ ವ್ಯಾಸರಾಜರು, ಕೇಳಕ್ಕೆ ಒಪ್ಕೊಂಡ್ರ ಗ್ರೇಟ್ ಅಂತೆ ಅಂತ. ವ್ಯಾಸರಾಜರ ಮುಂದೆ ವಿದ್ವಾಂಸರದ ಪರೀಕ್ಷೆ ಕೊಟ್ಟುಬಿಟ್ಟು ವ್ಯಾಸರಾಜರ ಮುಖ ನೋಡಿ, ವ್ಯಾಸರಾಜರು ಏನೂ ಇಲ್ಲ, ಒಂದು ಸರ್ ತಲೆ ಆಡಿಸಿಬಿಟ್ರೆ ಕುಡಿದಾಡ್ಬಿಡ್ತಾ ಇದ್ರಂತ ವ್ಯಕ್ತಿ, ಬಾಯಲ್ಲಿ ಹೇಳೋದಕ್ಕಾಗಿಲ್ಲ, ಸುಮ್ಮನೆ ತಲೆ ಆಡಿಸಿಬಿಟ್ರೆ ಹೇಳ್ತಾರೆ. ಮೇರೂಣಾಂ ಶತಮರ್ಹತಿ ಚಿತಿತಲೆ ವಿದ್ಯಾ ಸುವಿದ್ಯಾವತಂ ಶ್ಲಾಘಾಕಂಪನ ಮೇಕಮೇವ ಸಹಸ ಶ್ರೀ ವ್ಯಾಸ ಯೋಗೀಶಿತು. ಒಂದು ಸರ್ತಿ ಅವರು ತಲೆ ಆಡಿಸಿಬಿಟ್ರೆ ನೂರಾರು ಮೇರು ಪರ್ವತ ಕೊಟ್ಟಷ್ಟು ಖುಷಿ ಆಗ್ತಿತ್ತಂತೆ ಕವಿಗಳಿಗೆ ವಿದ್ವಾಂಸರಿಗೆಲ್ಲ. ಮೇರು ಪರ್ವತ ಅಂದ್ರೆ ಇವತ್ತು ಬಂಗಾರದ ಪರ್ವತ, ನೂರು ಮಿಲಿಗ್ರಾಮ್ ಗ್ರಾಮ್ಗಳ ಲೆಕ್ಕಲೆ ಅಲ್ಲ, ಮೇರು ಪರ್ವತದಷ್ಟು ಬಂಗಾರನ ರಾಶಿ ಕೊಟ್ಟಷ್ಟು ಆನಂದ ಆಗ್ತಿತ್ತಂತೆ. ಅಂಥ ವಿದ್ವತ್ತಿನ ಒಂದು ನಿಧಿ ವ್ಯಾಸರಾಜ, ಅಂಥ ಮಹಾನುಭಾವ ಅವರು. ಅವರು ಅಂಥವರು ಟೀಕಾರಾಯಣ ಕೊಂಡಾಡ್ತಾರೆ, ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ ಪಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯ. ವ್ಯಾಸ ನಿಜವಾದ ದೊಡ್ಡ ನಿಧಿ ನಮ್ಮ ದೇವರು ನಾರಾಯಣ ತೋರಿಸಿಕೊಟ್ಟ ಗುರುಗಳು ಮಧ್ವಾಚಾರ್ಯರು, ಅದನ್ನು ಹೊರಗೆ ತೆಗೆದಿಟ್ಟ ಗುರುಗಳು ವ್ಯಾಸ ಜಯತೀರ್ಥರು ಅಂತ ಕೊಂಡಾಡ್ತಾರೆ ವ್ಯಾಸರಾಜರು. ಇಂಥ ಒಂದು ವಿದ್ವತ್ತಿನ ಮೇರು ವ್ಯಾಸರಾಜರು, ಅಂಥವರ ಮಹಿಮೆ ಎಷ್ಟು ಕೊಂಡಾಡಿದರೂ ಸಾಲದು. ಅವರ ಸಾಧನೆಯ ಗ್ರಂಥಗಳನ್ನು ಬರೀತಾರೆ. ಒಂದು ನ್ಯಾಯಾಮೃತ ವ್ಯಾಸತ್ರಯದಲ್ಲಿ ಮೂರನ್ನಲ್ಲ ಒಂದನ್ನು ಬರೆದರೂ ಗ್ರೇಟು. ನ್ಯಾಯಾಮೃತ ಒಂದಕ್ಕೆ ಅವ್ರ ಹೆಸರು ಅಜರಾಮರ. ನೈಯಾಯಕರು ಹೇಳಿದರಂತೆ, ಅವ್ರು ನೋಡಿದ ತಕ್ಷಣ ವ್ಯಾಸರಾಜರ ಗ್ರಂಥಗಳನ್ನು ನೋಡಿದ ತಕ್ಷಣ ಅದ್ವೈತಿಗಳು ಮೊದಲಾದವರೆಲ್ಲ ಅಷ್ಟು ಸಂಕಟ ಪಟ್ಟುಬಿಡ್ತಿದ್ರಂತೆ. ಯಾಕೆ ಆಲ್ರೌಂಡ್ ಅಟ್ಯಾಕ್ ಮಾಡ್ತಿದ್ರು, ಆಲ್ರೌಂಡ್ ಅಟ್ಯಾಕ್. ಅವ್ರ ಗ್ರಂಥಗಳ ಶೈಲಿ ಯಾವುದಾದ್ರು ಆಚಾರ್ಯರು ಜಯತೀರ್ಥರು ಏನೇ ಹೇಳಿರ್ತಾರೆ ಒಂದು ಕಡೆ ಎಲ್ಲ ಕ್ರೋಢೀಕರಣ ಮಾಡ್ತಾರೆ. ಹೇಳ್ತಾರೆ ಅವರು, ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ಯುಕ್ತಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಕನೆಕ್ಷನ್ ಇದೆಯಲ್ಲ, ಭಾರಿ ಕಷ್ಟ. ಆಚಾರ್ಯ ಎಷ್ಟೆಷ್ಟು ಗ್ರಂಥದಲ್ಲಿ ಹೇಳಿರ್ತಾರೆ ಅದನ್ನು, ಎಷ್ಟು ಟೀಕಾರ ಹೇಳಿರೋ ವಿಷಯಗಳನ್ನು ಎಲ್ಲ ಕ್ರೋಢೀಕರಿಸಿಬಿಟ್ಟು ಅಹಂ ಬ್ರಹ್ಮಾಷ್ಟಿ ಶ್ರುತ್ಯರ್ಥ ಮೂದು ಎಲ್ಲ ಒಂದೇ ಕಡೆ ಸಿಗಬೇಕು. ಒಂದೊಂದಕ್ಕೂ ಪಿ ಎಚ್ ಡಿ ಆಗಬೇಕಾದ್ರೆ ತತ್ವಮಸಿ ಶ್ರುತ್ಯರ್ಥ ನಾಯಮಾತ್ಮ ಬ್ರಹ್ಮ ಶ್ರುತ್ಯರ್ಥ ನೇಹ ನಾನಾಸ್ತಿ ಕಿಂಚನ ಶ್ರುತ್ಯರ್ಥ. ನ್ಯಾಯಾಮೃತದಲ್ಲಿ ಒಂದೊಂದು ಭಾಗ ಎಲ್ಲೆಲ್ಲಿ ಎಲ್ಲದನ್ನ ಆಚಾರ ಹೇಳಿದ್ರೆ ಹೇಳಿ ಮತ್ತು ಪೂರ್ವಪಕ್ಷ ಹಾಕ್ಕೊಂಡು ಎಲ್ಲ ನ್ಯಾಯಗಳನ್ನು ವಿಶೇಷ ಪೂರ್ವಮಸಾ ನ್ಯಾಯಗಳನ್ನು ಅಪ್ಲೈ ಮಾಡಿ ಆಚಾರ ಹೇಳಿದ ಅರ್ಥನೇ ಅರ್ಥ ಅಂಥೇಳಿ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಮತ್ತೆ ಅದಕ್ಕೆ ಉಡುವವರು ಏನೇನು ಅಬ್ಜೆಕ್ಷನ್ ಹಿಂದೆ ನೋಡಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಖಂಡನೆ ಮಾಡ್ತಾರೆ. ಮತ್ತೆ ಅವ್ರು ಏನೇನು ಇದು ಪರಿಹಾರ ಹೇಳಕ್ಕೆ ಇಷ್ಟಪಟ್ಟಿರ್ತಾರೆ ಅದನ್ನತ್ತೆಲ್ಲ ತೊಗೊಂಡು ಅದಕ್ಕೆ ಉತ್ತರ ಕೊಟ್ಟು ಒಂದು ಶ್ರುತಿಗೆ ಆ ರೀತಿ ಮಾಡೋದು ಕಷ್ಟ. ಅಷ್ಟು ಶ್ರುತಿಗೂ ಹಾಗೆ ಮಾಡ್ತಾರೆ ವ್ಯಾಸರಾಜ. ಮತ್ತು ಮಿಥ್ಯಾತ್ವಾನುಮಾನ ಖಂಡನ ಅನ್ನೋರು ಎಲ್ಲ ಗ್ರಂಥಗಳಲ್ಲಿರತಕ್ಕಂತಹ ಅದ್ವೈತ ಮತದ ಮೂಲ ಪ್ರಕ್ರಿಯೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಉತ್ತರ ಕೊಟ್ಟು ಖಂಡನೆ ಮಾಡ್ತಾರೆ. ನ್ಯಾಯಾಮೃತ ಒಂದು ಸಾಕು ಅವರ ಸಮಗ್ರವಾಗಿರತಕ್ಕಂಥ ವಿದ್ವತ್ತಿಗೆ. ಆಮೇಲೆ ತರ್ಕತಾಂಡವ, ತರ್ಕತಾಂಡವ ಎಷ್ಟು ಪ್ರಭಾವ ಬೀರಿತು ಅಂತ ಕೇಳಿದರೆ ಬೇರೆ ದೇಶದವರು ಹೊರಡ್ತಾರೆ ಅದನ್ನು. ಅವರಿಂದಾಗಿ ಇಡೀ ತರ್ಕಶಾಸ್ತ್ರದ ಒಂದು ಫೌಂಡೇಶನ್ನೇ ಬ್ಲಾಸ್ಟ್ ಮಾಡ್ದ ಮಾಡಿಬಿಡ್ತಾರೆ, ತರ್ಕ ಮತ ಹೆಚ್ಚು ಕಡಿಮೆ ಹೋದಂತೆ ಮಾಡಿಬಿಡ್ತಾರೆ. ಅಷ್ಟು ಶಕ್ತಿಶಾಲಿಗಳು ವ್ಯಾಸರಾಜರು. ಅದು ಗಂಗೇಶನ ಒಂದು ತತ್ವಚಿಂತಾಮಣಿ ಅಂತ ಬಹಳ ಪ್ರಸಿದ್ಧವಾದ ಗ್ರಂಥ, ಬಹಳ ಭಾರಿ ಪ್ರೌಢ ಗ್ರಂಥ. ಅದರ ಬಗ್ಗೆ ಹೇಳ್ತಾರೆ, ಅದರ ಒಂದೊಂದು ಪದ ಪದವನ್ನು ಖಂಡನೆ ಮಾಡಬೇಕು ವ್ಯಾಸರಾಜರು ಅಂತ ಹೇಳಿದ್ರು. ಪದ ಪದನೂ ಮತ್ತೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಅಂತ ಅಷ್ಟರ ಮಟ್ಟಿಗೆ ವ್ಯಾಸರಾಜರ ಪಾಂಡಿತ್ಯ ಇತ್ತು. ಅವರ ಪಾಂಡಿತ್ಯಕ್ಕೆ ಮತ್ತೊಂದು ದೊಡ್ಡ ದಾಖಲೆ ಎಂದರೆ ವ್ಯಾಸರಾಜರು ಪಾಠ ಹೇಳ್ತಾ ಹಾಕುತ್ತಿರ್ತಾರೆ, ವಿಟ್ಟದೇವರಾಜ ಬರ್ತಾರೆ. ಆಗ ಆತ ಚಕ್ರವರ್ತಿ ವ್ಯಾಸರಾಜರನ್ನು ಮೊದಲು ಪರ್ಮಿಷನ್ಗೆ ಒಳಗೆ ಬರುತ್ತಿದ್ದಂತೆ, ಅಂತಹ ಗೌರವ ವ್ಯಾಸರಾಜರ ಮೇಲೆ. ಚಕ್ರವರ್ತಿಗಳು ಬಂದಿದ್ರೆ ಒಳಗೆ ಬರಬಹುದಾ ಅಂತ ಕೇಳಿದ ತಕ್ಷಣ ವ್ಯಾಸರಾಜರು ಪಾಠ ಹೇಳ್ತಾ ಇದ್ರಲ್ಲ, ಪಾಠ ಹೇಳ್ಬೇಕಾದ್ರೆ ಸುಮ್ಮನೆ ನುಗ್ಗಲಿಕ್ಕೆ ಸಾಧ್ಯ ಇಲ್ಲ, ತಕ್ಷಣ ಬರ್ಬೋದು ಅಂತ ಹೇಳ್ತಾರೆ. ಬಂದ ತಕ್ಷಣ ಒಂದು ಗ್ರಂಥ ಹಿಡ್ಕೊಂಡು ಬರ್ತಾನೆ, ವ್ಯಾಸರಾಜರ ಮುಂದೆ ಸಮರ್ಪಣೆ ಮಾಡ್ತಾನೆ. ಸ್ವಾಮಿ, ಒಬ್ಬ ವಿದ್ಯಾಧರ ಪಾತ್ರ ಅಂತ ಕಳಿಂಗ ದೇಶದ ರಾಜ ತನ್ನ ಆಸ್ಥಾನ ಪಂಡಿತನ್ನೆಲ್ಲ ಸೇರಿಸಿಬಿಟ್ಟು ಒಂದು ಗ್ರಂಥ ಬರೆಸಿದ್ದಾನೆ, ಆ ಮೂಲಕವಾಗಿ ನಮಗೆ ದೊಡ್ಡ ಸವಾಲು ಹಾಕಿದ್ದಾನೆ. ಇದಕ್ಕೆ ಉತ್ತರ ಕೊಡತಕ್ಕಂಥ ಪಂಡಿತರು ನಿನ್ನಲ್ಲಿದ್ದಾರಾ, ಇದ್ದರೆ ಸರಿ, ಇಲ್ಲವರು ಸೋಲೋಪುಗ. ಹಿಂದಿನ ಕಾಲದಲ್ಲಿ ಆ ಥರ ವಾತಾವರಣ ಇತ್ತು, ಇವತ್ತು ಹೆಸರು ಕೂಡ ಹೋಗಿಬಿಟ್ಟಿದೆ ಇವತ್ತಿನ ಕಾಲಕ್ಕೆ. ಪಾಂಡಿತ್ಯವನ್ನು ದೊಡ್ಡ ನಿಧಿ ಅಂತ ತಿಳ್ಕೊಂಡು ಜನಗಳೇ ಸಿಗೋದಿಲ್ಲ. ಹಾಗಾಗಿದೆ ಇವತ್ತು ಯಾವಾಗಲೂ ಆಟಗಾರ ಹೆಸರು ಹಾಕೊಂಡು ಬೆಣ್ಣೆಗಾರ ಮಾತಾಡ್ತಾರೆ ಹೊರತು ಹಾಗಲ್ಲ, ಅಲ್ಲಿ ವಿದ್ವಾಂಸರು ಇದ್ದಾರ ಅಂತ ಸವಾಲು ಹಾಕಿದ್ದಾನೆ. ಸ್ವಾಮಿ, ದಯವಿಟ್ಟು ತಾವು ಇದನ್ನು ಸ್ವೀಕಾರ ಮಾಡಬೇಕು, ಇದು ಉತ್ತರ ಬರ್ಕೊಡಬೇಕು, ನನ್ನ ಮರ್ಯಾದೆ ರಾಜ್ಯದ ಮರ್ಯಾದೆ ಉಳಿಸಬೇಕು, ಆದಷ್ಟು ಕೆಲವೇ ದಿವಸಗಳಲ್ಲಿ ಬರ್ಕೊಡಬೇಕು ಅಂತ ಬಂದಿಟ್ಟನಂತೆ. ಅಂದರೆ ಇಂಥ ಲೆಟರ್ನ ಕೇರೆ ಮಾಡಲ್ಲಿ ಯಾರು ಕೂಡ ಚಕ್ರವರ್ತಿ ಅದನ್ನು ಪರ್ಸನಲಿ ಇಂಟ್ರೆಸ್ಟ್ ತೊಗೊಂಡು ಬರ್ತಾರೆ. ಆಗ ವ್ಯಾಸರಾಜರು ನೋಡ್ತಾರೆ, ತಾ ಅಂತ ಇಸ್ಕೊಂಡಿರುತ್ತೆ, ಇಸ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡ್ಲಿಕ್ಕೆ ಶುರು ಮಾಡಿದವರೇ ಉತ್ತರ ಬರಲಿಕ್ಕೆ ಶುರು ಮಾಡಿದ್ರಂತ ಹಾಗೇನೆ. ಆತ ಕೇಳಿದ್ದು ಕೆಲವೇ ದಿವಸದಲ್ಲಿ ಬರ್ಕೊಡ್ಬೇಕಂತ ಕೇಳಿದ್ದಾರೆ ಪಾಪ. ಇವ್ರು ಓದ್ತಿರೋದು ಉತ್ತರ ಬರಲಿಕ್ಕೆ ಶುರು ಮಾಡೋದು, ಓದಿದ್ದು ಮುಗೀತು, ಉತ್ತರ ಬರೆದಿದ್ದು ಮುಗೀತು. ತಗೊಂಡು ಅದನ್ನು ಕಟ್ಟಿದ್ರೆ ಅದು ಕಟ್ಟಿಬಿಟ್ಟು ತಗೋ, ತಸ್ವೇ ನೃಪತೇ ಇಮಂ ಗ್ರಂಥಂ ಪ್ರೇಷಯ, ಅವನಿಗೆ ಕಳಿಸ್ಕೊಡೋದು ಕೊಟ್ರಂತೆ. ವಿಷ್ಣುದೇವರಾಜನ ಆಶ್ಚರ್ಯದ ಪರಾಕಾಷ್ಠೆ ಆತನಿಗೆ. ಎಂಥವ್ರು ಮಹಾನುಭಾವರು ಇವರು ನೋಡು, ಪಂಡಿತರ ಮಂಡಳಿ ಬರೆದಾರೆ ಅಂತ ಪಾಪ ಅದು ಅಂದರೆ ಕಲೆಕ್ಟಿವ್ ಬರೆದ್ರೆ ಸಿಂಗಲ್ ಹ್ಯಾಂಡೆಡ್ ನಾಶ ಮಾಡ್ತಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಎಷ್ಟು ಜ್ಞಾನ ಇರಬೇಕು ವ್ಯಾಸರಾಜರು. ನೋಡಿದ್ದು ನೋಡ್ತಾನೆ, ಅವನು ಏನು ಮಾಡಿ ತೋಚದೇ ಇಲ್ಲ. ಆಗ ಎಷ್ಟು ಆನಂದಪಟ್ಟ ಅಂದರೆ ರತ್ನಾಭಿಷೇಕವನ್ನು ಮಾಡ್ತಾನೆ ತಕ್ಷಣ, ರತ್ನಾಭಿಷೇಕದ ಪ್ರೋಗ್ರಾಮ್ ಹಾಕ್ತಾನೆ. ಯಾವಂತೋ ವಿಷಯಾಹೃತಾ ಭುಜಬಲಂ ಯಾವತ್ ಸಪತ್ನಾಜಿತಾ, ತನ್ನದು ಅಂತ ಏನೇನಿತ್ತೋ ಎಲ್ಲ ವ್ಯಾಸರಾಜರಿಗೆ ಕೊಟ್ಟುಬಿಟ್ಟ. ತಾವತ್ ಕರ್ತು ಮೇಷ ಪೂಜನಮಸೌ ಶ್ರೀ ವ್ಯಾಸಭಿಕ್ಷೋರ್ ನೃಪ, ತನ್ನದಾಗಿ ಏನೇನಿತ್ತು, ತನ್ನ ಸಾಮ್ರಾಜ್ಯ ಅದು ಇದು ಏನೇನಿತ್ತು ಎಲ್ಲವನ್ನೂ ವ್ಯಾಸರಾಜರಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟನಂತೆ. ಅದು ವಿದ್ವತ್ ಎಷ್ಟಿತ್ತು, ವಿದ್ವತ್ತನ್ನು ಹೇಗೆ ಗುರುತಿಸಿದ ಕೃಷ್ಣದೇವರಾಜ. ಎರಡೆರಡು ಭಾಗ ಇದೆ, ವಿದ್ವಾಂಸರು ಇರಬಹುದು, ಗುರುತಿಸ ಜನ ಸಿಗೋದಿಲ್ಲ. ಗುರುತಿಸ ಜನ ಸಿಗ್ತಾರೆ, ವಿದ್ವಾಂಸರು ಇರೋದಿಲ್ಲ. ವ್ಯಾಸರಾಜರು ಅಷ್ಟು ಇಟಲೇ ಉಪಯೋಗ ಮಾಡ್ಕೊತಾನೆ, ಅವರ ರತ್ನಾಭಿಷೇಕವನ್ನು ಅದ್ಭುತವಾಗಿ ಮಾಡ್ತಾನೆ. ಆ ಸಮಯಕ್ಕೆ ವ್ಯಾಸರಾಜರು ಒಂದೇ ಮೌನವತ್ತಾರೆ, ಭಾರಿ ಏನು ಉದ್ಭವ ಏನು ನಿಶ್ಚಿಂತೆಯಾಗಿದ್ದು ಬಿಟ್ಟಿದ್ದಾರೆ ಅಷ್ಟೇ, ಉತ್ಸಾಹ ಯಾವುದೂ ಇಲ್ಲ. ಆಯಿತು, ದೇವರಿಗೆ ಕೊಡೋ ಗೌರವ ಅಷ್ಟೇ. ಅವರು ರತ್ನಾಭಿಷೇಕ ಮಾಡಿ ಒಂದು ಇನ್ನೊಂದು ಸರ್ತಿ ಅಭಿಷೇಕ ಗುಹೆಯೋಗ ಕಾಲಕ್ಕೆ ಎರಡು ಸರ್ತಿ ರತ್ನಾಭಿಷೇಕ ಮಾಡ್ತಾನೆ. ಒಂದು ಸರ್ತಿ ಸಿಗೋದೇ ಕಷ್ಟ, ಎರಡು ಸರ್ತಿ ರತ್ನಾಭಿಷೇಕ ಮಾಡಿಸ್ಕೊಂಡು ಅಂಥವ್ರ ಹತ್ರ ಬರ್ತಾನೆ. ಇವತ್ತು ನೋಡಿ ಇಂಥ ಅಂತ ಗ್ರಂಥ ಬರ್ಕೊಟ್ರಲ್ಲ, ಆ ಗ್ರಂಥನೇ ಅವ್ರು ಸಿಗೋದಿಲ್ಲ. ಅದು ಎಷ್ಟು ಬಿಟ್ಟಿರ ಕಳ್ಕೊತೀವಿ ಅಂತ ಕೇಳಿದರೆ ಅದು ದೊಡ್ಡ ನಿಧಿ ಇದ್ದ ಹಾಗೆ. ವ್ಯಾಸರಾಜರ ಪಾಂಡಿತ್ಯವನ್ನು ಅಷ್ಟು ನಿಖರವಾಗಿ ಹೇಳ್ತಕ್ಕಂಥ ಗ್ರಂಥ ಇವತ್ತು ಕಳ್ಕೊಂಡಿದ್ದೇವೆ ಅಂತ ಕೇಳಿದರೆ ಎಷ್ಟು ಅನಾಸ್ಥೆ ಇದೆ ನಮ್ಮಲ್ಲಿ. ಗ್ರಂಥ ಸಂರಕ್ಷಣೆಯ ಬಗ್ಗೆ, ವಿದ್ವತ್ತಿನ ಬಗ್ಗೆ ಅಂಥವ್ರ ಹೆಸರು ಹೇಳೋದಕ್ಕೂ ಅರ್ಹತೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಹಿಂದೆ ಬಿದ್ದು ಬಿಡ್ತೇವೆ. ಯಾವಾಗೆಂಥ ಇದಂತ ಅದು ದಾಖಲೆಯ ಅದು ವ್ಯಾಸರಾಜರ ಕೈಯಿಂದ ಬರೆದ್ರು, ಬಹಳ ಮುಖ್ಯ. ಅವ್ರ ಕೈಯಿಂದನೇ ಬರೆದಿದ್ದು ಅಂತ ಹೇಳಿದರೆ ಅವ್ರ ಹಸ್ತಾಕ್ಷರ ಸಿಗೋದು, ಅಂಥ ಗ್ರಂಥ ಸಿಗೋದು ಎಂಥ ದಾಖಲೆ ಆಗ್ತಾ ಇತ್ತು. ಆ ಬಗ್ಗೆ ಜನಕ್ಕೆ ವಿವೇಕ ಇಲ್ಲ. ಅದು ಅಷ್ಟು ಪುಟಗಟ್ಟಲೆ ಅದು ವರ್ಣನೆ ಮಾಡಿ ಬರಿಬೇಕಾದ್ರೆ ಎಷ್ಟು ಸತ್ಯಾಂಶ ಆಗಿರಬೇಕದು. ಯಾರೋ ಹೇಳ್ತಾರೆ ಅಂತ ಹೇಳೋದಿಲ್ಲ, ಪುಟಗಟ್ಟಲೆ ಸ್ವತಃ ವರ್ಣನೆ ಮಾಡ್ತಾರೆ. ಅಂಥ ಗ್ರಂಥವನ್ನು ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ ಜನ. ಹಾಗಾಗಬಾರ್ದು. ಆ ರೀತಿ ಇದ್ರೆ ಮುಂದೊಂದು ಕಾಲಕ್ಕೆ ಸರ್ವಮೂಲ ಇತ್ತು ಅಂತ ಆಗಿಬಿಡ್ತದೆ ಕೊನೆಗೆ ಅಷ್ಟೇ. ಆ ಕಾಲ ಬರ್ತದೆ, ಆಗಲೇ ವಿಷ್ಣು ತೀರ್ಥರು ಬರ್ತಾರೆ ಅಂತ ಹೇಳೋದು. ಸರ್ವಗುರು ಆಚಾರ ಒಂದು ಕಡೆ ನಿಧಿಯಾಗಿ ಇಟ್ಟಿದ್ದಾರೆ, ಅದನ್ನ ಮತ್ತೆ ತೆಗೆದು ಪ್ರಕಾಶನ ಮಾಡ್ತಾರೆ. ಆ ರೀತಿ ನಾವು ಗ್ರಂಥ ಉಳಿಸೋದೇ ದೊಡ್ಡ ತಪಸ್ಸು, ಅದೇ ಒಂದು ದೊಡ್ಡ ತಪಸ್ಸು. ಅದು ಒಂದು ಪದಾರ್ಥ ನೋಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾರಲ್ಲ, ಇರೋದನ್ನು ಸರಿಯಾಗಿ ನೋಡ್ಕೊಂಡ್ರೆ ದುಡ್ಡು ಹಾಕಿ ಕೊಡ್ತಾರ. ಹಾಗೆ ಅದೇ ಒಂದು ಆ ದುಡ್ಡು ಅವ್ರು ಕೊಡ್ತಾರೆ, ಜ್ಞಾನನೇ ಕೊಡ್ತಾರೆ. ಅದ್ರ ಪರವಾಗಿ ಜ್ಞಾನ ಸಂರಕ್ಷಣೆ ಕೆಲಸವನ್ನು ಮಾಡಿದರೆ ಜ್ಞಾನವನ್ನೇ ಕೊಡ್ತಾರೆ ದೇವತೆಗಳು ಎಂಬುದಕ್ಕೆ ನಿದರ್ಶನ ಅದು. ಮುಂದೆ ಗುಹಯೋಗದ ಪ್ರಸಂಗ ಬಂತು. ಕೃಷ್ಣದೇವರಾಜ ಬಂದ, ವ್ಯಾಸರಾಜರ ಮುಂದೆ ಹೇಳ್ಕೊಂಡ, ಸ್ವಾಮಿ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಆ ಕಾಲಕ್ಕೆ ಸಿಂಹಾಸನದಲ್ಲಿ ಯಾರು ಕೂತಿರ್ತಾರೋ ಅವ್ರು ಸಾಯ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸಿಂಹಾಸನದಲ್ಲಿ ಕೂತವ್ರು ಸಾಯ್ತಾರೆ. ಆ ಕಾಲಕ್ಕೆ ಯಾರು ಕೂಡಕ್ಕೆ ಬೇರೆ ಹೊತ್ತಲ್ಲಿ ಹೊರಗಾಡಿ ಸಾಯ್ತಾ ಇದ್ರು, ನನಗೆ ಸಿಂಹಾಸನ ಅಂತೇಳಿ. ಆಗ ಯಾರು ಹತ್ರ ಬರೋದು, ರಿಸ್ಕ್ ಇದೆಯಲ್ಲ, ಬ್ರೇಕ್ ಇಲ್ಲ ಅಂತ ಅಷ್ಟೆಲ್ಲ ಇಳಿದು ಬಿಡ್ತಾರಲ್ಲ ಆ ಟೈಪ್ ಆಗಿ ಎಲ್ಲರೂ ನಿಶ್ಚಿತ ಯಾರು ಬರ್ತಾ ಇಲ್ಲ. ಆಗ ಈಗ ಆಗಿದೆ, ಏನು ಮಾಡಬೇಕು ಅಂದು. ಹಾಗೆ ರಾಜ್ಯ ಬಿಡಾಗಿಲ್ಲ, ಸಣ್ಣ ಪುಟ್ಟ ಪೋಸ್ಟ್ಗಳಿಗೆ ಇನ್ಚಾರ್ಜ್ ಕೊಡದೆ ಹೋಗ್ಲಕ್ಕೆ ಬರೋದಿಲ್ಲ, ಇನ್ನು ಅದನ್ನು ಚಕ್ರವರ್ತಿ ಹಾಗೆ ಬಿಡ್ಲಕ್ಕೆ ಬರೋದಿಲ್ಲ, ಯಾರು ಕೊಡಲೇಬೇಕು ಅಂತ ಹೇಳಿದ ವ್ಯಾಸರ. ಅಷ್ಟೇನ ಸಮಸ್ಯೆ ಬಿಡು, ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಸರಿ ಸಾಗಿ ಹೇಳ್ತಾರೆ, ನಾವು ಕೊಡ್ತೇವೆ ಅಂತ ಹೇಳಿ. ಸ್ವಾಮಿ ನಿಮ್ಮನ್ನು ನಾನು ಕೂಡಿಸೋದಿಲ್ಲ, ಯಾಕೆ ಅಂದರೆ ನನ್ನ ಪ್ರಾಣಕ್ಕಿಂತ ನಿಮ್ಮ ಪ್ರಾಣ ದೊಡ್ಡದು ಅಂತ ಹೇಳ್ತಾನೆ. ನನ್ನ ಗುರುಗಳು ನೀವು, ಅದು ಕೂಡಿಸೋದಿಲ್ಲ. ಅಯ್ಯೋ ನಾನು ಕೂಡ್ತೇನೆ ಅಂತ ಹೇಳಿದ್ರೆ ಸಾಯ್ತೇನೆ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಕೂಡ್ತೇನೆ ಅಂತ ಹೇಳಿದ್ದೆ ಇರೋದು, ನಾನೇನು ಸಾಯೋದಿಲ್ಲ. ಈ ವಿಶ್ವಾಸ ನಮಗೆ ಬೇಕು. ಒಂದು ಶನಿಕಾಟ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ಬಿಟ್ಟು ನೀರು ಬಜೆ ಬಿಟ್ಟು ಓಡಾಡ್ತಿರ್ತಾರೆ, ಶನಿಕಾಟ ಇದೆ ಅಂತ ಹೇಳಿಬಿಟ್ಟು. ಇಷ್ಟು ಮೂರ್ಖರು ಇರ್ತಾರೆ. ವ್ಯಾಸರಾಜರಿಗೆ ಅವಾಗ ಯೋಚನೆ ಕೂಡ ಇಲ್ಲ. ಅದು ಸಕಲ ಗ್ರಹ ಬಲ ನೀನೇ ಸರಸೀಜಾಕ್ಷ. ಇವತ್ತು ನಾವು ಮಾಯಲ್ಲಿ ಮಾತಾಡೋದಕ್ಕೂ ಅನುಷ್ಠಾನ ಮಾಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಬೇಕು. ನಿಶ್ಚಿತ್ತೆ ವಾಮಾಚಾರಕ್ಕೆ ಹೋಗ್ತಾರೆ ಎಷ್ಟೋ ಜನಗಳು, ನಿಷಿದ್ಧ ಕೆಲಸಗಳನ್ನು ಮಾಡ್ತಾರೆ, ಕುರಿ ಕೋಡಿ ಬರೀ ಕೊಡ್ತಾರೆ. ಯಾಕೆ ಇದೆಲ್ಲ ವಿಷ್ಣು ಸಹಸ್ರ ನಮಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ವ್ಯಾಸರಾಜರ ದೀಕ್ಷೆಯಲ್ಲಿ ಆ ಭಾಗ ಇದೆ. ಯಾಕೆ ಅವ್ರು ಹಿಡಿದವರು, ಅವ್ರು ಯಾರು ಆರಾಧನೆ ಮಾಡಿದವ್ರು ಗೊತ್ತಾ? ಪ್ರಾಣದೇವರ ಪ್ರತೀಕಗಳನ್ನು 732 ಒಂದು ವರ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ. ಇವತ್ತು ವ್ಯಾಸರಾಜರ ದಾಖಲೆ ಯಾಕೆ ಹಾಕಿಬಿಟ್ಟು ಸಿಕ್ಕಾಬಟ್ಟೆ ದಾಖಲೆಗಳು ಅವರು. ಒಂದು ಜೀವನದಲ್ಲಿ ಒಂದು ಮಾಡೋದು ಕಷ್ಟ. ಒಂದು ಅದು 732 ಪ್ರಾಣದೇವರು ಒಂದೇ ವರ್ಷ ಮಾಡಿದ್ದಾರೆ, 1500. ಅದು ರೌದ್ರನಾಮ ಸಂವತ್ಸರದಲ್ಲಿ ಒಂದೇ ವರ್ಷದಲ್ಲಿ 1732 ಪ್ರಾಣಪ್ರತೀಕ ಮಾಡಬೇಕಾದ್ರೆ ಎಷ್ಟು ಪ್ಲಾನ್ ಇರಬೇಕು, ಅದಕ್ಕೆ ಎಷ್ಟು ವ್ಯವಸ್ಥೆ ಬೇಕು, ಎಷ್ಟು ಸಂಪನ್ಮೂಲ ಬೇಕು. ಅದು ಒಂದೊಂದು ಕಡೆಯಲ್ಲಿ ಇಡೀ ರಾಜ್ಯದ ತುಂಬ ಹರಡಿ ಬೇರೆ ರಾಜ್ಯಗಳಿಗೆ ಸೇರಿ ಹೋಗ್ಬಿಟ್ಟಿದ್ದು. ಎಂಥ ವ್ಯವಸ್ಥೆ ಇಟ್ಕೊಂಡಿದ್ರು, ಓಡಾಡೋದು ಎಷ್ಟು ಕಷ್ಟ ಆಗಿನ ಕಾಲಕ್ಕೆ. ಅಂಥ ಕಾಲದಲ್ಲಿ ಆ ವ್ರತ ಮಾಡಿದರು ಅಂದರೆ ವ್ಯಾಸರಾಜರ ದೀಕ್ಷೆ ಎಂಥದ್ದು. ಗ್ರಂಥ ಬರೆದವರಿಗೆ ಇದು ಬರೋದಿಲ್ಲ, ಆಡಳಿತ ಬಂದರೆ ಗ್ರಂಥ ಬರಲಿಕ್ಕೆ ಬರೋದಿಲ್ಲ. ಅಂಥ ಜನ ಇದ್ರು ಎಲ್ಲದರಲ್ಲೂ ವ್ಯಾಸರಾಜರು ದಾಖಲೆ. ರಾಜಗುರುಗಳಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಅವರದು ಅಂಥ ದಾಖಲೆ ಮಾಡಿದ ಮಹಾನುಭಾವರು ವ್ಯಾಸರಾಜರು. ಅದಕ್ಕೆ ಚಿಂತಾಮಣಿಸ್ತು ವ್ಯಾಸಾರಿಯ ಮುನಿತ್ರಯ ಮುದಾಹೃತಮ್ ಅಂದ್ರೆ ಒಪ್ಪಲೇಬೇಕು. ಊರೂರಲ್ಲಿ ಪ್ರಾಣದೇವರು ಜನಗಳಿಗೆ ವಾಯುದೇವರು ಜ್ಞಾನಿಗಳಿಗೆಲ್ಲ ವಾಯುದೇವರು ಗ್ರಂಥ ಅರ್ಥ ಮಾಡಿದರು, ಇವರಿಗೆಲ್ಲ ಪ್ರತೀಕ ಸಿಗಾಗ ಮಾಡಿದರು. ಯಾರಿಗೆ ಪಾಮರರಿಗೆಲ್ಲ ವಿಗ್ರಹ ನೋಡಿ ಆರಾಧನೆ ಮಾಡೋ ಅವಕಾಶ ಕೊಟ್ಟರು. ಅವರು ಮಾಡಿದ ಪ್ರತಿಷ್ಠಾಪನ ಎಷ್ಟು ಪ್ರಭಾವಿಯಾಗಿದೆ ಅಂದರೆ ಇವತ್ತು ನೂರಾರು ಕಡೆಗೆ ಪ್ರಾಣದೇವರು ಉತ್ಸವ ಆಗುತ್ತೆ. ವ್ಯಾಸರಾಯ ಪ್ರತಿಷ್ಠಾಪನೆ ಅಂದರೆ ಪ್ರಾಣದೇವರು ವರ್ಷ ಪೂರ್ತಿ ಒಂದೇ ಒಂದು ನಡೀತಾನೆ ಇರುತ್ತೆ ಉತ್ಸವಗಳು. ಮತ್ತು ಇನ್ನೊಂದು ವ್ಯಾಸರಾಯರು ಎಲ್ಲ ಜಾತಿ ಜನ ಪೂಜೆ ಮಾಡಿಬಿಟ್ರು ಆರಾಧನೆ ಬಹುದು. ವಿಶೇಷ ಉತ್ಸವದ ಕಾಲಕ್ಕೆ ಇವರು ಉಳಿದಂತೆ ಎಲ್ಲರೂ ಪೂಜೆ ಮಾಡಬೇಕು. ಪ್ರಾಣದೇವರ ರೂಪ ನಿಶ್ಚಿಂತೆಯಾಗಿರು, ಪ್ರಾಣ ಇಲ್ಲದೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಊರೂರಿಗೆ ಪ್ರಾಣದೇವರನ್ನು ಕೊಟ್ಟುಬಿಟ್ಟು ಬೇರೆ ಜನಗಳೆಲ್ಲ ಶುದ್ಧ ವೈಷ್ಣವರಾಗ ಮಾಡಿದ್ದಾರೆ. ಪ್ರಾಣದೇವರಾದ್ರೆ ವೈಷ್ಣವರ ಆಗಿಬಿಟ್ರಲ್ಲ, ಇಂಥ ವ್ಯವಸ್ಥೆ ಮಾಡಿದ ಒಂದು ಕಾನ್ಸೆಪ್ಟ್ ವ್ಯಾಸರಾಜರು. ಆ ರೀತಿ ಮಾಡೋದು ಸುಲಭ ಅಲ್ಲ, ಒಂದೆರಡು ಕಡೆ ಮಾಡೋದೇ ಭಾರಿ ಕಷ್ಟ. ಇಡೀ ಇರೋದ ದೇಶಾದ್ಯಂತ ಸುತ್ತಿದ್ರು ವ್ಯಾಸರಾಜರು ಅಂದರೆ ಎಷ್ಟು ಕಳಕಡಿ ಇತ್ತು ಅವರಿಗೆ. ಜ್ಞಾನ ಉಳಿಸ್ಬೇಕು ಅಂತ ಒಂದು ಕಳಕಡಿ, ಧರ್ಮ ಉಳಿಸ್ತಕ್ಕಂಥ ಕಳಕಡಿ ಅವರು. ನಂಬಲಿಕ್ಕೆ ಸಾಧ್ಯ ಇದೆಯಾ? 732 ಪ್ರಾಣದೇವರನ್ನ ಅಷ್ಟು ಮಾಡಿದ ದಾಖಲೆ ಇದ್ದವರಿಗೆ ತಮ್ಮ ಪ್ರಾಣದ ಬಗ್ಗೆ ಯೋಚನೆ ಮಾಡೋ ಸಂತ ಪ್ರಸಂಗ ಇದೆಯಾ? ನಿಶ್ಚಿಂತೆಯಾಗಿ ಕೂತರು. ಆತನಿಗೆ ಗಾಬರಿ ಆಶ್ಚರ್ಯ, ಏನಾಗುತ್ತೋ ಏನಾಗುತ್ತೋ ಅಂತ. ಅಷ್ಟು ಜನ ಸೇರಿದ್ದಾರೆ ಕುತೂಹಲಕ್ಕೋಸ್ಕರ. ಆ ಸಿಂಹಾಸನದಲ್ಲಿ ಕೂತಿದ್ರೆ ಕಾಲ ಬಂದೇ ಬಿಡುತ್ತೆ. ಆಗ ಒಂದು ದೈತ್ಯ ಶಕ್ತಿ ಬಂತಂತೆ, ಬೆಂಕಿಯಂತೆ ಬರ್ತಾ ಇದೆ. ವ್ಯಾಸರಾಜರು ನೋಡ್ತಾರೆ, ತಮ್ಮ ಚಾಟಿ ತೆಗೆದು ಹಾಕಿದ್ರಂತೆ, ಧಗ್ ಅಂತ ಉರಿದು ಬಿಡುತ್ತೆ, ಕತೆ ಮುಗಿತಾನೆ. ಅದು ಚಾಟಿ ಉರಿಯಲಿಲ್ಲ, ಆ ಪಿಶಾಚಿನ ಉರಿದು ಹೋಯ್ತಾನೆ. ಗುಹು ಯೋಗದ ಅಭಿಮಾನಿ ದೈತ್ಯ ಶಕ್ತಿನೇ ನಾಶವಾಗಿ ಹೋಯ್ತು. ಆ ಚಾಟಿನೂ ಸುಡದಂತೆ ಬೇಕಾದ್ರೆ ಮಾಡ್ತಾ ಇದ್ರು ವ್ಯಾಸರಾಜರು. ಏನು ಬಂದಿಲ್ಲ ಅಂತ ಜನಕ್ಕೆ ಗೊತ್ತೇ ಆಗೋದಿಲ್ವಲ್ಲ, ಒಂದು ನಿದರ್ಶನ ಒಂದು ಬೇಕಲ್ಲ. ಪರಿಷತ್ ರಾಜನನ್ನು ಕೃಷ್ಣ ಸಾಯದಂತೆ ಬೇಕಾದ್ರೂ ಮಾಡ್ತಿದ್ದ, ಅವ್ರು ಬ್ರಹ್ಮಸುರಾಸ್ತ್ರ ಎಫೆಕ್ಟೇ ಮಾಡಿಲ್ಲ ಅಂತ ಆಗಿಬಿಡು. ಅದು ಸತ್ತ ಮೇಲೆ ಹೇಗೆ ಮತ್ತೆ ಕೃಷ್ಣ ಬದುಕಿಸಿ ತೋರಿಸಿದನೋ ಹಾಗೆ ವ್ಯಾಸರಾಜರು ಆ ಕುಹಯೋಗದ ಒಂದು ಶಕ್ತಿನೆಷ್ಟು ಅಂತ ತೋರಿಸ್ಬಿಟ್ಟು ಆಮೇಲೆ ಅದನ್ನು ರಾಜನ ಸುರಕ್ಷಿತ ಮಾಡಿಬಿಟ್ರು. ಇಟ್ಟಿದ್ದಾರೆ ಪರಮಾಶ್ಚರ್ಯವಾಯಿತು. ಏನು ತೋರಿಸ್ತೇನೆ, ಏನು ಮಾಡಬೇಕು? ರತ್ನಾಭಿಷೇಕ ಮಾಡ್ತಾನೆ ಇದ್ದಾನೆ, ಸುರಿ ಮಳೆ. ಆಗ ರತ್ನಗಳೆಲ್ಲ ಕೆಳಗೆ ಬೀಳೋದನ್ನು ವರ್ಣನೆ ಮಾಡ್ತಾನೆ ವ್ಯಾಸಯೋಗಿ ಚರಿತ್ರೆಯಲ್ಲಿ, ಭಾಳ ಅದ್ಭುತವಾಗಿ ಮಾಡ್ತಾನೆ. ಆಗಲ್ಲ ಕಳ 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 ಪಳ 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 ಬೀಳ್ತಾ ಇದ್ವಂತೆ, ಅವು ಸೂಚನೆ ಮಾಡ್ತಾ ಇದ್ವಂತೆ. ಇಂಥ ವ್ಯಾಸರಾಜರ ಮಹಿಮೆಯನ್ನು ಕಣ್ಣಾರೆ ಕಂಡ ಮೇಲೂ ಅವ್ರ ಯೋಗ್ಯತೆಯ ಬಗ್ಗೆ ಸಂಶಯ ಕೊಡೋದಾದರೆ ಅವನು ಕಳ 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 ಅಂತ ಬೈತಾ ಇದ್ವಂತ ಅವೆಲ್ಲ ಕೂಡ. ಆ ರೀತಿ ಬಿಡ್ತಾ ಇದ್ವು ಅಂತ ಹೇಳಿದ. ಅವರು ಅಷ್ಟೆಲ್ಲ ರತ್ನರಾಶಿ ಮಾಡಿದಾಗ ವ್ಯಾಸರಾಜಿಂದ ಕರಿಬೇಕು, ಅವರು ಏನೇನು ಕೊಡ್ತಾ ಇತ್ತು ಆ ಕ್ಷಣಕ್ಕೆಲ್ಲ ಕೊಟ್ಬಿಡ್ತಾ ಇದ್ರು. ಹತ್ರ ಏನು ಇಟ್ಕೋತಿರಲಿಲ್ಲ, ಅಷ್ಟು ಬಂದರೆ ರತ್ನಗಳನ್ನು ರಾಶಿಯಾಗಿ ದಾನ ಮಾಡ್ತಿದ್ವಿ. ಎರಡು ಕೈಯಿಂದ ಕೊಡ್ತಾ ಇದ್ರೆ ಸೋಮನಾಥ ಕವಿ ಬರೀತಾನೆ, ಎರಡು ಕವಿ ಕೊಡ್ತಾ ಇದ್ರೆ 10 10 ಜನರೇಷನ್ ತಿನ್ನಷ್ಟು ತೊಗೊಂಡೋಗಿ ಅಂತ ಕೊಡ್ತಾರೆ ವ್ಯಾಸ. 10 ಇವತ್ತು ಸತ್ಯಾನಾರಾಯಣ ಬಗ್ಗೆ ಹೇಳ್ತಿರ್ತಾರೆ ಎಷ್ಟೋ ಜನ. ಅವ್ರು ಕೊಟ್ಟ ತಮ್ಮಿಗಿಂದ ಮಗಳ ಮದುವೆ ಆಯಿತು, ಮೊಮ್ಮಗಳ ಮದುವೆ ಆಯಿತು ಅಂತ ಹೇಳ್ತಿರ್ತಾರೆ. ಅವ್ರು ಕೊಟ್ಟ ಬೆಳ್ಳಿ ತಮ್ಮಿಗೆಗಳೇ ಇವರಿಗೆ ವರದಕ್ಷಿಣೆ ವರೋಪಚಾರಕ್ಕೆ ಆಸ್ತಿಗಳು. ಆ ರೀತಿಯ 10 ಆದರೂ ನಿಮ್ಮ ಆಸ್ತಿ ತೀರಬಾರದು ಅಂತ ರತ್ನಗಳ ಹಾಗೆ ಕೊಡ್ತಾ ಇದ್ರಂತೆ ವ್ಯಾಸರಾಜ. ಒಂಚೂರು ಉಳಿಸ್ಕೊತಾ ಇರಲಿಲ್ಲ. ಅವ್ರು ಏನಾದ್ರು ದಾನ ಬಂದರೆ ಇನ್ಮಿಡಿಯೇಟ್ ಅವರಿಂದ ಒಂದು ಶಾಸನ ಸಿಕ್ಕಿರುತ್ತೆ, ವ್ಯಾಸರಾಜರಿಗೆ ಕೊಟ್ಟ ದಾನ ಇನ್ನೊಂದು ಶಾಸನ ಸಿಗುತ್ತೆ, ಅವ್ರು ತಿರುಗಿ ದಾನ ಮಾಡಿರ್ತಾರೆ ಮತ್ತೆ. ಅದು ಅಷ್ಟು ಎಷ್ಟು ಜನ ಪಂಡಿತರು ಎಲ್ಲರಿಗೂ ಹಂಚಿಬಿಡೋದು ಅಂತ ತಕ್ಷಣ. ವ್ಯಾಸರಾಜರ ಕೀರ್ತಿ ಈ ರೀತಿ ಬೆಳೀತಾ ಇತ್ತು. ನಿಮಗೆ ಅವ್ರ ಬಗ್ಗೆ ಆಶ್ಚರ್ಯ ಆಗ್ತದೆ. 100,000 ಬ್ರಾಹ್ಮಣರಿಗೆ ಊಟ ಹಾಕಿದ್ರು, 100,000 ಬ್ರಾಹ್ಮಣರು, ಅಷ್ಟು ಫ್ಯಾಮಿಲಿ ಹಿಡಿದ್ರಂತೆ ವ್ಯಾಸರಾಜರು. ನೀವು ಹುಡುಕೋತ ಹೋಗ್ರಿ ಬೇಕಾದ್ರೆ, ತಮ್ಮ ಎಷ್ಟೋ ಕಡೆ ವ್ಯಾಸರಾಜರ ಅಗ್ರಹಾರ ಇವತ್ತಿಗೂ ಸಿಗುತ್ತೆ. ವ್ಯಾಸರಾಜರ ಅಗ್ರಹಾರ ವಿದ್ವಾಂಸರಿಗೆ ಅನ್ನ ಬಟ್ಟೆಗೆ ವ್ಯವಸ್ಥೆ ಮಾಡಿಕೊಟ್ಟು ಕೆರೆಗಳು ಕಟ್ಸೋದು, ಅಲ್ಲಿ ಊರಲ್ಲಿ ಇಡೋದು, ಪಾಠ ಪ್ರವಚನ ಆಗಬೇಕು. ಇಂಥ ಒಂದು ಶಕ್ತಿ ವ್ಯಾಸರಾಜರ ಶಕ್ತಿ. ಆ ರೀತಿ ಒಂದು ಕಡೆ ಮಾಡೋದು ಕಷ್ಟ, ನಾವು ಇರೋ ಬಡಾವಣೆ ಉಳಿಸ್ಕೊಳ್ಳೋದು ಕಷ್ಟ. ಹೊಸ ಹೊಸ ಅಗ್ರಹಾರಗಳನ್ನೇ ವ್ಯಾಸರಾಜರು ಮಾಡ್ತಾ ಇದ್ದರು. ಇದನ್ನೆಲ್ಲ ಯಾರೋ ಬರೆಯಲ್ಲ, ಸೋಮನಾಥ ಕವಿ ಬರೀತಾನೆ ಇದನ್ನು. ಅವನು ಮಾಧ್ವನಲ್ಲ, ಬೇರೆ ಸ್ಥಳದವನು, ಬೇರೆ ಜಾತಿಯವನು, ಬೇರೆ ಎಲ್ಲ ಬೇರೆಯವನು. ಅವನು ಹೇಳ್ತಾನೆ ವ್ಯಾಸರಾಜರು 100,000 ಅಗ್ರಹಾರ ಮಾಡಿಬಿಟ್ಟು 8 ಪ್ರತಿನಿತ್ಯ ಊಟ ಆಗ್ತಿತ್ತು, ಸರ್ಕಾರ ಬಿಸಿ ಊಟ ಹಾಕೋದು ಕಷ್ಟ. ಅದನ್ನು ವ್ಯಾಸರಾಜರು ಮಾಡ್ತಾ ಇದ್ರು. ಮತ್ತೆ ವ್ಯಾಸರಾಜರು ವ್ಯಾಸ ಸಮುದ್ರ ಕಟ್ಟಿಸ್ತಾರೆ, ದೊಡ್ಡ ವ್ಯಾಸ ಸಮುದ್ರ ಇರೋದು, 32 ಕೆರೆ ಕಟ್ಟಿಸಿದ್ರಂತ, ಭಾರಿ ದೊಡ್ಡ ದೊಡ್ಡ ಕೆರೆಗಳು. ಇದರಲ್ಲಿ ವ್ಯಾಸ ಸಮುದ್ರ ಇದೆ, ಕಂದಕೂರತ್ರ ವ್ಯಾಸ ಸಮುದ್ರ ಇದೆ, ಸಮುದ್ರ ಸಮುದ್ರನೇ. ಅದು ತುಂಬೇಕಾದ್ರೆ ಎಷ್ಟೋ ವರ್ಷಕ್ಕೊಮ್ಮೆ ತುಂಬುತ್ತಾನೆ, ದೊಡ್ಡದು 2-3 ಕಡೆ ಔಟ್ಲೆಟ್ಸ್ ಇದೆ ಅದಕ್ಕೆ, ಭಾರಿ ದೊಡ್ಡ ಕೆರೆ. ಅವ್ರು ನೋಡ್ಲಿಕ್ಕೆ ಒಂದು ದೊಡ್ಡ ಬಂಡೆ ಮೇಲೆ ಕೊಡ್ತಾ ಇದ್ರಂತ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ. ಇವತ್ತಿಗೂ ತೋರಿಸ್ತಾರೆ, ಅದು ಹೋಗಿಬಿಟ್ರೆ ಅಲ್ಲಿ ಕುತ್ಕೊಂಡು ಇನ್ಸ್ಪೆಕ್ಟ್ ಮಾಡ್ತಾ ಇದ್ರಂತ ಅವ್ರು. ನ್ಯಾಯಾಮೃತ ಎಲ್ಲ ಬರೆದವರು, ಚಂದ್ರಿಕಾ ಪಾಠ ಹೇಳೋರು ಕುತ್ಕೊಂಡು ಇಲ್ಲಿ ಅದನ್ನು ವಾಚ್ ಮಾಡ್ತಿದ್ರಂತೆ, ವಾಚ್ ಅಲ್ಲಿಂದ ಡೈರೆಕ್ಷನ್ ಕೊಡ್ತಿದ್ರಂತೆ ಹಿಂಗೆ ಮಾಡಿ ಅಂತೇಳಿ. ಎಂಥ ಆರ್ಕಿಟೆಕ್ಟ್ ಆಗಿದ್ರು ವ್ಯಾಸರಾಜರು, ಗೊತ್ತಾಯ್ತಾ? ಕೊಟ್ಬಿಟ್ಟು ಆಮೇಲೆ ಸಾಯಂಕಾಲ ಎಲ್ಲರೂ ಬಂದ ತಕ್ಷಣ ತೊಗೊಂಡು ಹಾಕ್ತಾ ಇದ್ರು ದುಡ್ಡು, ಕೂಲಿ ಅವತ್ತಿಂದ ಅವತ್ತಿಗೆ ಕೂಲಿ ಎಣಿಸ್ಕೊಂಡ್ರೆ ಅವ್ರು ಕೆಲಸ ಮಾಡಿದಷ್ಟು ಇರ್ತಿತ್ತಂತ. ಅವ್ರು ಕಳ್ತಾರೆ, ಕಡಿಮೆ ಮಾಡಿದ್ರೆ ಕಡಿಮೆ ದುಡ್ಡು, ಹೆಚ್ಚು ಮಾಡಿದ್ರೆ ಹೆಚ್ಚು ದುಡ್ಡು, ಸುಮ್ಮನೆ ತೊಗೊಂಡು ಹಾಕ್ತಿರೋದಷ್ಟೇ. ಅಂದರೆ ಎಂಥ ಯೋಗಿಗಳು ವ್ಯಾಸರಾಜರು ಎಂಬುದಕ್ಕೆ ಸಾಕ್ಷಿ. ಅವ್ರ ಮೇಲೆ ಇವರು ವಿಜೇಂದ್ರ ಸ್ವಾಮಿ ಸ್ತೋತ್ರ ಬರ್ತಾರೆ, ವ್ಯಾಸರಾಜ ಸ್ತೋತ್ರ ಅಂತ ಬರೆದಿದ್ದಾರೆ. ಶ್ರೀ ವ್ಯಾಸರಾಜ ಯೋಗಿ ಅಂತ ಭಾರಿ ಸತ್ತು ಕೊಂಡಾಡ್ತಾರೆ ಅವರು. ಸತ್ಯ ಅಂದರೆ ಎಂಥ ವ್ಯವಸ್ಥೆ ಮಾಡಿಕೊಂಡಿದ್ರು ಮತ್ತು ಸಾಕ್ಷಿ ಅದು. ಅಲ್ಲಿ ವರಹದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ಕೋಣರದ್ದು ಕನಕದಾಸರು ದೀಕ್ಷೆ ಕೊಟ್ಟವರು, ಅವರು ಪುರಂದರದಾಸರಿಗೆ ಕೊಟ್ಟವರು, ಅವರು ಎಷ್ಟು ಕೆಲಸ ಮಾಡ್ತಾರೆ. ಪುರಂದರದಾಸರು ದಾಸರೆಂದರೆ ಪುರಂದರ ದಾಸರಯ್ಯ, ಇಡೀ ಪುರಂದರದಾಸರನ್ನು ದಾಸಕೂಟಕ್ಕೆ ಹಾಕಿ ಆ ಮೂಲಕ ಅವರಿಗೆ ದೀಕ್ಷೆ ಕೊಟ್ಟು, ಪುರಂದರ ಅಂಕಿತ ಕೊಟ್ಟು, ಅವ್ರ ಮನೆತನಕ್ಕೆ ಅಂಕಿತ ಕೊಟ್ಟು, ಅವರಿಂದ ಇಡೀ ಹರಿದಾಸ ಒಂದು ಕೂಟವನ್ನೇ ಸ್ಥಾಪನೆ ಮಾಡಿ ಲಕ್ಷಾಂತರ ಹಾಡುಗಳನ್ನು ಬರೆಸಿ ಸಂಗೀತಕ್ಕೆ ಹೊಸ ಕಾಣಿಕೆ ಕೊಟ್ಟು, ಒಂದಲ್ಲ ಎರಡಲ್ಲ ಒಂದೊಂದು ಮಾಡಲಿಕ್ಕೇನೆ ಒಬ್ಬ ವ್ಯಾಸರಾಯಿರಬೇಕು. ಪ್ರಾಣ ಪ್ರತಿಷ್ಠಾ ಮಾಡೋಕೆ ಒಬ್ಬ ವ್ಯಾಸರಾಯರು, ನ್ಯಾಯಮೂರ್ತಿ ಬರಲಿಕ್ಕೆ ಒಬ್ಬ ವ್ಯಾಸರಾಯರು, ಚಂದ್ರಿಕಾ ಬರಲಿಕ್ಕೆ ಒಬ್ಬ ವ್ಯಾಸರಾಯರು, ತರ್ಕತಾಡಕ್ಕೆ ಒಬ್ಬ ವ್ಯಾಸರಾಯರು, ಆಮೇಲೆ ರಾಜಗುರುಗಳಿಗೂ ವ್ಯಾಸರಾಯರು, ದಾಸೇಶಗಳು ವ್ಯಾಸರ, ಎಷ್ಟು ವ್ಯಾಸರಾಯರಾಗಬೇಕು ಲೆಕ್ಕನೇ ಇಲ್ಲ. ಆಲ್ ಇನ್ ಒನ್ ಇಂಥ ಗ್ರೇಟ್ನೆಸ್ ವ್ಯಾಸರಾಜರಿಗಿತ್ತು. ಅಂಥ ವಿದ್ವಾಂಸನ ಊಹೆ ಮಾಡೋದು ಸಾಧ್ಯ ಇಲ್ಲ ಅಂತ ಮಹಾಪರ ಮಹಾ ವಿದ್ವತ್ ಶೇಖರರು ವ್ಯಾಸರಾಜರು. ಅಂಥ ವ್ಯಾಸರಾಜರ ಬಗ್ಗೆ ಬರಕೆಯರು ನಮ್ಮವರು ಎಲ್ಲರೂ ಬೇರೆ ಬೇರೆ ಗ್ರಂಥವ್ರು ಹೊಗಳುತ್ತಾರೆ. ಸಂಗೀತಗಾರರಂತ ವ್ಯಾಸರಾಜನ ಹೊಗಳುತ್ತಾರೆ, ಸಂಗೀತ ಬರೆಯೋರು ಇದರಲ್ಲಿ ವ್ಯಾಸರಾಜರಿಂದ ಬಂದಿದ್ದು ಸಂಗೀತ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಶಿಷ್ಯರಾಗಿದ್ದು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೆಸರು ಪುರಂದರದಾಸರಿಗೆ ಬಂತು. ವ್ಯಾಸರಾಜ ದೊಡ್ಡ ಸಂಗೀತಜ್ಞರವರು, ಆ ಮುಖ ಯಾರಿಗೂ ಗೊತ್ತಿಲ್ಲ, ಒಳ್ಳೆ ಸಂಗೀತದಲ್ಲಿ ಪ್ರಾವೀಣ್ಯ ಪಡೆದವರು. ಅವರಿಂದಲೇ ಸುಳಾದಿ ಮೊದಲಾದವುಗಳು ಹೊರಗೆ ಬಂದಿದ್ದೇ ವ್ಯಾಸರಾಜರಿಂದ ಅಂತ ಹೇಳ್ತಾರೆ. ಹೊಸ ಫಾರ್ಮ್ ಅವರು ಕಂಪೋಸ್ ಮಾಡ್ತಾರೆ. ಇಂಥ ಒಂದು ಪ್ರಾವೀಣ್ಯ ಅವರಲ್ಲಿ ಅಂದರೆ ಒಂದು ಸತ್ತವರು ಬದುಕಿದ್ದಾರೆ ವ್ಯಾಸರಾಜರು. ಅವರಿನ್ನೂ ಹಸ್ತ ಚಿಕ್ಕ ವಯಸ್ಸಿನ್ನು ತಿರುಪತಿಯಲ್ಲಿ ಓಡಾಡ್ತಾ ಇರ್ತಾರೆ, ಯಾರೋ ಬರ್ತಾರೆ ತಂದೆ ತಾಯಿಗಳು ಬಂದು ವೃದ್ಧರು ಪಾಪ. ಒಬ್ಬನೇ ಒಬ್ಬ ಮಗ ಸಮಿತ್ರ ತರಲಿಕ್ಕೆ ಅಂತ ಹೋಗಿದ್ದ, ಹಾವು ಕಡೆ ಸತ್ತೋದ ಸ್ವಾಮಿ ಅಂತ ಹೇಳಿದ ತಕ್ಷಣ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನಿಶ್ಚಿಂತೆಯಾಗಿ. ಕರ್ಕೊಂಡು ಬಂದ ತಕ್ಷಣ ಮಂತ್ರ ಜಪ ಮಾಡ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ, ಹೇಳ್ತಾರೆ ಮಲಗಿದವನು ಎದ್ದ ಹಾಗೆ ಅಂತ ಹೇಳ್ತಾರೆ. ಮಲಗಿದವರು ಅಷ್ಟು ಚೆನ್ನಾಗಿ ಹೇಳೋದಿಲ್ಲ, ಎದ್ದು ಅರ್ಧ ಗಂಟೆ ಬೇಕು ನಾರ್ಮಲ್ ಆಗ್ಬೇಕಾದ್ರೆ, ಅವನು ಮತ್ತೆ ಮಾಡಿಕೊಂಡ್ಬಿಡ್ತಾರೆ ಎಷ್ಟೋ ಸಲ ಕಾಫಿ ಕುಡಿದು ಮತ್ತೆ ಮಾಡ್ಕೊಂಡ್ಬಿಡ್ತಾರೆ. ಮಲಗಿದವನ ಸುಪ್ತೋತ್ಥಿತ ಇವ ಅಂತ ಹಾಗೆ ಎದ್ದು ಕೂತ್ಕೊಂಡ್ಬಿಟ್ಟೆ. ಎಷ್ಟು ಸಿದ್ಧಿ ಇತ್ತು ವ್ಯಾಸರಾದ್ರೆ ಯೋಚನೆ ಮಾಡಿದರೆ ನಿಜವಾಗಲೂ ಅವರ ಗ್ರೇಟ್ನೆಸ್ಸು ಬಹಳ ದೊಡ್ಡದು. ಆ ಹಿನ್ನೆಲೆಯಲ್ಲಿ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಪುರಂದರದಾಸರ ಮಾತದು. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಇಡೀ ಸುಳಾದೇವ್ ಅದೆಲ್ಲ ವರ್ಣನೆ ಮಾಡ್ತಾರೆ. ವಿಜೇಂದ್ರ ವಾದ್ಯರಾಜರೆಂಬ ಸಚ್ಚಿಷ್ಯರನ್ನು ಪಡೆದು ಆ ಸುಳಾದೇ ಓದಿಬಿಡ್ಬೇಕು. ವ್ಯಾಸರಾದ್ರೆ ಎಲ್ಲ ಚಿತ್ರ ಒಂದು ಕಡೆ ಕೊಟ್ಬಿಡ್ತಾರೆ. ಪಟ್ಟದರಾದರು ಸೋಲಿಸಿದ್ರು ಅದನ್ನು ಕೊಡ್ತಾರೆ, ಕೆರೆ ಕಟ್ಟಿಸಿದ್ದು ಹೇಳ್ತಾರೆ, ಕನಕದಾಸರ ಬಗ್ಗೆ ಹೇಳ್ತಾರೆ, ವ್ಯಾಸರ ಸಾಧನೆಗಳನ್ನ ಸಮಪ್ ಮಾಡಿಬಿಡ್ತಾರೆ ಪುರಂದರದಾಸರು. ಅಂಥವ್ರು ಬಾಯಿಲ ಮಾತು ಬರಬೇಕಾದ್ರೆ ಎಷ್ಟು ದೊಡ್ಡವರು. ಪುರಂದರದಾಸನ ಗುರುತಿಸಿದವರು ಅವರೇ, ಪುರಂದರ ಉಪನಿಷತ್ ಅಂತ ಕರೀತಾರೆ, ರೆಕಗ್ನಿಷನ್ ಕೊಡ್ತಾರೆ. ಅವ್ರು ಒಪ್ಪಿದ್ದಕ್ಕೆ ಅಷ್ಟು ಮರ್ಯಾದೆ ಬಂತು ಅವ್ರ ಗ್ರಂಥಗಳಿಗೆ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿಬಿಟ್ಟು ದಾಸರ ವ್ಯಾಸರ ಪುರಂದರದಾಸರ ಹಿರಿಮೆಯನ್ನು ಗುರುತಿಸಿದ್ದವರೇ, ಕನಕದಾಸರ ಹಿರಿಮೆ ಗುರುತಿಸಿದ್ದವರೇ, ಮತ್ತೆ ವಾದಿರಾಜರಿಗೆ ವಿಶೇಷವಾದ ಇದು ಮಾಡಿದವರು ಅವರು ವ್ಯಾಸರಾಜರು. ವ್ಯಾಸರ ವಾದಿರಾಜ ಸ್ವಾಮಿ ಪರ್ಯಾಯ ಬದಲಾಯಿಸಿದ್ರಲ್ಲ, ಮೊದಲನೇ ಪರ್ಯಾಯ 1532 ವ್ಯಾಸರಾಜರು ವಾದಿರಾಜರು ಮಾಡಿದ್ದು, ಎರಡು ವರ್ಷದ ಪರ್ಯಾಯ 1532. ಆಗ ಅವರನ್ನು ಆಹ್ವಾನ ಮಾಡ್ತಾರೆ, ಮೊದಲೇ ಪರ್ಯಾಯ ಬರಬೇಕು, ಅವ್ರ ಹತ್ರ ಓದಿದ್ರಲ್ಲ. ಆಗ ವ್ಯಾಸರಾಜರು ಹೊರಡ್ತಾರೆ. ಆಗ ಹೋದಾಗಲೇ ನಮ್ಮ ವ್ಯಾಸರ ಕೆರೆ ತಯಾರು ಮಾಡಿದ್ದಾಗ ಅವರು ಅಲ್ಲಿ ನಮ್ಮ ನಾರಾಯಣ ದೇವರ ಕೆರೆ ಇದೆ, ಆಗ ಕೃಷ್ಣದೇವರಾಜ ರಾಜಗೋಪುರ ಕಟ್ಟಿಸಿರ್ತಾರೆ, ಅದು ಉದ್ಘಾಟನೆ ಮಾಡ್ತಾರೆ ವ್ಯಾಸರಾಜ ಬರೆಯವರ ಹಂಪೆಯಲ್ಲಿ. ಎಂಥ ರಾಜಗೋಪುರ ಅಂದರೆ ಅದು ನಡೆದಿದ್ದು 1532, ಅದು ಮೊನ್ನೆವರೆಗೂ ಇತ್ತೀಚಿತ್ತಿರೋರು ಎಂಥ ಕಟ್ಟಡ ಕಟ್ಟಿರಬೇಕು. ನಮ್ಮ ದೊಡ್ಡ ದೊಡ್ಡ ಡ್ಯಾಮ್ಗಳು ಬಿದ್ದು ಹೋಗ್ತಾ ಇರ್ತವೆ, ತುಂಗಭದ್ರಾ ಹಾಡಿನ ಮುಳುಗೋಯ್ತದ್ದು, ಮುಡಿಗೆ 20 ವರ್ಷ ಆದರೂ ಅವು ಎಲ್ಲ ಊರೂರೇ ನಾಶ ಆಗಿತ್ತು, ಆ ಗೋಪುರ ಮಾತ್ರ ಹಾಗೆ ಇತ್ತು. ಆದರೆ ಇತ್ತೀಚೆಗೆ ಬಿದ್ದು ಹೋಯ್ತದ್ದು, ಎಂಥ ಸ್ಟ್ರೆಂತ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅಂತ ಅದನ್ನು ವ್ಯಾಸರ ಉದ್ಘಾಟನೆ. ಅಲ್ಲಿಂದ ಉಡುಪಿಗೆ ಹೋಗ್ತಾರೆ, ಉಡುಪಿಯಲ್ಲಿ ಅನೇಕ ದಿವಸ ಇರ್ತಾರೆ, ಅಲ್ಲೇ ಶ್ರೀ ಕೃಷ್ಣಾಷ್ಟಕ ಅಂತೇಳಿ ಕೃಷ್ಣ ಮಂಗಲಾಷ್ಟಕ ಅಂತ ಬರೆದಿದ್ದಾರೆ. ಆ ಸಮಯದಲ್ಲಿ ವ್ಯಾಸರಾಜರ ಮೊದಲನೇ ಪರ್ಯಾಯಕ್ಕೆ ಅಲ್ಲಿದ್ದವರು ಮುಂದೆ ಅನೇಕ ರೀತಿಯಲ್ಲಿ ಸಂಚಾರ ಮಾಡಿ ಪುನಃ ಇದಕ್ಕೆ ಬರ್ತಾರೆ. ಅದು ಅವರೇ ಅಂಕಿತ ಕೊಟ್ಟು ಆದಿಕೇಶವ ಅಂತಿರೋದು ಅಂಕಿತ ಕೊಟ್ಟು ಉದ್ಧಾರ ಮಾಡ್ತಾರೆ. ಆಮೇಲೆ ಅದನ್ನು ಕಾಗಿನಲ್ಲಿ ಆದಿಕೇಶ್ವರ ಪ್ರತಿಷ್ಠಾಪನೆ ಮಾಡಿದ ವ್ಯಾಸರಾಜರೇ, ಮತ್ತೆ ಕನಕದಾಸರು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಬರಬೇಕು ಅಂತ. ಅವರು ಕಟ್ಟಿಸಿದ ಗುಡಿ ಪ್ರತಿಷ್ಠಾಪನೆ ಮಾಡಿದ್ದು ವ್ಯಾಸರಾಜರು. ಹೀಗೆ ವ್ಯಾಸರಾಜರ ಕೀರ್ತಿ ಬಹುಮುಖವಾದ ಕೀರ್ತಿ, ಎಷ್ಟು ಕಡೆ ಪ್ರತಿಷ್ಠಾಪನೆ, ಪ್ರಾಣದೇವರ ಪ್ರತಿಷ್ಠಾಪನೆ ದಾಖಲೆ, ವರಾಹದೇವರು ಮೊದಲಾದ ಎಷ್ಟೋ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಚನ್ನಪಟ್ಟಣದಲ್ಲಿ ವೆಂಕಟ ಶ್ರೀನಿವಾಸನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳ್ಳೆ ಅವರು ಪ್ರತಿಷ್ಠಾಪನೆ ಯಾತಕ್ಕೆ ಮಹತ್ವ ಇದೆ ಅಂದರೆ 12 ವರ್ಷ ಪೂಜೆ ಮಾಡಿದವರು, ಅವ್ರ ಕೈಯಿಂದ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಎಷ್ಟು ಸಿದ್ಧಿ ಇರಬೇಕದು. ಇದು ಆ ಪುರಂದರದಾಸರು ಅದಕ್ಕೋಸ್ಕರ ಅಲ್ಲೊಂದು ಆನ್ಯಕ ಮಂಟಪ ವ್ಯಾಸರಾಜರು ಕಟ್ಸಿಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ. ಪುರಂದರದಾಸರ ಸೇವೆ ಅದು, ತಮ್ಮ ಗುರುಗಳಿಗೆ ಅವ್ರು ಕಟ್ಸಿಕೊಟ್ಟ ಒಂದು ಪೂಜಾ ಮಂಟಪ ಅಂದರೆ ಇದು ಸ್ಥಿರ ತಮ್ಮ ಮಂಟಪ ಇದೆ, ಇವತ್ತು ನೋಡ್ಬೋದು ಅದೆಲ್ಲ ಕೂಡ. ಹೀಗೆ ವ್ಯಾಸರಾಜರಿಗೂ ಇವು ತುಂಬ ಸಂಬಂಧ ಉಂಟು. ಅಂಥ ವ್ಯಾಸರಾಜರ ಮಹಿಮೆ ಹೇಳಕ್ಕೆ ಹೋದರೆ ತುಂಬ, ಅವ್ರ ಗ್ರಂಥಗಳು ಅದ್ಭುತ ಗ್ರಂಥಗಳು. ಅಭ್ರಮಂ ಭಂಗರಹಿತಂ ಮಜಡಂ ವಿವನಂ ಸದಾ ಆನಂದ ತೀರ್ಥ ಪುತುಲಂ ಭಜೇ ತಾಪತ್ರ ಯಾಪ. ಒಂದೊಂದು ಮಾತು ಮಾತು ಅದಕ್ಕೆ ಎಷ್ಟು ಅರ್ಥ ಬರೀತಾರೆ ಶ್ರೀನಿವಾಸ ತೀರ್ಥರು ಮೊದಲು ವಿಜೇಂದ್ರ ಸ್ವಾಮಿಗಳು ಶ್ರೀನಿವಾಸ್. ಒಂದೊಂದು ಕಾವ್ಯ ಅದು ಒಂದೇ ಶ್ಲೋಕ, ಎಷ್ಟು ಆ ವ್ಯಾಸರ ಆಚಾರ್ಯರನ್ನ ಆನಂದ ತೀರ್ಥ ಅಂತ ಕರಿಬೇಕಾದ್ರೆ, ತೀರ್ಥ ಇದ್ದಾಗ ಆಚಾರ್ಯರಿದ್ದಾರೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರಯಾಪ, ಎರಡಕ್ಕೆ ಸಮನ್ವಯ ಮಾಡ್ತಾರೆ. ತೀರ್ಥದಲ್ಲಿ ಏನೇನು ಗುಣ ಇದೆ, ಅದಿಷ್ಟು ಹೇಗೆ ಆಚಾರ್ಯರಲ್ಲಿದೆ ಎಂಬುದನ್ನ ತೋರಿಸಿಕೊಡ್ತಾರೆ. ಒಳ್ಳೆ ಕಾವ್ಯ, ಅದಿಷ್ಟಕ್ಕೆ ದೊಡ್ಡ ಕಾವ್ಯ ಅದು. ಇದೆಲ್ಲ ವ್ಯಾಸರಾಜರ ಗ್ರಂಥಗಳ ರೀತಿ, ಭಾರಿ ಪ್ರೌಢ ಗ್ರಂಥಗಳು. ಅವರ ಶೈಲಿ ಬಹಳ ಗಂಭೀರವಾದ ಶೈಲಿ. ತಾತ್ಪರ್ಯ ಚಂದ್ರಿಕಾ ಅಂತ ಎಲ್ಲ ಭಾಷೆಗಳ ಅದು ವಿಮರ್ಶೆ, ಅದು ವಿಮರ್ಶಾತ್ಮಕವಾದ ಅಧ್ಯಯನ. ಮಧ್ವ ಭಾಷೆಯು ಅವರೇ ಹೇಳ್ತಾರೆ, ತೂಷಣಂಚಾಸ್ಯ ಹನುಮದ್ ಭಾಷ್ಯ ಸೂಚಿತ ಮುಚ್ಚತೆ. ನಾವು ಏನೇನು ಬರೀತಾ ಇದ್ದೇವೆ ಈಗ ಸೂತ್ರೆ ಭಾಷೆ, ಸೂತ್ರದಲ್ಲಿ ಭಾಷ್ಯದಲ್ಲಿ ಸಂನ್ಯಾಯ ವಿವೃತವು ತಥ, ಸಂನ್ಯಾಯ ವಿವೃತಿಯಲ್ಲಿ ಏನೇನು ನಮಗೆ ಕಾಣ್ತಾ ಇದೆ ಎಲ್ಲ ಸಮನ್ವಯ ಮಾಡಿ ತೋರಿಸ್ತೇವೆ ಅಂತ ಹೇಳ್ತಾರೆ. ಅದಿಷ್ಟು ಕೂಡ ಟೀಕಾ ಸುಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ, ಎಲ್ಲ ಸ್ಪಷ್ಟ ಮಾಡಕ್ಕೆ ಹೋಗಿದ್ದೇವೆ ಅಂತ ಹೇಳಿ ಅದಿಷ್ಟು ಕೊಡ್ತಾರೆ. ಪರೋಕ್ತೇ ದೂಷ್ಯಯೇ ವಾಂಶಃ ಮಿತೈ ಶಬ್ದೈರನೂದ್ಯತೆ. ಉಳಿದವರಲ್ಲಿ ಏನೇನಿದೆ ಭಾಷೆಗೆ ಬರೆದಿದ್ದಾರೆ, ಅವರ ಭಾಷೆ ಅನುವಾದವನ್ನು ದೂಷ್ಯ ಅಂಶ, ಏನು ಖಂಡನೆ ಮಾಡಬೇಕಾಗಿದೆ ಅನುವಾದ ಮಾಡ್ತೇವೆ. ದೂಷಣಂಚಾಸ್ಯ ಹನುಮದ್ ಭಾಷ್ಯ ಸೂಚಿತ ಮುಚ್ಚತೆ, ಅದಕ್ಕೇನು ಆಚಾರ ಉತ್ತರ ಕೊಟ್ಟಿದ್ದಾರೆ ಬಂದು ತೋರಿಸ್ತೇವೆ ಅಂತ ಹೇಳಿಬಿಟ್ಟು ಬರಿತಾ ಹೋಗ್ತಾರೆ. ಒಂದೊಂದು ಗ್ರಂಥದ ಪ್ಲಾನ್ ಆ್ಯಂಡ್ ಪರ್ಪಸ್ ಇದೆಯಲ್ಲ, ತೀರಾ ಅದ್ಭುತ. ಅಲ್ಲಿ ಇಡೀ ಬ್ರಹ್ಮಸೂತ್ರಗಳಿಗೆ ಆಚಾರ್ಯರ ಭಾಷ್ಯ, ಅದಕ್ಕೆ ತತ್ವಪ್ರಕಾಶಿಕ ನಾಲ್ಕು ಅಧ್ಯಾಯ, ಎರಡು ಅಧ್ಯಾಯಕ್ಕೆ ಮಾತ್ರ ಬರೀತಾರೆ, ಮೂರನೇ ಅಧ್ಯಾಯಕ್ಕೆ ಬರೋದಿಲ್ಲ. ಬಂದು ಕೇಳ್ತಾರೆ ಶಿಷ್ಯರು, ಸ್ವಾಮಿ ಉಳಿದ ಅಧ್ಯಾಯ ಬರಲಿಲ್ಲ, ಪೂರ್ತಿ ಆಗಬೇಕು ಅಂತ ಕೇಳಿದರೆ ನಮ್ಮ ಮುಂದೆ ಒಬ್ಬರು ಮಾಡ್ತಾರೆ ದಶಮೋ ಮತ್ಸಮೋ ಭವೇತ್ ಅಂತ. ಎಂಥ ಒಂದು ಆಚಾರ್ಯ ದೂರದೃಷ್ಟಿ, ದುರದೃಷ್ಟಿ ಎಲ್ಲರಿಗೂ ಇರ್ತದೆ. ದೂರದೃಷ್ಟಿ ಹತ್ತನೇವರು ಮತ್ತೆ ಈಗ ನಾವು ನಮ್ಮ ಮುಂದೆವರ ಏನೋ ಅಲ್ಲ, ಹತ್ತಿನವರು ಬರ್ತಾರೆ ಅವ್ರು ಬರೀ ಪೂರ್ಣ ಮಾಡ್ತಾರೆ ಅಂತ ಹೇಳ್ತಾರೆ. ಶೇಷ್ ಚಂದ್ರಿಕಾಚಾರ್ಯ ಅಂತ ಹೆಸರು, ರಘುನಾಥ ತೀರ್ಥರ ಅವ್ರ ಹೆಸರು. ಇವರು ಚಂದ್ರಿಕಾಚಾರ್ಯ, ಶೇಷ್ ಚಂದ್ರಿಕಾಚಾರ್ಯ, ಹತ್ತು ತಲೆಮಾರಿನ ಮುಂದೆ ಹೇಳೋದಾಗಬೇಕಾದ್ರೆ ಎಂಥ ಒಂದು ದಿವ್ಯ ಜ್ಞಾನ ಇರಬೇಕು, ಅವ್ರು ಪೂರ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಈ ರೀತಿ ವ್ಯಾಸರಾಜರ ಒಂದು ರೀತಿ, ಅನೇಕ ರೀತಿಯಲ್ಲಿ ವ್ಯಾಸರಾಜರ ಹಿರಿಮೆ ದೊಡ್ಡದು. ಇವರು ವಾದಿರಾಜರ ತಗೊಂಡ್ರೆ ಅವರು ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ, ವಿಚಿತ್ರ ಪವಾಡಗಳನ್ನು ಮಾಡ್ತಾರೆ, ಜನಗಳನ್ನು ಸನ್ಮಾನದ ತರಲಕ್ಕೋಸ್ಕರವಾಗಿ ವಿಚಿತ್ರ ಪವಾಡಗಳನ್ನು ಮಾಡ್ತಾರೆ. ಅವರು ಅತ್ಯಂತ ಪ್ರಾಮಾಣಿಕ, ಯಾರೋ ಒಬ್ಬ ಬಂದ, ಮಕ್ಕಳಾಗಿಲ್ಲ ಅನುಗ್ರಹ ಮಾಡಿ ಅಂತ ಕೇಳಿದರು. ವಾದಿರಾಜರು ಹೇಳಿದರು, ಮಕ್ಕಳಾಗೋ ಯೋಗ ನಿಮಗಿಲ್ಲ ಈ ಜನ್ಮದಲ್ಲಿ ಅಂತ ಹೇಳಿ. ಮಕ್ಕಳಾಗೋ ಇಲ್ಲ, ಯೋಚನೆ ಮಾಡಬೇಡಿ, ಜ್ಞಾನ ಬಂದರೆ ಸಾಕು ಉದ್ಧಾರ ಆಗ್ತೀರಿ ಅಂತ ಹೇಳಿದರು. ಆ ವ್ಯಕ್ತಿ ಬಿಡಲಿಲ್ಲ, ಇನ್ನೊಬ್ಬ ಅವನ ಸಿಕ್ಕ, ವಾಮಾಚಾರಿ ಸಿಕ್ಕ, ಅವನ ಹತ್ರ ಹೋದ ಕೇಳ್ಕೊಂಡೆ, ಏ ಮಗು ಆಗುತ್ತೆ ಅಂತ ಹೇಳಿದ. ಏನೋ ಮಂತ್ರಿಸಿ ಕೊಟ್ಟ ಮಗು ಹಾಗೆ ಬಿಡುತ್ತೆ ಅವರಿಗೆ. ಇವರು ಟೂರಿಗೆ ಹೋಗಿದ್ರು, ವಾಪಸ್ ಬರ್ತಾ ವಾದಿರಾದರು ಬಂದ್ರೆ ಅಲ್ಲಿಗೆ, ಅವ್ರು ಬಿಡ್ತಾನ ಕೆಲವರು ಇರ್ತಾರೆ. ಇನ್ನೊಬ್ಬ ಆಗದೆ ಹೋದಾಗ ಮುಂದೆ ಎದುರು ತೋರಿಸೋದು ಹಂಗಸೋ ಪದ್ಧತಿ ಅದು. ನೀವು ಆಗಲ್ಲ ಅಂತ ಹೇಳಿದ್ರೆ ನೋಡಿ, ಆ ಮಗು ಹುಟ್ಟಿದೆ ಅಂತ ಕೂಗಿತ ನಮಸ್ಕಾರ ಮಾಡಿಸಿ ನೋಡಿದ್ರ ಕೂಸು. ನಮಸ್ಕಾರ ಸಮ ಉದ್ದೇಶ ಇಲ್ಲ, ಇವರಿಗೆ ಮುಖಭಂಗ ಮಾಡ್ಬೇಕಷ್ಟೆ. ನೀವು ಆಗಲ್ಲ ಅಂತ ಹೇಳಿದ್ರಲ್ಲ ಸ್ವಾಮಿ, ನೋಡಿ ಆಗಿದೆ ತೋರಿಸಿ, ನೋಡೋಕೆ ಚೆನ್ನಾಗೆ ಕಾಣಿಸೋದು ಮಗು, ಒಳ್ಳೆ ಭಾರಿ ಅಹಂಕಾರ ಅವರಿಗೆ, ನಿಮ್ಮಿಂದ ಆಗಲೇ ಮಾಡಿಸ್ಬಿಟ್ಟಿದ್ದೆ ನಾನು ಅಂತೇಳಿ. ಆ ಸರ್ ಅದ್ರ ನೋಡ್ತಾರೆ, ಹೌದಾ ಸ್ವಲ್ಪ ಇರು ಅಂತ ಹೇಳಿಬಿಟ್ಟು ಕೈಯಲ್ಲಿ ಮಂತ್ರ ಹೇಳಿ ಪೋಷಣೆ ಮಾಡಿದ್ರಂತೆ. ಅದು ಪಿಶಾಚಿ ಅದು, ಗೊತ್ತಾಯ್ತಾ, ಅವ್ರು ಪಿಶಾಚಿ ಕಳಿಸಿದ್ದಾರೆ, ನಿಮ್ಗೆ ಕೊಂದು ಬರಲು ಕಳಿಸಿದ್ದಾರೆ ಅಷ್ಟೇ, ನಿಜವಾಗಲೂ ಮಗು ಅಲ್ಲ ಅಂತ ಹೇಳಿದಾಗ ಪಿಶಾಚಿ ಕೈಲಿ ಬಾಯಿ ಬಿಡಿಸಿದ್ರಂತೆ. ಆಗ ಅವ್ರು ನಡಿಕೋತಿ ಎಲ್ಲ ಹೇಳಿಬಿಡುತ್ತೆ, ಕರೆಗೆ ಓಡಿಸಿ ಕಳಿಸ್ತಾರೆ. ಅದು ಎಂಥ ಸತ್ಯ, ಅವ್ರು ಮೋಸ ಹೋಗಿದ್ದ. ಇವತ್ತು ನಾವು ಎಷ್ಟೋ ಜನ ತಿಳ್ಕೊಬೇಕು, ಪವಾಡದಿಂದ ಜ್ಞಾನಿಗಳಿಂದ ಆಗದಿದ್ದ ಪವಾಡ ಬೇರೆಯವರು ಮಾಡಿದರೆ ಅದು ಮೋಸ ಇರುತ್ತೆ ಅಂತ ಅರ್ಥ. ಅದನ್ನು ತೋರಿಸೋಕೆ ಒಳ್ಳೆ ರೀತಿ ವ್ಯಾಸರಾಜರು, ವಾದಿರಾಜರು ಮಾಡ್ತಾರೆ. ಅವರಿಗೆ ಅನುಗ್ರಹ ಮಾಡೋ ಸಾಮರ್ಥ್ಯ, ಒಂದು ಅದ್ಭುತ ಸಾಮರ್ಥ್ಯ ಇತ್ತು ವಾದಿರಾಜರಿಗೆ. ಅವರು ಪರ್ಯಾಯ ಕೂಡಬೇಕಾಗಿತ್ತು, ಈ ಪೂನಾ ಬಾಂಬೆ ಆ ಕಡೆ ಸಂಚಾರ ಮಾಡ್ತಾ ಇದ್ರು. ಹಿಂದಿನ ಕಾಲಕ್ಕೆ ಯಾರು ಸ್ವಾಮಿಗಳು ಬಂದಿದ್ದಾರೆ ಅಂದರೆ ವಾದಿಗಳು ಪ್ರತಿವಾದಿಗಳು ಕಾಯ್ತಾ ಇದ್ದರು ಸೋಲಿಸ್ಬೇಕು ಅಂತ ಹೇಳಿಬಿಟ್ಟು. ಇವ್ರು ದೀಕ್ಷೆ ತಗೊಳ್ಳೋಕೆ ಒಂದು ಗುಂಪು ಕಾಯ್ತಾ ಇತ್ತು, ಸೋಲಿಸೋಕೆ ಇನ್ನೊಂದು ಗುಂಪು ಕಾಯ್ತಾ ಇತ್ತು, ನೂರಾರು ವಾದಿಗಳು ಕಾಯ್ತಾ ಇದ್ರು. ಮುಖಂಡ ಇದ್ದ ವಾದಿರಾಜರನ್ನ ಆಹ್ವಾನ ಮಾಡಿದ, ವಾದ ಶುರುವಾಯಿತು, ಸೋತು ಬಿಟ್ಟ. ಅವ ಇನ್ನೊಬ್ಬನು ಕಳಿಸ್ದೆ, ಅವನು ಸೋತ. ಕೊನೆಗೆ ಒಂದು ಘಟ್ಟ ಬಂತು, ಇನ್ನು ಹೋದರೆ ಸೋತೀವಿ ಅಂತ ಗ್ಯಾರಂಟಿ ಆಯಿತು. ನಾವು ಹೋಗಿರಬಾರ್ದು, ವಾದಿರಾಜ ಸೋತು ಅಂತ ಆಗಬೇಕು ಅಂತ ಪ್ಲಾನ್ ಮಾಡಿಬಿಟ್ಟು ಅವ್ರು ಪರ್ಯಾಯಕ್ಕೆ ಹೋಗೋದು ಹತ್ತಿರ ಬಂದುಬಿಟ್ಟಿತ್ತಲ್ಲ, ಉಪಾಯ ಮಾಡಿಬಿಟ್ಟು ನಾಳೆ ಬರ್ತಾರೆ ನಾಡಿದ್ದು ಬರ್ತಾರೆ ಅಂತ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದಾರೆ. ಅವರು ಪರ್ಯಾಯಕ್ಕೆ ಹತ್ತಿರ ಹೋಗಲೇಬೇಕಾಗಿದೆ, ಅವ್ರಿಗೆ ಅರ್ಥ ಆಯಿತು ಇವ್ರು ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ತಕ್ಷಣ ಏನು ಮಾಡಿದ್ರಂತ ಅವರು, ಆ ಕ್ಷಣಕ್ಕೆ ತಾವು ಒಬ್ಬರನ್ನು ಕರೀತಾರೆ, ಆನಂದ ಭಟ್ಟಾರಕರು ಅಂತ ಒಳ್ಳೆ ಇವರು, ಪಾಂಡವರಿಗೆ ಫ್ಯಾಮಿಲಿಯವರು, ಕರೆದುಬಿಟ್ಟು ಒಬ್ಬ ಬರ್ತಾನೆ ವಾದಿ, ಅವನ್ನು ಸೋಲಿಸಿ ಉಡುಪಿ ಬಂದು ನಮ್ಮನ್ನು ನೋಡಿ ಅಂತ ಹೇಳಿ ಮಂತ್ರಾಷ್ಟ್ರದಲ್ಲಿ ಕೊಟ್ಟು ಹೊರಟುಬಿಡ್ತಾರೆ. ಅವ್ರು ಹೋದ ಸುದ್ದಿ ಗೊತ್ತಾದ ತಕ್ಷಣ ಭಾರಿ ಧೈರ್ಯ ಬಂದುಬಿಡುತ್ತೆ ಅವರಿಗೆ, ಇನ್ನೇನು ಯೋಚನೆ ಇಲ್ಲ, ವಾದಿರಾಜರೆಲ್ಲ ಸೋಲಿಸ್ಬೋದು ಅಂತ ಬಂದೇ ಬಿಡ್ತಾನೆ. ಆಗ ವಾದಕ್ಕೆ ಇವರು ವಾದ ಶುರು ಮಾಡಿದ್ರು, ಅಪ್ಪಡೇ ಕೊಟ್ಟಿದ್ರಲ್ಲ, ಇವರು ವಾದ ಶುರು ಮಾಡ್ತಾರೆ, ಸೋಲಿಸೇ ಬಿಡ್ತಾರೆ ಅವ್ರನ್ನ. ವಾದದಲ್ಲಿ ಸಂಪೂರ್ಣ ಸೋಲಿಸಿಬಿಟ್ಟು ಅಷ್ಟೊತ್ತಿಗೆ ವಾದಿರಾಜ ಉಡುಪಿ ಸೇರ್ಕೊಂಡ್ಬಿಟ್ಟಿರ್ತಾರೆ, ಪರ್ಯಾಯದಲ್ಲಿ ಕೂತಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ನಮ್ಮ ನೋಡಿ ಅಂತ ಹೇಳಿದ್ರಲ್ಲ, ಸ್ವಾಮಿ ಜಯಪತ್ರಿಕೆ ಹಿಂದಿನ ಕಾಲಕ್ಕೆ ಇವತ್ತೆಲ್ಲ ಟೈಮ್ ಪಾಸ್ ವಾಕ್ಯ ಅರ್ಥನೇ ಜಾಸ್ತಿ ಆಗೋದು, ಅದು ರೆಕಾರ್ಡ್ ಆಗೋದಿಲ್ಲ ಯಾವುದು ಕೂಡ. ಸೋತೋರು ಸೋತು ಬರ್ಕೊಡ್ಬೇಕಾಗ, ಅದು ಮಧ್ಯದಲ್ಲಿ ಬರ್ತದೆ ಸಪತ್ರ ಲಂಬನಂ ಅಂತ ಹೇಳ್ತಾರೆ. ಸೋತೋರು ಜಯಪತ್ರಿಕೆ ಕೊಡಲೇಬೇಕು. ಜಯಪತ್ರಿಕೆ ತಗೊಂಡು ಒಪ್ಪಿಸಿದ್ರು, ನೋಡಿದರು ಅವರು, ಭಾರಿ ಸಂತೋಷಪಟ್ಟರು. ಅಂದರೆ ಅವ್ರ ಅನುಗ್ರಹ ಮಾಡಿದವರೇ ಗೆಲ್ತಾರೆ ಅಂದಮೇಲೆ ಅವ್ರು ಗೆಲ್ತಾತ ಯೋಚನೆ ಮಾಡಬೇಕಾ? ಅದೇ ವಾದಿ ರಾಜ, ವಾದಿಗಳಿಗೆ ರಾಜಪ್ರಾಯರಾಗಿದ್ದವರು. ನಿಮ್ಗೇನು ಬೇಕು ಅಂತ ಕೇಳ್ತಾ, ಏನು ಬೇಕು ಅಪೇಕ್ಷೆ ಅಂತ ಕೇಳಿದ್ರಂತೆ. ಆಗ ಸ್ವಾಮಿ ನಿಮ್ಮಂಥ ಮಗ ಹುಟ್ಟಬೇಕು ಅಂತ ಕೇಳಿದ್ರಂತೆ. ಅವ್ರಿಗೆ ಮಕ್ಕಳಿರಲಿಲ್ಲ ಏನು ಕೂಡ, ಚಿಕ್ಕ ವಯಸ್ಸಿತ್ತು, ಮಕ್ಕಳಿರಲಿಲ್ಲ, ತಥಾಸ್ತು ಅಂತಾರೆ. ಆಗ ಹುಟ್ಟಿದವರು ವಿದ್ಯಾಧೀಶ ಸ್ವಾಮಿಗಳು ಹುಟ್ಟುತ್ತಾರೆ. ಉತ್ತರಾದಿ ಮಠದ ವಿದ್ಯಾಧೀಶರು ಏನು ಬಂದರೋ ಇವರ ಅನುಗ್ರಹದ ಫಲವಾಗಿ ಬಂದವರು. ಒಳ್ಳೆ ವಾಕ್ಯಾರ್ಥ ಚಂದ್ರಿಕ ಬರೀತಾರೆ ಮಹಾನುಭಾವ, ಅದ್ಭುತವಾದ ಗ್ರಂಥ. ಅತಿ ಪ್ರೌಢವಾದ ಟಿಪ್ಪಣಿ ನ್ಯಾಯಿಸುವುದಕ್ಕೆ ಅಂದರೆ ವಾಕ್ಯಾರ್ಥ ಚಂದ್ರಿಕಾರೆ ವ್ಯಾಸರು. ಆದರೆ ಎಷ್ಟು ಅನುಗ್ರಹ ಮಾಡೋ ಸಾಮರ್ಥ್ಯ ಇತ್ತು ಅನ್ನೋದಕ್ಕೆ ಸಾಕ್ಷಿ. ದಿವ್ಯಜ್ಞಾನಿಗಳು ಅಂತ ಭಯವ ತುಂಬ ಮಾಡ್ತಾರೆ, ಊರಾಕೆ ಹೋಗಿರ್ತಾರೆ. ಅಲ್ಲೊಂದು ಮಾಘನ ಕಾವ್ಯ ಇದೆ, ಶಿಶುಪಾಲವದ ಅಂತ ಹೆಸರು. ಅದು ಸರ್ವೋತ್ಕೃಷ್ಟವಾದ ಸಂಸ್ಕೃತ ಮಹಾಕಾವ್ಯ ಅಂತ ಅದಕ್ಕೊಂದು ಪ್ರಶಸ್ತಿ ಕೊಟ್ಟು ಆ ನಿಮ್ಮ ಮೆರವಣಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಇವರು ಅಲ್ಲಿ ಹೋಗ್ತಾರೆ, ನೋಡ್ತಾರೆ. ಅವರಿಗೆ ಅಸೂಯೆ ಇಲ್ಲ, ಅದಕ್ಕೆ ಅರ್ಹತೆ ಇಲ್ಲ, ಅದಕ್ಕೆ ಮಾಡಬಾರ್ದು. ಅಸೂಯೆ ಅರ್ಹತೆ ಇದ್ದವರಿಗೂ ತಪ್ಪಿಸಿಬಿಟ್ರೆ ಅಸೂಯೆ, ಅದು ಅರ್ಹತೆ ಇಲ್ಲ ಅಂತ ಕಾವ್ಯ ಅಲ್ಲ. ಅದು ಅದು ಓದ್ರ ಮನಸ್ಸು ಕೆಡುತ್ತೆ ನಿಜವಾಗ್ಲೂ ಹೇಳಬೇಕಾದ್ರೆ. ಒಂದು ಸಂಸ್ಕೃತದಲ್ಲಿ ಮಾತಿದೆ, ಸಂಸ್ಕೃತ ಓದೋರ ಬಗ್ಗೆ ಗೊತ್ತಾಯ್ತಿಲ್ಲ, ಮಾಗ ಓದಿ ಅಳಿಯ ಕೆಟ್ಟ ಅಂತ ಒಂದು ಮಾತಿದೆ. ಅಂದರೆ ಮನುಷ್ಯ ಬುದ್ಧಿ ಕೆಟ್ಟಬಿಡ ಅಂಥದ್ದು. ಇವತ್ತು ಕೆಟ್ಟ ಕೆಟ್ಟ ಸಿನಿಮಾ ನಾಟಕ ನೋಡಿದ್ರೆ ಹಾಗೋ ಹಾಗಾಗತ್ತೆ. ಶೃಂಗಾರ ಪ್ರಧಾನವಾದ ಕಾವ್ಯ ಅದು, ಅದಕ್ಕೆ ಸನ್ಮಾನ ಮಾಡಿದರೆ ಸಮಾಜ ಹಾಳಾಗಿ ಹೋಗ್ಬಿಡತ್ತೆ ಅಂತ ಯೋಚನೆ ಮಾಡಿ ನೋಡಿ. ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಬಂದು, ಇದಕ್ಕಿಂತ ಚೆನ್ನಾಗಿರೋ ನಮ್ಮ ಹತ್ರ ಒಂದಿದೆ, ಸ್ವಲ್ಪ ಟೈಮ್ ಕೊಡಿ ತರಿಸ್ಕೊಡ್ತೇವೆ ಅಂತ ಹೇಳಿದ್ರು. ಉಡುಪಿಯಲ್ಲಿ ತರಿಸ್ಬೇಕು ನಾವಿದೆ, ಒಂದು 20 ದಿವಸ ಬೇಕು ಅಂತ ಹೇಳ್ತಾರೆ. ಅವರು ಒಳ್ಳೆ ವಿದ್ವಾಂಸರಿದ್ದರಲ್ಲ, ಆಗಲಿ ಆಗಲಿ ಅಂತ ಹೇಳ್ತಾರೆ. ಅಷ್ಟು ಪುಸ್ತಕ ಏನೂ ಇಲ್ಲ, ದಿವಸ ಒಂದು ಸರ್ಗ ಬರೆಯಲು ಶುರು ಮಾಡ್ತಾರೆ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರ ಇದಂ ಅಂತ ಶುರು ಮಾಡಿಬಿಟ್ಟು ದಿವಸಕ್ಕೊಂದು ಸರ್ಗ. ಯತಿಗಳು ಅದು ವಾದಿರಾಜರಂಥ ಯತಿಗಳು ಎಷ್ಟು ಟೈಮ್ ಸಿಗುತ್ತೆ ಪಾಪ? ಪಾಠ, ಪ್ರವಚನ, ತೀರ್ಥ, ಮುದ್ರೆ, ಆದಿಜಯ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ಮಾಡಬೇಕು. ಅವರು ದೇವನು ಭುಜಗಿಸಬೇಕಾದ್ರೆ ಅವ್ರು ಹೇಳ್ತಾ ಇದ್ರಂತೆ ದಿವಸಕ್ಕೊಂದು ಸರ್ಗನ. ಅದನ್ನು ಶಿಷ್ಯ ಬರ್ಕೋಬೇಕು ದಿವಸಕ್ಕೊಂದು ಸರ್ಗ. 19 ದಿವಸಕ್ಕೆ ಮುಗಿಸಿಬಿಟ್ಟು 20 ದಿವಸ ಪುಸ್ತಕ ತಯಾರು. ಮೊದಲು ಪುಸ್ತಕನೇ ಇಲ್ಲ ಇದೆ ಅಂತ ಹೇಳಿಬಿಟ್ಟಿದ್ರು, ತಯಾರು ಮಾಡಿಟ್ರು. ಇರೋ ಪುಸ್ತಕ ತರಿಸ್ಕೊಳ್ಳೋಕ್ಕಾಗಲ್ಲ 19 ದಿವಸದಲ್ಲಿ. ನಾವು ಕಳಿಸ್ರಿ ಇವತ್ತು ಎಂಥ ಆನ್ಲೈನ್ ಬುಕ್ಕಿಂಗ್ನಲ್ಲೂ ಗ್ಯಾರಂಟಿ ಬರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಪುಸ್ತಕ ಬರೆದು ಇಡ್ತಾರೆ, ನೋಡ್ತಾರೆ. ಇದೇ ಸರ್ವಶ್ರೇಷ್ಠ ಕಾವ್ಯ ಅಂತ ರುಕ್ಮಿಣೀಶ ವಿಜಯ ಅಂದ್ರೆ ಅದೇ. ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತ ಪಾಪೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಳೀಶು ಮಹಿತ ಸರ್ಗೋಯ ಮಾಧ್ಯೋಮುದಾಂ. ಪ್ರತಿಷ್ಠಕ್ಕೆ ಪಲ್ಲವಿ ಇದ್ದಾಗಿ ಕೊನೆ ದ್ವಿತೀಯೋಮುದಾಂ ತೃತೀಯ ಓಮುದಾಂ ಅಂತ ಹೇಳ್ತಾ ಹೇಳ್ತಾ ಪೂರ್ತಿಯಾಗಿ ಅದನ್ನು ಮುಕ್ತಾಯ ಮಾಡಿ ಕೊಡ್ತಾರೆ. ಅದು ಆರಿಸಿಕೊಂಡಿದ್ದೇನು ಶಿಶುಪಾಲವಧ ರುಕ್ಮಿಣೀಶ ವಿಜಯ ಅಲ್ಲಿಂದ ಶುರು ಮಾಡ್ತಾರೆ. ಸೇಮ್ ಥೀಮ್ ಆಗಬೇಕು, ಮತ್ತೆ ಬೇರೆ ಥೀಮ್ ಆದರೆ ನಿಮ್ಮ ಸ್ಕೋಪ್ ಜಾಸ್ತಿ ಇತ್ತು ಅಂತ ಶುರು ಮಾಡ್ತಾರೆ. ಆಮೇಲೆ ಅದೇ ಥೀಮೆ ರುಕ್ಮಿಣಿ ಕಲ್ಯಾಣ ಕಥೆನೇ, ಶಿಶುಪಾಲನ ಕೊಂದ ಕಥೆ, ರುಕ್ಮಿಣಿ ಮದುವೆ ಎಲ್ಲ ಒಂದು ಶಿಶುಪಾಲವಧೆ ರುಕ್ಮಿಣಿ ಕಲ್ಯಾಣ ಲಿಂಕ್ ಇದೆ. ಆ ರೀತಿ ಬರೀತಾ ಹೋಗ್ತಾರೆ. ಅದು ಹೆಸರಿಗೆ ಅಂದಿಟ್ಟು ಬರೀ ತನ್ನ ಪ್ರಾಂಡ್ಯತೆ ತೋರ್ಸಕ್ಕೆ ಹೋಗ್ತಾನೆ ಅಷ್ಟೇ ಅವನು. ನವಸರ್ಗಕತೆ ಏಮಾಗೆ ನವಶಬ್ದೋ ನವಿದ್ಯತೆ ಅಂದೊಂದು ಮಾತಿದೆ. ತನ್ನ ಶಬ್ದ ಭಂಡಾರ ತೋರಿಸ್ತಾನೆ. ಅದು ಓದಿ ಭಕ್ತಿಗೀತೆ ಏನು ಬರೋದಿಲ್ಲ ಇವ್ರು, ಹಾಗಲ್ಲ. ಅದೇ ಕೃಷ್ಣನ ಕಥೆನೇ ಆರಿಸ್ತಾರೆ. ಹೆಸರುಗಳೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಶಿಶುಪಾಲ ವಧ, ಕೃಷ್ಣನ ಹೆಸರು ಪುಣ್ಯ, ಶಿಶುಪಾಲನ ಹೆಸರು ಆಗಲಲ್ಲ. ವಧ ಕೊಲ್ಲೋದು ಅಮಂಗಳವಾದ ಹೆಸರು ಅದು, ಶಿಶುಪಾಲ ವಧ. ಅದು ಲಗ್ನ ಪತ್ರಿಕೆ ಆ ರೀತಿ ಮಾಡಿಸಿಬಿಟ್ರೆ ಹೇಗಿರ್ತದೆ ಯೋಚನೆ ಮಾಡಿ. ಅಮಂಗಳ ಅದು ರುಕ್ಮಿಣಿ ಈಶಾ ವಿಜಯ, ಇದು ಹೇಗಿರುತ್ತೆ ನೋಡಿ. ರುಕ್ಮಿಣಿ ಮಹಾಲಕ್ಷ್ಮಿ, ಈಶಾ ಕೃಷ್ಣ, ಅವರ ವಿಜಯ. ಅದು ಹೆಸರಿನಲ್ಲೇ ಅವನು ಸೋಲಬೇಕು, ಆ ರೀತಿ ಮಾಡ್ತಾರೆ. ರುಕ್ಮಿಣೀಶ ವಿಜಯ, ಕೃಷ್ಣನ ಬರೀ ಮಹಿಮೆಗಳ ವರ್ಣನೆ ಎಷ್ಟು ಅದ್ಭುತ ಮಾಡ್ತಾರೆ ಅಂದರೆ ಶ್ಲೋಕರೂಪದ ಭಾಗವತ ದಶಮಸ್ಕಂದ ವ್ಯಾಖ್ಯಾನ. ಅದು ಆಚಾರ್ಯರು ಭಾಗವತ ತಾತ್ಪರ್ಯ ಇಟ್ಕೊಂಡು ಓದೋರಿಗೆ ಅರ್ಥ ಆಗ್ತದೆ. ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಆ ರುಕ್ಮಿಣೀಶ ವಿಜಯದಿಂದ ಇಲ್ಲಿ ಹರಿದಾಸ ಸಾಹಿತ್ಯದ ರೀತಿಯೇ ಬದಲಾಗಿ ಹೋಯಿತು. ಕೃಷ್ಣನ ಬಾಲ್ಯಲೀಲೆಗಳನ್ನು ಭಾಗವತದಲ್ಲಿ ಒಂದು 2-3 ಅಧ್ಯಾಯ ಹೇಳ್ತಾರೆ ಅಷ್ಟೇ. ಅದನ್ನು 19 ಸರ್ಗಕ್ಕೆ ಎಕ್ಸ್ಪ್ಯಾಂಡ್ ಮಾಡಿದ್ದು ವಾದಿರಾಜರ ಬುದ್ಧಿ ಕೌಶಲ. ಎಷ್ಟು ಚಮತ್ಕಾರ ತರ್ತಾರೆ, ಎಷ್ಟು ಹೊಸ ವಿಷಯಗಳನ್ನು ಹಿಡಿದು ಎಲ್ಲ ಪುರಾಣ ಕ್ರೋಢೀಕರಿಸಿಬಿಡ್ತಾರೆ. ಅದರಿಂದ ಅದನ್ನು ಹೇಳಿದ ದಾಸರ ಸಾವಿರಾರು ಹಾಡು ಬರೋದಾಕ್ಬಿಡ್ತಾರೆ. ಆಮೇಲೆ ಇವತ್ತು ಕೃಷ್ಣನ ಪಳೆಯನ ಧ್ವನಿಯನ್ನು ಕೇಳಿಬಿಟ್ಟು ಗೋಪಿಯರು ಹೇಗೆ ಬಂದರು, ಭಾಗವತದಲ್ಲಿ ಒಂದೇ ಶ್ಲೋಕ ಬರೋದು ಅಷ್ಟೇ. ಅದನ್ನು ಎಷ್ಟು 100 ಶ್ಲೋಕ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದನ್ನು 1000 ಪದ್ಯ ದಾಸರು ಬರೀತಾರೆ. ಅದಕ್ಕೆ ಮೂಲ ಹಾಕಿಕೊಟ್ಟಿದ್ದು ವಾದಿರಾಜ ಸ್ವಾಮಿಗಳು. ವಾದಿರಾಜರ ಒಂದು ಕೌಶಲಕ್ಕೆ ನಿದರ್ಶನ. ಇನ್ನು ತೀರ್ಥ ಪ್ರಬಂಧ ಓದಲ್ಲೆಲ್ಲ ತೀರ್ಥ ಶ್ಲೋಕಗಳು ವರ್ಣನೆ ಮಾಡ್ತಾ ಓದಿ ತೀರ್ಥಯಾತ್ರೆ ಮಾಡಿಬಿಟ್ರೆ ನಿಜವಾದ ತೀರ್ಥಯಾತ್ರೆ. ಒಳ್ಳೆಯ ಕಾವ್ಯ ಶಾಸ್ತ್ರ ಎಲ್ಲ ಸೇರಿಸ್ತಾರೆ, ಸಣ್ಣ ಗ್ರಂಥ. ಅದು ಓದಿಬಿಟ್ರೆ ಕೂತಲ್ಲೇ ಮನೆಯಲ್ಲಿ ಪಾರಾಯಣ ಮಾಡಿದರೆ ನೀವು ಇಡೀ LTC ತೊಗೊಂಡು ಆಲ್ ಇಂಡಿಯಾ ಟೂರ್ ಮಾಡೋದು ಒಂದೇ, ಗೊತ್ತಾಯ್ತಾ? ಮನೆ ತೀರ್ಥ ಪ್ರಬಂಧ ಓದೋದು ಒಂದೇ, ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಜನಾನ್ ತದಾವರ್ತನ ಶೀಲಿನಶ್ಚ ಚಕಾರ ತೀರ್ಥಾಟನ ಪುಣ್ಯಭಾಜಾಮ್ ಅಂತ ವೃತ್ತರ್ಥಗಳನ್ನ ಹೇಳ್ತಾರೆ. ನಿತ್ಯ ಓದ್ತಿದ್ರೆ ಎಷ್ಟೋ ದಿನ ನಿತ್ಯ ಪಾರಾಯಣ ಮಾಡಲಿದ್ದಾರೆ ತೀರ್ಥ ಪ್ರಬಂಧನ. ಪ್ರತಿನಿತ್ಯ ತೀರ್ಥಯಾತ್ರೆ ಆಗ್ತದೆ ಅಂತ ಅರ್ಥ. ಮನೆಯಲ್ಲಿದ್ದೇ ತೀರ್ಥಯಾತ್ರೆ ಮಾಡಬಹುದು. ಜಗನ್ನಾಥದಾಸರು ಬರೀತಾರೆ, ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆ ಕೈದೆ ವಾದ್ಯರಾಜ ಗುರು ವಾದ್ಯರಾಜ ಅಂತ ಕೊಂಡಾಡ್ತಾರೆ. ಹೀಗೆ ವಾದ್ಯರಾಜರ ಮಹಿಮೆ ಒಳ್ಳೆ ವಿದ್ವತ್ತಿನ ಮತ್ತೊಂದು ಮುಖ ವಾದ್ಯರಾಜ. ಕಾವ್ಯ ಪ್ರಧಾನ ಶಾಸ್ತ್ರ ಎರಡನ್ನು, ಕಾವ್ಯಶಾಸ್ತ್ರ ಶಾಸ್ತ್ರ ಕಾವ್ಯ ಎರಡು ಮಾಡುತ್ತಾರೆ. ಯುಕ್ತಿ ಮಲ್ಲಿಕ 5320 ಶ್ಲೋಕ ಇದೆ, 5320 ಶ್ಲೋಕ. ಅದು ಒಳ್ಳೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತಹ ಅಪೂರ್ವವಾದ ವಿವರ್ಶನ ಗ್ರಂಥ. ಅದರಲ್ಲಿ ಎಲ್ಲ ಮತಗಳ ವಿಮರ್ಶೆ ಮಾಡ್ತಾರೆ. ಸಮನ್ವಯಾಧ್ಯಾಯದಿಂದ ಪ್ರಾರಂಭ ಮಾಡಿ ಹೇಳ್ತಾರೆ. ಸಮಯಪಾದ ಅರ್ಥ ಆಗ್ಬೇಕಾದ್ರೆ ಚೆನ್ನಾಗಿ ಓದಿ ಯುಕ್ತಿ ಮಲ್ಲಿಕ ಓದಬೇಕು. ಸಮಯಪಾದಕ್ಕೆ ನ್ಯಾಯಸುಧ ಸಮಯಪಾದ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಯುಕ್ತಿ ಮಲ್ಲಿಕ ಓದಬೇಕು. ಚಮತ್ಕಾರದ ವಾಕ್ಯಗಳು ಮೊದಲಿಂದ ಪರಿಯವರೆಗೂ ಚಮತ್ಕಾರನೇ. ಅದರಲ್ಲಿ ಚಮತ್ಕಾರದಿಂದ ಒಳ್ಳೆ ಶಾಸ್ತ್ರಾರ್ಥ ಇಟ್ಟಿರ್ತಾರೆ. ನ ಸ್ನೇಹಾತ್ ನ ವಿಜ್ಞಾತ ವಿಸ್ನೇಹಾತ್ ಯುಕ್ತಿಯಾಕೃಷ್ಟೇನ ಕೇವಲಂ ಯತ ಕೃತಾಸಿ ತತ್ತರ್ಕ ರಸಿಕಾನಾಂ ಮುದೇ ಭವ. ನಾವೇನು ನಮ್ಮ ತಾಂತ ಅಭಿಮಾನದಿಂದ ಬರಿತಾ ಇಲ್ಲ, ಇನ್ನೊಬ್ಬರ ತಾಂತ ವಿಸ್ನೇಹ ಪಕ್ಷಪಾತದಿಂದ ಬೈತಾ ಇಲ್ಲ. ಯುಕ್ತಿಯಾಕೃಷ್ಟೇನ ಕೇವಲಂ, ಯುಕ್ತಿಯನ್ನು ತೋರಿಸ್ತೇವೆ. ಬೇರೆ ಮತಗಳಲ್ಲಿ ಎಷ್ಟು ಯುಕ್ತಿ ವಿರೋಧ ಇದೆ, ನಮ್ಮಲ್ಲಿ ಹೇಗೆ ಯುಕ್ತಿ ಸಂವಾದ ತೋರಿಸ್ತೇವೆ ಅಂತೇಳಿ ಅಷ್ಟು ಅದ್ಭುತವಾಗಿ ತೋರಿಸ್ತಾರೆ. ಅದು ವಾದಿರಾಜರ ಯುಕ್ತಿ ಕರೆಸಿ ಅದು ದೃಷ್ಟಾಂತ ಕೊಡಲಿಕ್ಕೆ ಹೊತ್ತೇ ಇಲ್ಲ, ತಮಾಷೆಯಾಗಿ ಹೇಳ್ತಾರೆ ಕೆಲವೆಲ್ಲ. ಏನೋ ಆಧಾರ ಕೊಡ್ತೀರಿ, ಆಧಾರ ಎಲ್ಲೂ ಸಿಗೋದೇ ಇಲ್ಲ, ನೀವು ಕೊಟ್ಟ ಆಧಾರ ಹೇಗಿದೆ ಗೊತ್ತಾ ಅಂತ ತಮಾಷೆ ಮಾಡ್ತಾರೆ. ನೀವು ಕೊಟ್ಟಿರೋ ಆಧಾರ ಬಹುಶಃ 19 ಪುರಾಣದಲ್ಲಿರಬೇಕು ಅಂತ ಹೇಳ್ತಾರೆ. ಅಂದರೆ ಸುಳ್ಳು ಅಂತ ಅರ್ಥ, 19 ಪುರಾಣ ಇಲ್ಲೇ ಇಲ್ಲ ಅದರಿಂದ ಸುಳ್ಳು ಸುಳ್ಳು ಹೇಳ್ತೀರಿ ಅಂತ ಅರ್ಥ. ಆಮೇಲೆ ನಿರ್ಗುಣ ಬ್ರಹ್ಮ ಅಂತ ಹೇಳಿಬಿಟ್ಟು ಅದಕ್ಕೆ ಪ್ರೂಫ್ ಕೊಡೋಕೆ ಶುರು ಮಾಡ್ತಾರೆ, ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತೇಳಿ. ನೀವು ಪ್ರೂಫ್ ಕೊಡ್ತೀಯಲ್ಲ, ಎಂಥ ಪ್ರೂಫ್ ಗೊತ್ತಾ ಅದು? ಸಗುಣ ಅಂತ ಪ್ರೂವ್ ಮಾಡೋ ಪ್ರೂಫ್ ಅದು. ಕೊಡ್ತೀರೋ ನಿರ್ಗುಣ ಅಂತ ಪ್ರೂವ್ ಮಾಡ್ತೇನೆ ಅಂತೇಳಿ. ಹೇಗಿದೆ ಗೊತ್ತಾ? ಒಂದು ಮಣ್ಣಿನ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಿದಾಗ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಏನು ಅದಕ್ಕೆ? ಅಭಿಷೇಕ ಮೂರ್ತಿ ಮೂರ್ತಿನೇ ಹೋಗಿಬಿಟ್ಟಿರ್ತದೆ ಅಂತ ಅರ್ಥ. ಮಣ್ಣಿನ ಮೂರ್ತಿ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಭಕ್ತಿ ಎಲ್ಲ ಮೂರ್ಖತನ ತೋರಿಸ್ತದೆ ಅಂದರೆ ತಮ ಬಿಡದವ್ರಿಗೆ ಅರ್ಥ ಆಗಿಬಿಡ್ಬೇಕದು. ಶಾಸ್ತ್ರ ಓದ್ದವರಿಗೆ ಅದು ಅರ್ಥ ಆಗಬೇಕು, ಈ ದುಷ್ಟಾಂತಗಳಿಗೆ ಅರ್ಥ ಆಗಿಬಿಡ್ಬೇಕು. ಈ ರೀತಿ ಹೇಳ್ತಾ ಆಚಾರ್ಯರ ಬಗ್ಗೆ ಭಾರಿ ಗೌರವ. ಅದು ವಾದಿರಾಜ ಸ್ವಾಮಿಗಳಿಗೆ ಮಧ್ವಾಚಾರ್ಯರು ಮಾತು ಹೇಳಿದರೆ ಅಷ್ಟು ರೋಮಾಂಚನ ಆಗ್ತದೆ ಅವರಿಗೆ. ಆನಂದ ತೀರ್ಥರೆಂಬ ಅರ್ಥೆಯ ಬಸರುಳ್ಳ ಗುರುಮಧ್ವ ಮುನಿರಾಯ, ಅವರೇ ಬರೆದ ದೇವರ ನಾಮ ಇದು. ಒಂದು ಬಾರಿ ಸ್ಮರಣೆ ಸಾಲದೆ ಸರ್ವಜ್ಞರಾಯರ ಪೂಡಪ್ರಜ್ಞರ ಆನಂದ ತೀರ್ಥರ ಒಂದು ಬಾರಿ ಸ್ಮರಣೆ ಸಾಲದೆ, ಇದೆಲ್ಲ ಅವ್ರ ಮಾತುಗಳೇ. ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಬಾಯಿ ಮಾನೌಹ ಶೋಭಿ ಮಮ ದುರ್ಜನ ಪುಂಜ ತೋಭೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂ. ನನ್ನ ಹಿರಿಮೆಗೆಲ್ಲ ಕಾರಣ ಮಧ್ವಾಚಾರ್ಯ ಮತ ಅಂತ ಹೇಳಿದ್ದಾರೆ. ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೌಹ ಶೋಭಿ ಮಮ ದುರ್ಜನ ಪುಂಜತೋ ಅಭೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂ. ನನಗೆ ಭಯ ಯಾವ ಬಾಧೆಗಳು ಕಂಡ್ರೂ ಭಯ ಆಗೋದಿಲ್ಲ, ಆಚಾರ ಸಿದ್ಧಾಂತ ಇದೆ. ನನಗೆ ಎಂಥ ವಿಷಯ ಬೇಕಾದ್ರೂ ಕಾವ್ಯಮಯವಾಗಿ ಹೇಳ್ತೇನೆ, ಆನಂದ ಸಿದ್ಧಾಂತ ಇದೆ ಅಂತ ಹೇಳ್ತಾರೆ. ಇದು ಅವರ ವಿಶಿಷ್ಟವಾದ ರೀತಿ. ರುಕ್ಮಿಣಿ ಶ್ರೀಜ ಕಾವ್ಯ ಓದಬೇಕು, ಅದನ್ನು ಓದಿಬಿಟ್ರೆ ಹೊಸ ಪ್ರಪಂಚನೇ ತೋರಿಸ್ತಾರೆ ವಾದಿರಾಜ. ಒಂದೊಂದು ಕಥೆನ ಹೇಗಾಗಿ ನೋಡಬೇಕು, ತತ್ವ ಹೇಗೆ ಹುಡುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು. ಕೃಷ್ಣ ಕಾರ್ಯಮರ್ದನ ಮಾಡ್ತಾ ಇದ್ದಾನೆ, ವರ್ಣನೆ ಮಾಡ್ತಾರೆ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ ತಾಳಗತೀ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಎಷ್ಟು ಒಳ್ಳೆಯ ಕಾವ್ಯ ಅದು. ಅನೀನದ ಪದ್ಮಭವೋ ಮೃದಂಗಂ, ಬ್ರಹ್ಮದೇವರು ಮೃದಂಗ ಬರೆಸ್ತಾ ಇದ್ದಾರೆ, ಕೃಷ್ಣ ಕುಣಿತಾ ಇದ್ದಾನೆ. ಆಮೇಲೆ ಜಗೌ ಹನುಮಾನ್ ಜಗತಾಮಧೀಶಂ, ಹನುಮಂತ ಹಾಕ್ತಾ ಇದ್ದಾನೆ. ಅದರ್ಶಯತ್ ತಾಳಗತೀ ಕಪರ್ದಿ, ರುದ್ರದೇವರ ತಾಳ ಹಾಕ್ತಾ ಇದ್ದಾನೆ. ನನರ್ಥ ಗೋಪಾಲಕ ಬಾಲಮೌಲಿ, ಕೃಷ್ಣ ಕುಡಿದಾಡ್ತಾ ಇದ್ದಾನೆ ಅಂತ ಹೇಳ್ತಾ ಅದನ್ನೇ ಕನ್ನಡದಲ್ಲಿ ಬರೀತಾರೆ. ಡೋಡಿನ ಮೇಲ್ಕೈಯ ಪರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ಕಡದಾನ್ಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಕುಣಿದಾನ್ಮ್ಯ. ಪೂರ್ತಿ ಕನ್ನಡ ಹಾಗೇನೆ, ಸಂಸ್ಕೃತ ಕನ್ನಡಕ್ಕೆ ಹಾಗೆ ತಂದುಬಿಡ್ತಾರೆ. ಒಳ್ಳೊಳ್ಳೆ ಇದು. ನನಾಮ ನಾರಾಯಣ ಮಾದಿಪೂರುಷಂ, ಮತ್ತೆ ನನರ್ಥ ನವ್ಯೋತ್ಸವ ಜಾತ ಸಂಭ್ರಮ ನನಾದ ನಾನಾ ದುರಿತೌಘ ಮರ್ದಯನ್ ನನಂದನಂದಸ್ಯ ತಪ ಫಲೋದಯಂ. ಕೃಷ್ಣನನ್ನು ಕಂಡಾಗ ಅಕ್ರೂರ ಹೇಗಿದ್ದಾವನ್ನು ವರ್ಣನೆ ಮಾಡ್ತಾರೆ. ನನಾಮ ನನಾದ ನನಂದ ನನರ್ಥ, ಒಳ್ಳೆಯ ಕಾವ್ಯಮಯ ವರ್ಣನೆ ಮಾಡ್ತಾರೆ. ಕಣ್ಣು ಮುಂದೆ ಚಿತ್ರ ಬರಬೇಕು ಹಾಗೆ ಮಾಡ್ತಾರೆ. ಇದು ವಾದ್ಯರಾಜರ ಅದೆಲ್ಲದಕ್ಕೆ ಗೊತ್ತೇ ಇಲ್ಲ, ತಮಾಷೆಯಾಗಿ ಹೇಳ್ತಾರೆ. ಅಕ್ರೂರ ಬರ್ತಾನೆ, ಕೃಷ್ಣ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡು ಬಿಟ್ಟನಂತೆ. ಹೇಗೆ ಮಾಡ್ಕೊಂಡ ಅಂದರೆ ವಾದಿರಾಜರು ಬರೀತಾರೆ, ಹೇಗೆ ಮಾಡ್ಕೊಂಡ ಅಂದರೆ ಅವನ ಸಂಸಾರದ ಬಂಧನ ಬಿಚ್ಚೋಗ್ಬೇಕು ಆ ರೀತಿ ಆಲಿಂಗನ ಮಾಡ್ಕೊಂಡ ಅಂತ ಹೇಳ್ತಾರೆ. ಅದು ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ತುಂಬ ಗಟ್ಟಿಯಾಗಿ ಕಟ್ಟಿಬಿಟ್ಟಿರ್ತಾರೆ, ಬಿಚ್ಚಬೇಕಾದ್ರೆ ಏನು ಮಾಡೋಕೆ ಗೊತ್ತೇನೋ, ಅದನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಟ್ಟಿದ್ರೆ ಬಿಚ್ಚಿಬಿಡುತ್ತೆ. ಸಂಸಾರ ಬಂದ ಅನಾಧಿಕಾರದ ಭಾರಿ ಗಟ್ಟಿ ಇದೆ. ಕೃಷ್ಣ ಆಲಿಂಗನ ಮಾಡಿಕೊಂಡ ಬಿಚ್ಚೋದು ಬಿಡ್ಬೇಕು, ಆ ರೀತಿ ಆಲಿಂಗನ ಮಾಡಿಕೊಂಡ. ಇತ್ತ ಒಳ್ಳೊಳ್ಳೆ ಕಾವ್ಯಕ್ಕೆ ಒಳ್ಳೆ ದೃಷ್ಟಾಂತವಾದಿರಾದ ಸ್ವಾಮಿಗಳು. ಅಂತ ಮಹಾತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣಮುಖಾ ಕರಾನಹಂ ವಾಜರಾಜ ಗುರುವನ್ ಒಂದೇ ಹಯಗ್ರೀವ ಪದಾಶ್ರಯ. ಮಹಾತೆತ್ತಿದ್ರೆ ಕೃಷ್ಣ 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 ಅಂತ ಅವ್ರು ಹೇಳಿದರೆ ಹಯಗ್ರೀವ ಹಯಗ್ರೀವ, ಇವ್ರು ಮೂರು ಸತ್ಯ ಅಂತ ಹೇಳ್ತಾರಲ್ಲ, ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಗದೇ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಅದು ವ್ಯಾಸರಾಜರ ಮಾತು. ವ್ಯಾಸರಾಜರು ಕನ್ನಡದಲ್ಲಿ ಅಷ್ಟೇ ಅದ್ಭುತ, ಕೇಳಯ್ಯನ ಮಾತು ಪ್ರಾರ್ಥನೆ ಗೀತಾರ್ಥವ ಅಂತ ಹೇಳಿ ಗೀತಾದ ಒಂಬತ್ತೇ ಪದ್ಯದಲ್ಲಿ ಇಡೀ ಗೀತಾರ್ಥವನ್ನು ಹೇಳ್ತಾರೆ. ಒಳ್ಳೆ ಚಮತ್ಕಾರದ ಪದ್ಯಗಳನ್ನು ಬರೀತಾರೆ. ಅಪೂರ ಸುಳಾದಿಗಳು, ಉಗಾಭೋಗಗಳು, ದೇವ್ರನಾಮಗಳು ಎಲ್ಲ ವ್ಯಾಸರಾಜರು ಬರೆದು ಇವರು ಹಾಗೇನೆ ಬರೀತಾರೆ. ಲಕ್ಷ್ಮೀ ಶೋಭನ ಹಾಡೋರು ಬೇಕಾಷ್ಟು ಬರೆದಾಕಿದ್ದಾರೆ. ಲಕ್ಷ್ಮೀ ಶೋಭನ ಹಾಡು ಬಹುಶಃ ಒಂದು ಕನ್ನಡದಲ್ಲಿ ಒಂದು ಕೃತಿನ ಕೋಟ್ಯಂತರಗಟ್ಟಲೆ ಪಾರಾಯಣ ಮಾಡಿದ್ದಾರೆ. ಲಕ್ಷ್ಮೀ ಶೋಭನ ಹಾಡು ಕೋಟಿಗಟ್ಟಲೆ ಪಾರ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ದಿನ ಮನೆ ನಿತ್ಯ ಪೂರ್ತಿ ಪಾರಾಯಣ ಮಾಡೋರಿದ್ದಾರೆ. ಲಕ್ಷ್ಮೀ ಶೋಭನಪ್ಪ ಅಂಥ ಒಂದು ಕೃತಿ ಇನ್ನೊಂದು ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಲಕ್ಷ್ಮೀ ಶೋಭನ ಹಾಡು. ಅವರು ಯಾರೋ ಒಬ್ಬ ಹುಡುಗ ಮದುವೆ ಆಗಿರ್ತದೆ, ಆಗ ಅವನು ಹೋಗಿ ತಾನೆ ಚೌಕಟ್ಟು ಬಡಿದು ಬಿಡುತ್ತದೆ, ತಲೆ ಬಡಿದ ತಕ್ಷಣ ಸತ್ತೋಗ್ಬಿಡ್ತಾನೆ ಅವನು. ಆಗ ಸುಮ್ಮನೆ ಗೋಳಾಡ್ತಿರ್ತಾರೆ, ಯಾರು ಹೇಳ್ತಾರೆ ದೊಡ್ಡ ಜ್ಞಾನಿಗಳು ಬಂದಿರ್ತಾರೆ ಅವ್ರನ್ನ ಕರೆದು ಅನಿಸಿ ಅನುಗ್ರಹ ಮಾಡಿಸ್ಕೊಡಿ ಅಂತ ತಕ್ಷಣ ಹೋಗಿ ಕೇಳ್ತಾರೆ. ಆಗ ಲಕ್ಷ್ಮೀ ಶೋಭನ ಹಾಡನ್ನು ಬರೀತಾರೆ, ಪಡ್ಕೊಟ್ಟಿದ್ರು ಹೇಳಿ ಅಂತ ಹೇಳಿ ತಕ್ಷಣ ಸತ್ತನ್ನು ಬದುಕೋಗ್ಬಿಡ್ತಾರೆ. ಅದಕ್ಕೇನೆ ಇವತ್ತು ಮದುವೆ ಕಾಲಕ್ಕೆ ಅಂತ ಹೇಳೋ ಪದ್ಧತಿ ಇದೆ. ಲಕ್ಷ್ಮೀ ಶೋಭನ ಹಾಡಿದ್ರೆ ಅಲ್ಪ ಅಪಮೃತ್ಯು ಪರಿಹಾರವಾಗ್ತದೆ ಅಂತ ಪದ್ಧತಿ. ಇವತ್ತಿಗೂ ಕೂಡ ಅದನ್ನು ಸಿದ್ಧಿ ಪಡೆದವರಿದ್ದಾರೆ. ಅಷ್ಟರ ಮಟ್ಟಿಗೆ ಲಕ್ಷ್ಮೀ ಶೋಭನ ಹಾಡು ಒಂದು ರಕ್ಷಾ ಕವಚ ಇದ್ದಾಗಿ ರಕ್ಷಿಸಲಿ ನಮ್ಮ ವಧುವರರ ಅನ್ನೋ ಮಾತಿನಲ್ಲಿ ಇಡೀ ವಧುವರ ರಕ್ಷಣೆಗೋಸ್ಕರ ಬರೆದಂಥ ಕೃತಿ ಅದು. ಯಾವ ಹೇಳೋದಕ್ಕೆ ಹೋದರೆ ಇವತ್ತು ಯಾವ್ದಾರು ಸ್ತೋತ್ರ ಸಿಕ್ಕರೆ ವಾದಿರಾಜ ಸ್ತೋತ್ರ ಆಗಿರಬೇಕು. ನೂರಾರು ಸ್ತೋತ್ರ ಬರೀತಾರೆ. ಎಲ್ಲ ದೇವತೆಗಳಿಗೆ ಸ್ತೋತ್ರ ಸಿಗಬೇಕಾದ್ರೆ ವಾದಿರಾಜ ಗ್ರಂಥಗಳಿಗೆ ಹೋಗಬೇಕು. ಅವ ಮಣ್ಣೆತ್ತಿನ ಮಾಸಿ ಪೂಜೆ ಮಾಡ್ತಾರೆ, ಅದ್ರ ಮೇಲೆ ಸ್ತೋತ್ರ ಬೇಕಲ್ಲ ಅಂತ ಕೇಳಿದರೆ ತೀರ್ಥವ್ರದ್ದು ಶೋಕ ಬರುತ್ತಾರೆ, ಬೇರೆ ಎಲ್ಲೆಲ್ಲೂ ಸಿಗೋದಿಲ್ಲ. ಸುಚಾರು ಕರ್ಣ ಲಾಂಗೂಲ ಶೃಂಗಾಂಗ್ರಿಧರ ದೃಗ್ಮುಖಂ ಕಕುದ್ಮಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ಏನು ಬೇಕಾದ್ರೂ ಸಿಗಬೇಕು. ಒಳ್ಳೆ ಪ್ರಾಸಬದ್ಧವಾಗಿ ಬರೀತಾರೆ. ಅಂಗಾನುಷಂಗಂ ಅತುಂಗ ಭುಜಂಗ ಭೋಗ ವರ್ಣನೆ ಮಾಡುತ್ತಾರೆ. ಫಡಿಗಡವರ ಭೂಷ ಪಾರ್ವತಿ ಶಾಖ್ಯ ವೇಷ ಖಡಜನ ಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣಗಿರಿ ವಾಸ ಚಕ್ರ ಸೂರ್ಯಾದ್ಯಧೀಶ ಪರಿಹೃತ ಭವ ಪಾಶಃ ಪಾತು ಮಾಂ ಪಾರ್ವತೀಶಃ. ಬರೀ ಪ್ರಾಸಬದ್ಧವಾಗಿರಬೇಕು. ಶ್ರೀರಂಗನಾಥ ಸುರಸಿದ್ಧ ಗೀತ ಕಾರುಣ್ಯ ಸಿಂಧು ಕವಿವರ್ಗ ಬಂಧು ಸ್ಮೇರಾಶ್ಚ ಚಂದ್ರ ಸ್ಮರತಾಂ ಮಹೇಂದ್ರ ಸ್ಮಾರುಟ್ ಪ್ರಸನ್ನ ಕ್ಷಪಯತ್ವಘಂನಃ ಕಪಿಕಟಕಧುರೀಣ ಕಾರ್ಮುಕನ್ಯಸ್ತಬಾಣ ಕ್ಷಪಿತ ಜಿತಿತ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯ ಜಲಧಿರಚಿತ ಸೇತು ಜಾನಕಿ ತೋಷ ಹೇತು ಪಥಿಪಥಿ ಗುಡ ಸಾಂದ್ರ ಪಾತು ಮಾಂ ರಾಮಚಂದ್ರ. ಹೀಗೆ ಬರೀ ಪ್ರಾಸಬದ್ಧ. ಅದು ಓದಿಬಿಟ್ಟು ಸಂಸ್ಕೃತ ಕರಿಬಾರ್ದು ಒಂಬರಿ ಕರಿಬೇಕು ಅನಿಸ್ತದೆ. ಅವ್ನು ಓದಿದ ತಕ್ಷಣ ಪ್ರೋಷ್ಠೀಶ ವಿಗ್ರಹ ದಶಾವತಾರ ಸ್ತುತಿ ಅಂತನೂ ಕೇಳಿದ್ರೆ ಸಂಸ್ಕೃತ ಕರೀಲೇಬೇಕು. ಹಮ್ಮ ಅಶ್ವಧಾತಿಯಾದ ಕೃತಿ ಅಂತ ಹಯಗ್ರೀವ ದೇವರ ಸ್ತೋತ್ರ ದಶಾವತಾರ ಸ್ತೋತ್ರ ಆಗಬೇಕು. ಕುದುರೆ ಓಡೋ ಗತಿಯಲ್ಲೇ ಬರೀತಾರೆ. ಪ್ರೋಷ್ಠೀಶ ವಿಗ್ರಹ ಶುರು ಮಾಡಿಬಿಟ್ರೆ ಕುದುರೆ ಅಶ್ವಧಾತಿ ಅಂತಲೇ ಹೆಸರು. ಅದು ಇವತ್ತಿಗೂ ಅದು ಸಾಮಾನ್ಯವಾಗಿ ಎಲ್ಲ ಮಠಗಳಲ್ಲೂ ಕೂಡ ದೇವರನ್ನು ಭುಜಂಗಿಸುವ ಕಾಲಕ್ಕೆ ಉತ್ತರ ಕಾಲಕ್ಕೆ ಎಲ್ಲ ಹೇಳೋ ಪದ್ಧತಿ ಇದೆ. ವ್ಯಾಸ ವಾದಿರಾಜರ ಕೃತಿ ಅಷ್ಟು ಮೋಹಕವಾದದ್ದು. ಕಾಂತಾರ ಗೆಹೆ ಕಾಲ ಕಾಂತಾರ ರತ್ನಾರ ಕಾಂತಾರ ಕಾಂತಕ ಒಳ್ಳೆ ಯಮಕಾಲಂಕಾರ. ಎಷ್ಟು ಬೇಗ ನರಸಿಂಹದೇವರು ಸ್ತೋತ್ರ ಮಾಡ್ತಾರೆ ಕೇಳಿದ್ರೆ ಗಾಬರಿ ಆಗಬೇಕಾದ್ರೆ ಸ್ತೋತ್ರ ಮಾಡ್ತಾರೆ. ದಂಭೋಡಿ ತಿಷ್ಟರಕ ಸಂಭೇದಿ ತೇಂದ್ರ ರಿಪು ಕುಂಭೀಂದ್ರ ಬಾಹಿ ಕೃಪಯ ಸ್ತಂಭಾರ್ಧಕಾಸನ ಡಿಂಭಾಯ ದತ್ತವರ ಗಂಭೀರ ನಾದನೃ ಹರೇ ಅಂಭೋಜ ಜಾನುಸರಣ ಅಂಭೋಜ ಭೂಪವನ ಕುಂಭೀನ ಶೇಷ ಕಗರಾಟ್ ಕುಂಭೀಂದ್ರ ಕೃತ್ಯಧರ ಜಂಭಾರಿ ಷಣ್ಮುಖ ಮುಖಾಂಭೋರು ಆವಿನುತ ಮಾಂ. ಬರೀ ಪ್ರಾಸಬದ್ಧವಾಗಿ ನರಸಿಂಹದೇವರು ಎದೆ ನಿಲ್ಲಬೇಕು ಆ ರೀತಿ ಬರೀತಾರೆ. ಇದು ವ್ಯಾಸ ವಾದಿರಾಜರ ಸ್ತೋತ್ರ. ಕನ್ನಡದಲ್ಲಾಗೆ ಸಂಸ್ಕೃತದಲ್ಲಾಗೆ ನಾರಾಯಣ ನೆನೆ ಅಂತ ದೇವರ ನಾಮ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋ ಒಂಬತ್ತು ನಡಿ ಹೇಳೋ ಹೊತ್ತಿಗೆನೆ ವೈಷ್ಣವ ಸಿದ್ಧಾಂತ ಎಲ್ಲ ಹೇಳಿಬಿಡ್ತಾರೆ ಅಡಿಯಂತೆ. ನಾರಾಯಣ ನೆನೆಯನ್ನು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಎಷ್ಟು ಕಥೆಗಳು ಹೇಳ್ತಾರೆ. ಎಲ್ಲ ಧ್ರುವಾದಿಗಳ ಕಥೆಗಳನ್ನೆಲ್ಲ ಹೇಳ್ತಾರೆ. ಒಂದು ಒಂಬತ್ತು ನುಡಿಯೊಳಗೆ ಎಷ್ಟು ಸಿದ್ಧಾಂತದ ಮಹಿಮೆ ಹೇಳ್ತಾರೆ ಅಂದರೆ ವಾದಿರಾಜರ ಒಂದು ಮಾಸ್ಟರ್ ಪೀಸ್ಗಳಲ್ಲಿ ಅದು ಒಂದು. ಅದೇ ತಿರುಪತಿ ಬೆಟ್ಟ ಹತ್ತಲಕ್ಕೆ ಹೋಗ್ತಾರೆ, ಅದು ಪೂರ್ತಿ ಸಾರಿಗ್ರಾಮವಾಗಿ ಕಾಣಿಸ್ತಂತವ್ರೆ. ತಕ್ಷಣ ಅವರು ಮೊಳಕಾಲಿಂದ ಹತ್ತಾರೆ, ಕಾಲಿಂದ ಹತ್ತೋದಿಲ್ಲ. ಸಾರಿದೇವನು ನಿನ್ನ ವೆಂಕಟ ರನ್ನ ಅಂತ ದೇವರ ನಾಮ ಮಾಡಿ ಹತ್ತುತ್ತಾರೆ. ಇವ ಅವರು ಸಾಲಿಗ್ರಾಮದ ಸರ ವಾದಿಗಳನ್ನು ಗೆದ್ದಿರ್ತಾರಲ್ಲ ಅದು ಸಂಕೇತ. ಇವತ್ತಿಗೂ ಸಾಲಿಗ್ರಾಮ ಸರ ವಾದಿರಾಜ ಕೊಟ್ಟದ್ದು ಅಂತ ತೋರಿಸ್ತಾರೆ. ಅಷ್ಟರ ಮಟ್ಟಿಗೆ ವಾದಿರಾಜ ಸ್ವಾಮಿಗಳು ತಿರುಪತಿ ಶ್ರೀನಿವಾಸನನ್ನ ಇವರು ಆರಾಧನೆ ಮಾಡಿದರು ವ್ಯಾಸರಾಜರು. ಆನಂತರ ಇವರು ಅನೇಕ ದಿವಸ ಅಲ್ಲಿ ದರ್ಶನಾದಿಗಳನ್ನು ಮಾಡಿದ್ದಾರೆ ವಾದಿರಾಜರು. ಹೀಗೆ ಅವರ ಮಹಿಮೆ ಅಪಾರವಾದದ್ದು. ವಿಶೇಷ ಅಂದರೆ ಅವರು ನವವೃಂದಾವನದಲ್ಲಿ ಅವ್ರ ನವವೃಂದಾವನದ ಹೆಸರು ಬರಲಿಲ್ಲ, ಆಮೇಲೆ ಬಂದಿದ್ದು, ಆಗಿರಲಿಲ್ಲ ಹೆಸರು. ವ್ಯಾಸರಾಜ ವೃಂದಾವನ ಇದೆ, ರಾಜವೈಭವ ಇತ್ತಲ್ಲ ವೃಂದಾವನ, ಭಾರಿ ಅಲಂಕಾರ ಇರತಕ್ಕಂಥ ವೃಂದಾವನ ವ್ಯಾಸರಾಜ ವೃಂದಾವನಕ್ಕೆ ರಾಜರೆಲ್ಲ ಗಾಡಿಕೆ ಕೊಟ್ಟು ಭಾರಿ ದೊಡ್ಡ ವೃಂದಾವನ. ಅಲ್ಲಿ ಪುರಂದರಾಸ ಎದುರಿಗಿದ್ದರಂತಾಗ ಚಿತ್ತೈಷಿತ ವ್ಯಾಸರಾಜ ಚಿತ್ತಜನಯನ ಸಭೆಗೆ ಅಂತ ದೇವನಾಮ ಬರೆದಿದ್ದ. ಅವರು ವೈಕುಂಠಕ್ಕೆ ಹೋಗಿದ್ದು ನೋಡಿದೆ ಅಂತ ಬರೀತಾರೆ ಪುರಂದರದಾಸರು. ಅದು ವೃಂದಾವನಸ್ಥರಾದ ಸ್ಥಳ. ಇವರು ಸಸಿರಿ ವೃಂದಾವನ ಪ್ರವೇಶ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಫಟ್ಟ ಸಸಿರಿ ವೃಂದಾವನ ಪ್ರವೇಶದ ದಾಖಲೆ ವಾದಿರಾಜರು. ಆಮೇಲೆ 71 ವರ್ಷ ಆದ ಮೇಲೆ ರಾಯರ ಕೆಲಸವನ್ನು ಮಾಡ್ತಾರೆ. ಇಬ್ಬರೇ ಮಾಡಿದ್ದು ಸಸಿರಿ ವೃಂದಾವನವನ್ನು. ಅಲ್ಲಿ ಒಂದು ಸ್ವಾರಸ್ಯ ಇದೆ. ಅವ್ರನ್ನ ಕೇರಳಕ್ಕೆ ಬಂದ್ರಂತೆ, 5 ಪರ್ಯಾಯ ಮಾಡಿದ್ದ ದಾಖಲೆ. ಮತ್ತೆ ಅವರು ಈಗ ಪೇದಾರು ಶ್ರೀಗಳು 5ನೇ ಪರ್ಯಾಯ ಮಾಡ್ತಾ ಇದ್ದಾರೆ. ಅವರು ನಾನು ಮಾಡ್ತೇನೆ ಅಂತ ವಾದಿರಾಜ ಅನುಗ್ರಹ ಅಂತ ಹೇಳ್ತಾರೆ, ಅವ್ರತನ ಕಂಪ್ಲೀಟ್ ಮಾಡ್ತೇನೆ ಅಂತ ಎಂದು ಹೇಳಿಲ್ಲ. ಆದರೆ ವಾದಿರಾಜ ಅನುಗ್ರಹ ಇದ್ದವರು ಮಾಡ್ತಾರೆ ಎಂಬುದಕ್ಕೆ ಒಳ್ಳೆ ಸಾಕ್ಷಿ ಅಲ್ಲಿ ನಡೆದಿತ್ತು. ಆಗ ಬಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ಅರಸೆ ವಾದಿರಾಜ ಗುರು ವಾದಿರಾಜ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಹರಿಕಥಾಮೃತ ಸಾರ ಬರದವರು ಹೇಳ್ತಾರೆ ಅಂದರೆ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಸ್ವಾಮಿ ತಾವು ಬರಬೇಕಿನ್ನ ಇಂದ್ರದೇವರು ಕರೀತಾ ಇದ್ದಾರೆ, ಭೂಲೋಕದ ಕೆಲಸ ಮುಗಿದಿದೆ ಅಂತ ಹೇಳಿದರೆ ನಾವು ಬರೋದಿಲ್ಲ ಸತ್ಯಕ್ಕೆ. ಅದು ಹುಣ್ಣಿಮೆ ಕರೆದಿದ್ದವರು, ತ್ರಿವಿಕ್ರಮದೇವ ರಥೋತ್ಸವ ಇವತ್ತು, ನಾವು ಬರೋದಿಲ್ಲ, ಮುಗಿದ ಮೇಲೆ ಬರ್ತೇವೆ, ಬೇಕಾದ್ರೆ ಕಾಯ್ಕೊಂಡು ಕೂತೀರಿ ಅಂತ ಹೇಳಿದ್ರಂತೆ. ಕಾಯ್ಕೊಂಡು ಕೂತ್ಕೊಂಡಿರುತ್ತೆ ಪಾಪ ಅವರು, ಕಾಯ್ಕೊಂಡು ಕೂತಿದ್ದಾರೆ. ಊಟಕ್ಕೆ ಕೂತಾಗ ಕಾಯೋದು ಕಷ್ಟ, ಸಮಸ್ ಬಂದಾಗ ಬೇಗ ಬರಿ ಬೇಗ ಬರಿ ಅಂತಿರಲ್ಲ. ಅಂಥದ್ರಲ್ಲಿ 3 ದಿವಸ ಕಾದ್ರಂತೆ. ಅವತ್ತು ಮುಗೀತು ಪಾಠ್ಯ ಬಿದಿಗಿದ್ದೆ ಅಂತ ಸಪ್ತೋತ್ಸವ ಪೂರ್ತಿ ಮುಗಿಬೇಕಲ್ಲ. ಸಪ್ತೋತ್ಸವ ಮುಗಿದು ಅವಭೃತ ಸ್ನಾನ ಮುಗಿಸಿ ಚತುರ್ಥಿ ಅವರು ವೃಂದಾವನ ಪ್ರವೇಶ ಮಾಡ್ತಾರೆ. ತೃತೀಯ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಅದೇ ಕಾಯ್ಕೊಂಡು ಕೂತಿದ್ರಂತೆ. ವೃಂದಾವನ ಮೊದಲೇ ಮಾಡಿಸಿಟ್ಟು ಅವಳು ಕುತ್ಕೊಂಡು ಬಿಡ್ತಾರೆ. ಪಂಚವೃಂದಾವನ ಉಳಿದು 4 ಅವರದಲ್ಲ, ದಶಾವತಾರಗಳಿರೋದು ಮಧ್ಯ ವೃಂದಾವನ ಅವರು. ಅದರಲ್ಲಿ ಭೂತರಾಜರನ್ನು ಇದು ಮಾಡಿದವರು ಅವರೇ. ಅಲ್ಲಿ ಒಳಗೆ ಕುತ್ಕೊಂಡು ಬಿಡ್ತಾರೆ. ಜಪಮಣಿ ಬಿಡ್ತಿರ್ಲಿಕ್ಕೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. ಅದು ಬಿಡ ತಕ್ಷಣ ಮುಚ್ಚುತ್ತಾರೆ. ಆಮೇಲೆ ಜನ ನೋಡ್ತಿರ್ತಾರೆ, ಮೇಲೆ ಕಾಣಿಸ್ತಾರೆ. ಆಗಲೇ ವಿಮಾನದಲ್ಲಿ ಹೋಗೋದು ಕಾಣಿಸುತ್ತೆ. ಅಲ್ಲ ಸ್ತೋತ್ರ ಮಾಡಿದಾಗ ತಾವು ತಮ್ಮ ಕಾವ್ಯಶಾಟಿ ತಮ್ಮ ಪಾದಕೆಗಳನ್ನು ಅಲ್ಲಿಂದ ಹಾಕ್ತಾರೆ, ನಮ್ಮ ಗುರುತಿಗೆ ಅಂತ ಹಾಕ್ತಾರೆ. ಮುಂದೆ ಹೊರಟು ಬಿಡ್ತಾರೆ. ಇವತ್ತಿಗೂ ಇವೆ ತಮ್ಮ ಆಶ್ಚರ್ಯ, ಇವತ್ತಿಗೂ ನೋಡ್ಬೋದು ನಾವು ಅದನ್ನು. ಆವತ್ತಿನ ವಸ್ತ್ರ, ಆವತ್ತಿನ ಪಾದಕೆ, ಪಾದಕೆ ವಜ್ರದ ಕವಚ ಮಾಡಿಸಿದ್ದಾರೆ ಪಾದಕೆಗೆ. ಈಗ ಪಾದಕೆ ನೋಡಬಹುದು, ಅದನ್ನು ನೋಡ್ಬೋದು, ತೆಗೆದು ತೋರಿಸ್ತಾರೆ. ತುಂಬ ಬೇಕಾದವರಿಗೆ ಆದರೆ ಇನ್ನೇ ಪೆಟ್ಟಿಗೆ ಎಲ್ಲರೂ ನೋಡಬಹುದು, ತೆಗೆದು ತೋರಿಸ್ತಾರೆ. ಪ್ರಸಂಗ ಬಂದಾಗ ತೆಗೆದು ತೋರಿಸ್ತಾರೆ. ವಾದಿರಾಜ ಸ್ವಾಮಿಗಳು ಆರಾಧನೆ ಕಾಲಕ್ಕೆ ಎಲ್ರಿಗೂ ತೋರಿಸೋಕ್ಕಾಗೋದಿಲ್ಲ, ಎಲ್ಲರೂ ತೋರಿಸ್ತಾರೆ. ಇದು ವಾದಿರಾಜರ ವಿಶೇಷವಾದ ಮಹಿಮೆ. ಅಂಥ ಮಹಾನುಭಾವರು ಭೂತರಾಜರನ್ನು ಪೂರ್ತಿ ವಶಕ್ಕೆ ತೊಳ್ಕೊಂಡಿದ್ದವರು, ಅನೇಕ ರೀತಿ ನಿಗ್ರಹ ಮಾಡಿದವರು. ಮತ್ತು ಅವರು ದಾಸಾರ ದಾಸರನ್ನು ಮಾಡ್ಕೊಂಡ್ಬಿಡ್ತಾರೆ. ಈಗ ಒಂದು ಭೂತವನ್ನು ಒಂದು ವೈಷ್ಣವ ರೀತಿಯಲ್ಲಿ ಆರಾಧನೆ ಮಾಡೋ ಕ್ರಮ ತೋರಿಸಿಕೊಟ್ಟಿದ್ದು ವಾದಿರಾಜ ಸ್ವಾಮಿ. ಸಾಮಾನ್ಯವಾಗಿ ಅವೈದಿಕ ಪದ್ಧತಿ ಅದೆಲ್ಲ ವೈದಿಕ ಪದ್ಧತಿ ಕನ್ವರ್ಟ್ ಮಾಡಿಬಿಟ್ಟು ಭೂತಾರಾಧನೆ ತಪ್ಪಲ್ಲ, ಆದರೆ ಈ ಕ್ರಮದಲ್ಲಿ ಮಾಡಿದರೆ ಮಾತ್ರ ಸರಿ ಅಂತ ತೋರಿಸಿಕೊಟ್ಟಿದ್ದಕ್ಕೆ ಅದು ವೈಷ್ಣವತ್ವದ್ದು ಬಂತು. ಇದು ವಾದಿರಾಜರ ಇನ್ನೊಂದು ಮಹಿಮೆ. ಅದು ಮಹಿಮೆ ಕೊನೆಯೇ ಇಲ್ಲ, ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ದೊಡ್ಡವರು ಸ್ಮರಣೆ ಮಾಡಬೇಕು ಎಂಬ ದೃಷ್ಟಿಯಿಂದ ಇವತ್ತು ನಮ್ಮ ವ್ಯಾಸಬದ್ಧ ಸಂಶೋಧನೆ ಪ್ರತಿಷ್ಠಾನದ ಕಾರ್ಯಕ್ರಮವಾಗಿದೆ ನಡೆದಿದೆ. ಇದು ಅತ್ಯಂತ ಸಂಕ್ಷಿಪ್ತ, ಅದು ಮೊದಲೇ ಹೇಳಿದ್ದೇನೆ. ಇದು ಸೇವಾಕರ್ತರಾಗಿ ಶ್ರೀ ಎಚ್ ಎಸ್ ವಾಸ್ತುಗುರು ದಂಪತಿಗಳು, ಶ್ರೀ ವಿ ಎಸ್ ಸತ್ಯನಾರಾಯಣ ದಂಪತಿಗಳು, ಮತ್ತು ಶ್ರೀ ಶ್ರೀಪತಿ ಮೊದಲಾದವರು, ಶ್ರೀ ಮಳ್ಳೂರು ಶ್ರೀಧರವರು, ಅನೇಕರಿದೆ ಗುರುರಾಜರಾಯರು ಮೊದಲಾದವರೆಲ್ಲ ಸೇವಾಕರ್ತರಾಗಿದ್ದಾರೆ. ಅವರಿಗೆಲ್ಲ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಈ ದುರ್ಮುಖ ನಾಮ ಸಂವತ್ಸರ ಯುಗಾದಿ ಪಾಠ್ಯದ ದಿವಸ ಕಾರ್ಯಕ್ರಮ ಇರುತ್ತೆ. ಇಲ್ಲಿ 7 ಗಂಟೆಯಿಂದ 8 ಗಂಟೆಯವರೆಗೂ ಪಂಚಾಂಗ ಶ್ರವಣ, 7 ಗಂಟೆ 8 ಗಂಟೆಯವರೆಗೂ ಪಂಚಾಂಗ ಶ್ರವಣ ಇರುತ್ತೆ, ಪ್ರತಿ ವರ್ಷದಂತೆ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಯ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸ.